ಅಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣಪ್ರಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ದಸತು ಶ್ರೀಮದಾನಂದತೀರ್ಥೇಂದ್ರನೋಹರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ವಾಣಿದೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣೇ ಭೂಯಾತ್ ಶ್ರೀಮದಾಚಾರ್ಯ ಭಾವನ ಹರಾಯ ಭಜತಾ ಹರಾಯ ಪುರದೇಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿವಧಾನ ಉಮೇಶಾದ್ಯಾ ಸುರಾವೋಹಂ ವೀರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾಭ್ಯಃ ಕಾಮಹೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹುತ ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾತ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿಲತಾಯ ನಮೋ ನಮಸ್ತೆ ನಾರಾಯಣ ಸುರಗುರುಂ ಸಕಲಲೋಕೈಗುಣ್ಯವರ್ಜಿತಮಜಂ ರಘುಮಧ್ಯಮೀಶಂ ವಂದೇ ಭವದ್ಘನಮರಾಸುರ ಸಿದ್ಧವೃಂದ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮ ದೇವಿ ಸರಸ್ವತೀ ವ್ಯಾಸಂ ತಥೋ ಜಯಮುದಿ ಪರಮ ಪವಿತ್ರವಾದ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ 19ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದ್ರೌಪದಿ ಸ್ವಯಂವರದ ಘಟ್ಟವನ್ನು ಶ್ರೀಮದಾಚಾರ್ಯರು ನಿರ್ಣಯಿಸಿದ್ದಾರೆ ಎಂದು ನೋಡಿದ್ದೇವೆ. ಮುಂದೆ ತಪದ ರಾಜ ಧರ್ಮರಾಜ ಯಾವಾಗ ನಾವೆಲ್ಲರೂ ಸಹ ದ್ರೌಪದಿಯನ್ನು ವಿವಾಹವಾಗ್ತೇವೆ ಅಂತ ಹೇಳಿದರು ಆಗ ಬಹಳ ತೊಂದರೆಕೊಳಗಾದ ಅದು ಸಾಧ್ಯ ಇಲ್ಲ ಅಂತ ಹೇಳಿದ ಅವರು ಸಾಧ್ಯ ಆಗಲೇಬೇಕು ಅಂತ ಹೇಳಿದರು. ಆಗ ತ್ರಿಪದ ರಾಜ ಪ್ರಮಾಣ ಕೇಳಿದೆ ಎಲ್ಲಿದೆ ಆಧಾರ ಇಲ್ಲಿ ಒಬ್ಬ ಸ್ತ್ರೀಗೆ 5 ಜನ ಗಂಡಂದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಧರ್ಮರಾಜ ಹೇಳ್ತಾರೆ ನಾತ್ರ ಕ್ರಮ ಮೊಮ್ಮ ಹೃದಯ ಪ್ರತಿಭಾತ್ಯ ಸಾಪಿ ಧರ್ಮಾಚಲ ಮೊಮ್ಮ ಮಧ್ಯದಲ್ಲಿ ತದೇವ ಮಾಮ. ಇದಕ್ಕೆ ನನಗೆ ಬೇರೆ ಪ್ರಮಾಣ ಗೊತ್ತಿಲ್ಲ, ಆದರೆ ನಮ್ಮ ಸ್ಪಷ್ಟ ಹೇಳ್ತಾ ಇದೆ ಸರಿ ಅಂತ ಹೇಳಿ, ಆದ್ದರಿಂದ ಅದೇ ಪ್ರಮಾಣ ಅಂತ ಹೇಳಿ. ಇದು ಸೂಕ್ಷ್ಮ ವಿಚಾರ. ಧರ್ಮರಾಜ ತನ್ನ ಮನಸ್ಸೇ ಪ್ರಮಾಣ ಅಂತ ಹೇಳಿ ಆಧುನಿಕರಿಂದ ಮಾತು ಕೇಳಿದಾಗ ನಮ್ಮ ಮನಸ್ಸು ಪ್ರಮಾಣ ಅಂತ ಹೇಳಿಬಿಟ್ಟು ನಿಷಿದ್ಧ ಕೆಲಸ ಮಾಡಿದ್ರೆ ಏನು ಮಾಡಬೇಕಾಗಲ್ಲ. ಅದು ಇಂಟ್ಯೂಷನ್ ಅಂತ ಪದ ಉಪಯೋಗಿಸಿಬಿಟ್ಟ, ಅದರಿಂದ ಆಗ್ಬೋದು ಅಂತ ಕೇಳಿದ್ರೆ ಹೇಳ್ತಾರೆ. ಆ ಮಾತನ್ನು ಯಾರು ಉಪಯೋಗಿಸ್ಬೇಕು ಅಂತ ಕೇಳಿದರೆ ಇಂಥ ಅಪರೋಕ್ಷ ಜ್ಞಾನಿಗಳಾದವರು ಹೇಳಬೇಕಾದ್ರೆ ಉಳಿದವರಿಗೆ ಅಂತ ಹಕ್ಕಿಲ್ಲ. ಇವತ್ತಿನ ಮೈ ಒಪಿನಿಯನ್ ಅಂತ ಹುಡುಗ ಹೇಳಿದಂತೆ ಪ್ರೊಫೆಸರ್ ಹೇಳಿದ್ರೆ ಅರ್ಥ ಇದೆ, ಹುಡುಗರ ಇನ್ನೊಂದು ಒಪಿನಿಯನ್ ಅಂತ ಹೇಳಿದ್ರೆ ಇನ್ನೊಂದು ಏನೇನೋ ಆಗುತ್ತೆ ಅವ್ರ ಒಪಿನಿಯನ್ ಅರ್ಥ ಇಲ್ಲ. ಎಕ್ಸ್ಪರ್ಟ್ಸ್ಗೆ ಒಪಿನಿಯನ್ ಕೂಡ ಅಧಿಕಾರ ಹೇಗಿದೆಯೋ ಸಿದ್ಧ ಪುರುಷರಿಗೆ ಅಂತ ಶಕ್ತಿ ಇದೆ. ಧರ್ಮರಾಜ ಸಾಕ್ಷಾತ್ ಯಮಧರ್ಮನ ಅವತಾರ, ಆತ ಮಾತಾಡಿದ್ರೆ ಸರಿ. ಇದು ಬರೀ ಮನಸ್ಸು ಹೇಳುತ್ತೆ ಅಲ್ಲ, ಇಂಟ್ಯೂಷನ್ ಹೇಳುತ್ತೆ, ಅದು ಡಿಫರೆಂಟ್. ಮನಸ್ಸು ಹೇಳೋದು ಬರೀ ಇಂಟ್ಯೂಷನ್ ಹೇಳುತ್ತೆ, ಮನಸ್ಸು ಹೇಳೋದು ದುರಾಸೆಗೆ ಒಳಗಾಗಿ ಹೇಳುತ್ತೆ, ಇಂಟ್ಯೂಷನ್ ಆಗಲ್ಲ. ಸಾಕ್ಷಿ ಹೇಳುತ್ತೆ ಅಂತ ಅರ್ಥ. ಸಾಕ್ಷಿಯಿಂದ ಸಿದ್ಧವಾದಾಗ ಅದಕ್ಕೆ ಬೇರೆ ಪ್ರಮಾಣ ಬೇಕಿಲ್ಲ. ಅದು ಧರ್ಮರಾಜ ಹೇಳಿದ ಮಾತು. ದ್ರುಪದ ರಾಜ ಆಗ ಅದು ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ವೇದವ್ಯಾಸಗಳಿಗೆ ಆಗಮಿಸ್ತಾರೆ. ತಕ್ಷಣ ಪ್ರಾರ್ಥನೆ ಮಾಡ್ತಾರೆ ದ್ರುಪದ ರಾಜ, ಸ್ವಾಮಿ ತೀರ್ಮಾನ ಮಾಡಿಕೊಡಬೇಕು ಅಂತ ಹೇಳಿದ ತಕ್ಷಣ ವೇದವ್ಯಾಸ ದೇವರು ಆಯಿತು ಅಂತ ಹೇಳಿ, ನೋಡು ನೀನು ತಪ್ಪು ತಿಳಿದಿದ್ದಿ, ನೀನು ಹೇಳೋ ಮಾತು ಸರಿ, ಒಬ್ಬ ಹೆಣ್ಣಿಗೆ ಒಬ್ಬ ಗಂಡ ಅನ್ನೋ ಮಾತು ಸರಿ, ಆದರೆ ನಡೆದಿರೋದೇನು ಗೊತ್ತಾ, ನಿನ್ನ ಮಗಳು ಒಬ್ಬ ಹೆಣ್ಣಲ್ಲ ಅದನ್ನು ಹೇಳಿದೆ. ಇದು ಸೂಕ್ಷ್ಮ ವಿಷಯ. ನಿನ್ನ ಮಗಳ ದೇಹದೊಳಗೆ ನಿನ್ನೆ ಬಂತಲ್ಲ ಕತೆ ಮೊನ್ನೆ ಅದಿಷ್ಟನ್ನು ಹೇಳ್ತಾರೆ. ಪಾರ್ವತಿ ಶಚಿ ಶ್ಯಾಮಲಾ ಉಷಾ ಭಾರತೀ ದೇವಿ. ಪಾರ್ವತಿ ಇರೋದನ್ನು ಹೇಳೋದಿಲ್ಲ, ಯಾಕೆಂದ್ರೆ ಈ ದಶರಥಾಮರಿಗೆ ವಿವಾಹ ಇಲ್ಲ. ಸ್ವಾರ್ಥೇ ತೇ ವರಹ ಉಷಾ ಭವೇತ್ ಅಂತ ಹೇಳಿದ್ದಾರೆ. ನಾನು ಪತಿ ಸಂಯೋಗ ಆಗಬಾರ್ದು ಅಂತ ಯಾರಿಗೆ ಶಾಪ ಕೊಟ್ಟಿದ್ದೆ, ಅವರಿಗೆ ನೀವು ಆಗಲಿ ಅಂತ ಹೇಳಿದ್ರಿಂದ ನಿಮ್ಮ ಮಟ್ಟಿಗೆ ವರ ಸುಳ್ಳಾಗಲಿ ಅಂತ ಹೇಳಿದ್ರಿಂದ ಪಾರ್ವತಿ ದೇಹದಲ್ಲಿದ್ದರೂ ಕೂಡ ಅವರಿಗೆ ಅಶ್ವತ್ಥಾಮರ ರುದ್ರದೇವರ ಅವತಾರ, ಅವರಿಬ್ಬರು ವಿಯೋಗ ಇಲ್ಲ ಆದ್ದರಿಂದ ಅವರು ವಿಷಯ ಹೇಳಲಿಲ್ಲ ವೇದವ್ಯಾಸ ದೇವರು. ಆಗ ಧರ್ಮರಾಜ ಧ್ರುಪದರಾಜ ಎಲ್ಲರೂ ಒಪ್ಪಿದರು. ಕೊನೆಯ ಒಂದು ಮಾತು ಹೇಳಿ ಧ್ರುಪದರಾಜ, ಇಷ್ಟೆಲ್ಲ ಸರಿನೇ, ಆದರೂ ನನ್ನ ಮನಸ್ಸಿಗೆ ಪೂರ್ಣ ನಂಬಿಕೆ ಬರಲಿಲ್ಲ. ಮಾತಾಡೋ ರೀತಿ ಅದು, ನೀವು ಹೇಳೋದು ಸರಿ ಇಲ್ಲ ಅನ್ನೋದು ಬೇರೆ, ನಮ್ಮ ಮನಸ್ಸಿಗೆ ನಂಬಿಕೆ ಬರಲಿಲ್ಲ ಅಂಬೋದು ಬೇರೆ, ವ್ಯತ್ಯಾಸ ಇದೆ. ನೀವು ಹೇಳೋ ಸರಿ, ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಳ್ಳೋದು ಸರಿಯಾದ ಮಾತು, ಅರ್ಥವಾಗಲಿಲ್ಲ ಅನ್ನೋದು ಬೇರೆ, ಅರ್ಥ ಇಲ್ಲ ಅನ್ನೋದು ಬೇರೆ. ಅರ್ಥ ಇಲ್ಲ ಅಂದರೆ ವಾಕ್ಯ ಸರಿ ಇಲ್ಲ ಅಂತ ಅರ್ಥ, ಅರ್ಥವಾಗಲಿಲ್ಲ ಅಂದರೆ ನಮ್ಮ ತಪ್ಪು ಅಂತ ಅರ್ಥ. ಆಗ ವೇದವ್ಯಾಸರಾಗಲಿ ಅಂತ ಹೇಳಿ, ನೋಡು ನಿನಗೆ ದಿವ್ಯಂ ಹಿ ದರ್ಶನವಿದಂ ಮಯ ಅದ್ಯ ದತ್ತಂ, ದಿವ್ಯ ದೃಷ್ಟಿ ಕೊಡ್ತೇನೆ ನೋಡು ಅಂತ ಹೇಳ್ತಾರೆ. ಹೇಗೆ ಅರ್ಜುನಿಗೆ ಕೃಷ್ಣ ಪರಮಾತ್ಮ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸಿದನು, ಹಾಗೆ ಇಲ್ಲಿ ನೋಡು ಅಂತ ಹೇಳಿದ ತಕ್ಷಣ ನೋಡ್ತಾನೆ. ಪಾಂಡವರೆಲ್ಲ ಸಾಕ್ಷಾತ್ ಯಮದೇವರು, ವಾಯುದೇವರು, ಇಂದ್ರದೇವರು, ಅಶ್ವಿನಿ ದೇವತೆಗಳು, ಹೀಗೆ ನೋಡಿದರೆ ದೇಹದಲ್ಲಿ ಇಷ್ಟು ಜನ ಇದ್ದಾರೆ, ಸಾಕ್ಷಾತ್ ಭಾರತೀಯ ಉಳಿದವರೆಲ್ಲ ಇದ್ದಾರೆ. ಆಗ ತಕ್ಷಣ ಒಪ್ಕೊಂಡು ಬಿಡ್ತಾನೆ, ಅಲ್ಲಿಗೆ ವಿವಾದ ತೀರ್ಮಾನ ಬಂತು. ಅದರಿಂದ ಏನಾಯ್ತಾಗ, ಕಣ್ಣಿಗೆ ಕಂಡ ಮೇಲೆ ಫೈನಲ್ ಅಂತ ಅರ್ಥ. ಕಣ್ಣಿಗೆ ಕಂಡಿದ್ದನ್ನು ಕೂಡ ವಿವಾದ ಮಾಡೋರಿಗೆ ಇದು ಅರ್ಥ ಆಗೋದಿಲ್ಲ. ಕಣ್ಣಿಗೆ ಕಂಡ ಮೇಲೆ ಫೈನಲ್ ಆದ ಮೇಲೆ ಅದು ನಹಿ ದೃಷ್ಟೇ ಬಲವತ್ ಕಿಂಚಿತ್ ಪ್ರಮಾಣ, ಪ್ರತ್ಯಕ್ಷಕ್ಕಿಂತ ಮಿಗಿಲಾದ ಮತ್ತೊಂದು ಆಧಾರ ಇಲ್ಲ ಅಂತ ಅವನು ಸೂಕ್ಷ್ಮ ವಿಚಾರವನ್ನು ದಿವ್ಯ ದರ್ಶನದಿಂದ ತೋರಿಸಿದ ಮೇಲೆ ಒಪ್ಪಿಕೊಂಡು ವಿವಾಹ ಮಾಡಿಕೊಡ್ತಾನೆ. ವೈಭವದ ವಿವಾಹ ನಡೀತು. ಅವರೆಲ್ಲ ಕೂಡ ಕ್ರಮೇಣ ಜರುಹು ನಿಖಿರಾಶ್ಚ ಪಾಣಿ, ಒಬ್ಬರಿಗೆ ಮದುವೆ ಮಾಡಿಕೊಟ್ಟಿತ್ತು, ಐದು ಜನರ ಹೆಂಡತಿ ಅಲ್ಲ, ಒಬ್ಬೊಬ್ಬರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮದುವೆ ಮಾಡಿಕೊಡ್ತಾರೆ. ಕ್ರಮೇಣ ಜಗೃಹು, ಅಲ್ಲಿ ಧರ್ಮರಾಜ, ಇಲ್ಲಿ ಶಚಿ, ಅಲ್ಲಿ ಭೀಮಸೇನ ದೇವರು, ಇಲ್ಲಿ ಸಾಕ್ಷಾತ್ ಭಾರತಿ, ಈ ಕ್ರಮದಲ್ಲಿ ವಿವಾಹ ಮಾಡಿಕೊಡ್ತಾರೆ. ಆದ್ದರಿಂದ ಇದು ಒಬ್ಬ ಹೆಣ್ಣಿಗೆ ನಡೆದ ಮದುವೆ ಅಲ್ಲೇ ಅಲ್ಲ ಅಂತ. ಮದುವೆ ಮಾಡಿಕೊಟ್ಟು ಧ್ರುಪದರಾಜ ಒಪ್ಪಿಕೊಂಡಿದ್ದು ಪಾಂಡವರು ಜನಕ್ಕೆ ವೇದವ್ಯಾಸದೇವರು ತೀರ್ಮಾನ ಮಾಡಿದ್ದಾರೆ. ವೇದವ್ಯಾಸ ದೇವರು ತೀರ್ಮಾನ ಮಾಡಿದ ಮೇಲೆ ಮತ್ತೊಂದು ಮಾತಿಲ್ಲ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ, ಬ್ರಹ್ಮಸೂತ್ರ ಹೇಳಿದ ಮೇಲೆ ಫೈನಲ್ ಅದು. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮವಿಷ್ಯತೆ, ಅಲ್ಲಿಗೆ ಮುಗಿದೋಯಿತು. ಜನ ಯಾರೋ ಪ್ರಶ್ನೆ ಮಾಡಲಿಲ್ಲ. ಮತ್ತೆ ನೆನಪಿರಬೇಕು ವೇದವ್ಯಾಸರ ವರ್ಚಸ್ಸು ಎಷ್ಟು ಅಗಾಧವಾಗಿತ್ತು ಅನ್ನೋದಕ್ಕೆ ಲೋಕದೃಷ್ಟಿಯಲ್ಲೂ ಕೂಡ ಅವರ ಮಾತು ಶಾಶ್ವತವಾದ ಪರಿಹಾರವಾಗಿ ಬಂತು. ಆ ವಿವಾಹ ಮಂಟಪಕ್ಕೆ ಸಾಕ್ಷಾತ್ ಪರಶುರಾಮ ರೂಪದಿಂದ ವೇದ ನಾರಾಯಣ ಇದ್ದಾನೆ, ವೇದವ್ಯಾಸದೇವರು ಅಲ್ಲೇ ಇದ್ದಾರೆ, ಕೃಷ್ಣ ಪರಮಾತ್ಮ ಆಗಮಿಸ್ತಾನೆ. ಪರಮಾತ್ಮ ಮೂರು ರೂಪಗಳ ಸನ್ನಿಧಾನದಲ್ಲಿ ನಡೆದ ಮದುವೆ ಅದು ಬಂತು. ಹಾಗೆ ಹೇಳ್ತಾರೆ, ಯಾವುದೋ ಒಂದು ಕಾರ್ಯಕ್ರಮ ಅಧಿಕೃತ ಅಲ್ಲ ಅಥವಾ ಹೌದು ಅಂತ ತೀರ್ಮಾನ ಮಾಡಬೇಕಾದ್ರೆ ಯಾರಿದ್ದರು ಅಂತ ಕೇಳ್ತಾರೆ. ಅಂಥವರಿದ್ದಾಗ ಅದು ಮತ್ತೆ ಪ್ರಶ್ನಾತೀತವಾದದ್ದು. ಪರಮಾತ್ಮ ಮೂರು ರೂಪದಿಂದ ತನ್ನ ಸನ್ನಿಧಾನ ಇಟ್ಟು ನಡೆಸಿ ತೋರಿಸ್ತಾ ಆ ವಿವಾಹ ತನಗೆ ಅತ್ಯಂತ ಸಮ್ಮತವಾದದ್ದು ತೋರಿಸ್ಕೊಟ್ಟ. ಮತ್ತೆ ಅಲ್ಲೆಲ್ಲ ಎಲ್ಲ ಕಾಣಿಕೆ ತೆಗೆದುಕೊಡೋದು, ಅನುಗ್ರಹ ಮಾಡೋದು ನಡೀತು. ಅದೆಲ್ಲದು ತುಂಬ ವರ್ಣನೆ ಮಾಡ್ತಾರೆ, ಅದಕ್ಕೆಲ್ಲ ಗೊತ್ತಿಲ್ಲ. ಕೊನೆಗೆ ದ್ರುಪದರಾಜ ತನ್ನ ಮಗಳಿಗೆ ಬೇಕಾದಷ್ಟು, ಸ್ವತಃ ಭಾರತೀ ದೇವಿ ವಿದ್ಯೆಗೆ ಅಲಂಕಾರ, ಅವರೇ ಜಗತ್ತಿಗೆ ಅಲಂಕಾರ, ತನ್ನ ಸಾಧ್ಯವಾದಷ್ಟು ಕೂಡ ಕಾಣಿಕೆಗಳನ್ನು ಕೊಟ್ಟು ಕೃತಾರ್ಥನಾಗ್ತಾನೆ. ಈ ವಿಷಯ ಈ ಕಡೆ ಎಲ್ಲ ದುರ್ಯೋಧನಾದಿಗಳು ಹೋದರು ಆ ಕಡೆಗೆ. ಅವರಿಗಿನ್ನೂ ಅರ್ಜುನ ಅಂತ ಗೊತ್ತಾಗಿಲ್ಲ, ಪಚ್ಚೆ ಅಂತ ಭೇದ ಮಾಡಿದ್ರು ಇವರೆಲ್ಲ ಗೊತ್ತಿಲ್ಲ. ಮತ್ತೆ ಒಮ್ಮೆ ಯುದ್ಧಕ್ಕೆ ಬರ್ತಾನೆ, ಎಲ್ಲ ಸೋತು ಹೋಗ್ತಾರೆ. ಅವು ಎಲ್ಲ ಪಾಂಡವರು ಅಂತ ಗೊತ್ತಾಯ್ತು ಅವನಿಗೆ, ಆ ಮದ್ದು ಗೊತ್ತಿರಲಿಲ್ಲ. ನಿಜ ರೂಪದಲ್ಲೇ ಬಂದಾಗ ಯುದ್ಧಕ್ಕೆ ಸೋತು ಹೊಡೋಗ್ತಾರೆ. ಒಂದು ಸಮಯ ನಡೆದಿತ್ತಲ್ಲಿ, ಧೃತರಾಷ್ಟ್ರ ವಿದುರ ಎಲ್ಲ ಕೂತಿದ್ರು. ವಿದುರ ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಮುಂದಿಟ್ಟ, ಅಣ್ಣ ವರ್ಧಂತ ಏವ ತನಯಾಹ, ನಿನ್ನ ಮಕ್ಕಳು ತುಂಬ ಮುಂದೆ ಬಂದಿದ್ದಾರೆ ಅಂತ ಹೇಳಿದ. ಇದು ಸ್ವಲ್ಪ ಹಿಂದಿನ ಕಥೆ, ಅದು ಸ್ವಯಂವರದಿಂದ ವಾಪಸ್ ಹೋದ ಕಥೆ. ಹೋಗಿದ್ದು ಅದು ಅದನ್ನು ಗೊತ್ತಿತ್ತು. ಯಾವಾಗ ವಿದುರ ನಿನ್ನ ಮಕ್ಕಳು ತುಂಬ ಮುಂದೆ ಬಂದಿದ್ದಾರೆ ಅಂತ ಹೇಳಿದನೋ, ಬಹುಶಃ ದುರ್ಯೋಧನ ಮತ್ಸ್ಯಂತರ ಭೇದನೆ ಮಾಡಿರಬೇಕು, ದ್ರೌಪದಿ ಮಾಲೆ ಅವನ ಕನಸು ಪಾಪ ಆತನಿಗೆ ಅಂತ ತಿಳ್ಕೊಂಡು ಭಾರಿ ಖುಷಿಯಾಗಿ ಬೇಕಾಷ್ಟು ಕಾಣಿಕೆ ಕೊಟ್ಟುಬಿಟ್ಟನಂತೆ. ಒಳ್ಳೆ ಹ್ಯಾಪಿ ನ್ಯೂಸ್ ಹೇಳಿದ್ದಕ್ಕೆ ಇದರ ಎಸ್ಕೊಂಡ್ಬಿಟ್ಟನಂತೆ. ಪ್ರಾಣಿ ಕೊಡೋದೇ ಕಷ್ಟ, ಕೊಟ್ಟಾಗ ಇಸ್ಕೊಂಡ್ಬಿಟ್ಟ ಇದೆಲ್ಲ ಇಸ್ಕೊಂಡ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಯಾರು ತಿಳ್ಕೊಂಡಿದ್ದಿ ಮಕ್ಕಳು ಅಂದರೆ ಪಾಂಡವರು ಅಂತ ಹೇಳ್ತಾನೆ. ಆಗ ಶಾಕ್, ಡಬಲ್ ಶಾಕ್, ಅದು ಬದುಕಿರೋದೊಂದು ಶಾಕ್, ದ್ರೌಪದಿ ಮತ್ಸ್ಯಯಂತ್ರ ಭೇದನೆ ಮಾಡೋದು ಒಂದು ಶಾಕ್. ಹಾ, ಪಾಂಡವರು ಇನ್ನೂ ಬದುಕಿದ್ದಾರೆ ಅಂತ ಕೇಳಿದೆ. ಎಲ್ಲ ಸುಖವಾಗಿದ್ದಾರೆ ಅಂತ ಹೇಳಿ, ಮತ್ಸ್ಯಂತ ಭೇದನೆ ಮಾಡಿದ್ದೆ ಅವರಿಗೆ ದ್ರೌಪದಿ ಕಲ್ಯಾಣವಾಗಿದ್ದು ಅಂತ ಹೇಳಿ ಸಟ್ಟ ಅದು ಧೃತರಾಷ್ಟ್ರನಿಗೆ ಭಾರಿ ದಿಗ್ಭ್ರಾಂತಿಯಾಗಿಬಿಡುತ್ತೆ. ಆದರೆ ಏನು ತಂತ್ರ ಮಾಡಿದನಂತೆ, ಸ್ವಾಕಾರ ಗೂಹನ ಪರಹ, ತನ್ನ ಮನಸ್ಸಿನ ವಿಷಯ ಹೊರಗೆ ಹಾಕಬಾರದು ಅಂತ ಹೇಳಿ. ಹೌದಾ, ಇನ್ನೂ ಸಂತೋಷದ ಮತ್ತೆ ಕಾಣಿಕೆ ಕೊಟ್ಟಂತೆ, ಮುಚ್ಕೋಬೇಕಲ್ಲ ಅದನ್ನು. ಇಲ್ಲದವರು ತನ್ನ ಮನತಾಯಿ ಧೋರಣೆ ಗೊತ್ತಾಗುತ್ತೆ ಅಂತ ಹೇಳಿ ಹಾಗೆ ಮಾಡಿದನಂತೆ. ಮನುಷ್ಯ ಹೇಗೆ ಒಂದು ವಿಚಿತ್ರ ಸನ್ನಿವೇಶಕ್ಕೆ ಒಳಗಾಗ್ತಾನೆ ಅನ್ನೋದನ್ನು ಅಲ್ಲಿ ಮಾನಸಿಕವಾಗಿ ಧೃತರಾಷ್ಟ್ರ ಎಷ್ಟು ಕುಟ್ಟಿದ ಅನ್ನೋದನ್ನು ಹೇಳುತ್ತಾರೆ. ಸ್ವಲ್ಪ ದಿವಸ ನಡೀತು, ಯಥಾ ಪ್ರಕಾರ ಧೃತರಾಷ್ಟ್ರ ಸುಮ್ಮನೆ ಎದ್ದುಬಿಟ್ಟಿದ್ದಾನೆ. ಮತ್ತೊಮ್ಮೆ ಯುದ್ಧಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ದುರ್ಯೋಧನಾದಿ. ಈ ಸರಿ ಹೋಗಬೇಕು, ಹೇಗಾದರೂ ಪಾಂಡವರು ಕೊಂದು ಬಿಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆಗ ಅದನ್ನೆಲ್ಲ ಕೇಳಿಸಿಕೊಂಡ ವಿದುರ ಹೇಳ್ತಾನೆ, ಧೃತರಾಷ್ಟ್ರ ನೀನು ಭಾರಿ ಸಂತೋಷ ಅಂತ ಹೇಳಿದೆ ಹೊರತು ಪಾಂಡವರಿದ್ದಾರೆ ಅಂತ ಗೊತ್ತಾಗಿ ಎಷ್ಟು ದಿವಸ ಆಯಿತು ಗೊತ್ತಾ? ಇಷ್ಟಾದರೂ ಕೆಲಸ ವ್ಯವಸ್ಥೆ ಮಾಡಿದೆಯಾ ನೀನು ಹಸ್ತಿನಾಪುರಕ್ಕೆ ಅಂತ ಬೈತಾನೆ. ಆಗ ಧೃತರಾಷ್ಟ್ರ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ನಿನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಗೊತ್ತಾ? ಈಗ ಮತ್ತೊಮ್ಮೆ ಯುದ್ಧ ಕೊಟ್ಟಿದ್ದಾರೆ ಪಾಂಡವರ ಮೇಲೆ. ಈ ಸತ್ಯ ಪಾಂಡವರು ಬಿಡೋದಿಲ್ಲ. ಪಾಂಡವರು ಉಳಿಲಿ ಅಂತ ನಾನು ಹೇಳ್ತಾ ಇದ್ದೇನೆ, ಮಕ್ಕಳು ಉಳಿಲಿ ಅಂತ ಹೇಳ್ತಾ ಇದ್ದೇನೆ. ಪಾಂಡವರ ಬಾಲ ಭಾರಿ ದೊಡ್ಡದು, ನಿನ್ನ ಮಕ್ಕಳು ಹೇಗೋ ಉಳಿಯೋದಿಲ್ಲ, ಸದ್ಯಕ್ಕಾದರೂ ಉಳಿಲಿ ಅಂತ ಹೇಳ್ತಿದ್ದೇನೆ. ಮೊದಲು ನಿಲ್ಲಿಸು, ಅವರು ಪಾಂಡವರ ಕರೆಸು ಅಂತ ಹೇಳಿದನಂತೆ ಧೃತರಾಷ್ಟ್ರ. ಭೀಷ್ಮ ದ್ರೋಣರು ಬರ್ತಾರಾಗ ಅವರು ಹೇಳ್ತಾರೆ ಸರಿಯಾದ ಮಾತು ವಿದುರ ಹೇಳಿದ್ದು, ಕರೆಸು ಅಂತ ಹೇಳಿದ ತಕ್ಷಣ ಧೃತರಾಷ್ಟ್ರ ಅಂತಾನೆ, ಯಾರು ಕರ್ಕೊಂಬರೋದು ಹೋಗಿ, ಮರ್ಯಾದೆ ಹೋಗಿದೆ ಇವರಿಗೆಲ್ಲ ಕೂಡ, ಯಾರು ಕರ್ಕೊಂಬರೋದು ಅಂದರೆ ವಿದುರ ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಯಾವಾಗ ಒಳ್ಳೆ ಕೆಲಸಕ್ಕೆ ಬಂದು ಬರಬೇಕಂತೆ, ಕೆಟ್ಟ ಕೆಲಸಕ್ಕೆ ಹೋಗಲೇಬಾರದು, ನಾನು ಹೋಗ್ತೇನೆ ಅಂತ ಹೋಗ್ತಾನೆ. ಪಾಂಡವರು ಸ್ವಾಗತವನ್ನು ಮಾಡ್ತಾರೆ. ವಿದುರ ಹೇಳ್ತಾರೆ ಧೃತರಾಷ್ಟ್ರ ಹೇಳಿ ಕಳಿಸಿದ್ದೇನೆ ಎಲ್ಲ ಬರಬೇಕು ಅಂತ ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮ ಅಲ್ಲೇ ಇರ್ತಾನೆ ಆ ಸಮಯದಲ್ಲಿ. ಪಾಂಡವರು ಎಂಥ ಪಾಂಡವರು ಅಂದರೆ, ಆಯಿತು ಬರ್ತೇವೆ, ಕೃಷ್ಣ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೇವೆ ಅಂತ ಹೇಳಿದ್ರೆ ತಕ್ಷಣ ಕೃಷ್ಣ ನಾನು ಬರ್ತೇನೆ ಬನ್ನಿ ಎಂದು ಕರ್ಕೊಂಡು ಬರ್ತಾನೆ. ಭಕ್ತರ ಹಿಂದೆ ಸದಾ ಪರಮಾತ್ಮ ಇರ್ತಾನೆ. ಹಸ್ತಿನಾಪುರ ಪ್ರವೇಶವಾಯಿತು, ಜನಗಳಿಗೆ ಎಷ್ಟಾನಂದನೋ. ಒಂದು ಪಾಂಡವರು ಬದುಕಿದ್ದಾರೆ, ಜೊತೆ ಭಾರಿ ವೈಭವದಿಂದ ಬಂದಿದ್ದಾರೆ ಸಾಧನೆ ಮಾಡಿಕೊಂಡು, ಅಷ್ಟು ಜನಕ್ಕೆಲ್ಲ ಭಾರಿ ಭಾರಿ ಖುಷಿಯಾಗಿ ಹೋಯಿತು. ಪಾಂಡವರು ಬರ್ತಾರೆ, ದೊಡ್ಡವರ ನಮಸ್ಕಾರಾದಿಗಳನ್ನು ಮಾಡ್ತಾರೆ, ಧೃತರಾಷ್ಟ್ರನೇ ಗೌರವಿಸುತ್ತಾರೆ. ಇಷ್ಟಾದರೂ ಅವರ ಮೇಲೆ ಸೇಡಿನ ಮನೋಭಾವ ಇಟ್ಕೊಂಡಿಲ್ಲ. ಇದು ಪಾಂಡವರ ದೊಡ್ಡ ಗುಣ. ಧೃತರಾಷ್ಟ್ರ ಇನ್ನೂ ಚಿಕ್ಕವನಾಗ್ತಾನೆ ಮೂಲಕವಾಗಿ. ನಿನ್ನೆ ಗಾಂಧಾರಿ ನೋಡಲಿಕ್ಕೆ ಅಂತ ಹೋಗ್ತಾರೆ. ಗಾಂಧಾರಿ ಕಂಡಿ ಬಟ್ಟೆ ಕಟ್ಟಿಕೊಂಡಿದ್ದ ನಿಮಗೆ ಗೊತ್ತಿದೆ. ದ್ರೌಪದಿ ನಡೆದು ಬರೋದ್ರ ಧ್ವನಿ ಎಲ್ಲ ಕೇಳಿಸ್ತಂತೆ, ಕಾಲ್ಗೆಜ್ಜೆಗಳ ಧ್ವನಿ ಕೇಳಿಸ್ತಂತೆ. ಆದ್ದರಿಂದ ಊಹೆ ಮಾಡ್ತಾಳೆ, ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾಳೆ. ಮಾಡಿದ ತಕ್ಷಣ ಗಾಂಧಾರಿ ಅಂದ್ಕೊಂಡ್ಲಂತೆ, ತನ್ನ ಕಾಲಿ ಬಿದ್ದಿರೋದು ಯಾರು ಗೊತ್ತಾ? ಈಗ ಗಾಂಧಾರೀತು ಆತ್ಮಪುತ್ರಾಣ ಮೃತ್ಯುರೇವೇ ತ್ಯಮನ್ಯ, ನನ್ನ ಮಗಳ ಮೃತ್ಯು ದೇವತೆ ಬಂದಿದೆ, ನನ್ನ ಮಕ್ಕಳ ಮೃತ್ಯು ದೇವತೆ ಅಂತ ತಿಳ್ಕೊಂಡ್ಲಂತೆ. ಯಾಕೆ? ದ್ರೌಪದಿ ನಡೆದು ಬರೋ ಸದ್ದು ಕೇಳಿ ಅಂದ್ಕೊಂಡ್ಲಂತೆ, ತ್ರಿಪುರ ಸುಂದರಿ ಭಾರಿ ಸುಂದರಿ, ನನ್ನ ಮಕ್ಕಳು ಭಾರಿ ದುಷ್ಟರು, ದುರ್ಯೋಧನಂತೂ ಭಾರಿ ದುಷ್ಟ ಅಂದಮೇಲೆ ಇವನು ದ್ರೌಪದಿ ಮೇಲೆ ಕಂಡಾಕ್ತಾನೆ, ಭೀಮಸೇನ ಕೊಂದು ಹಾಕ್ತಾನೆ, ಮುಂದಿನಿಂದೆಲ್ಲ ಮನಸ್ಸನ್ನು ಅಂದ್ಕೊಂಡ್ಬಿಟ್ಲಂತಾಗಲಿ. ಆಗ ಕುಂತಿನ ಕರೆದು ಹೇಳ್ತಾಳೆ, ಕುಂತಿ ನನ್ನ ಮಾತನ್ನು ಕೇಳು, ಇನ್ಮೇಲೆ ಒಟ್ಟಿಗೆ ಇರೋದು ಬೇಡ, ಪಾಂಡುರಾಜನ ಮನೆ ಇದೆ ಅವ್ರ ಮನೆಯ ಪ್ರತ್ಯೇಕ ವಾಸ ಮಾಡಿ, ಒಟ್ಟಿಗೆ ಇರೋದು ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕುಂತಿ ಕೇಳಿದ್ರೆ ಬಾಯ್ಬಿಟ್ಟು ಹೇಳೇಬಿಟ್ಟೆ. ಭೀಮಾ ದ್ವಿಭೇವಿ ನಿಜ ಪುತ್ರಕ ದುರ್ವಿನೀತ್ಯ, ನನ್ನ ಮಗ ದುಷ್ಟ, ನಿನ್ನ ಮಗ ಭಾರಿ ಪರಾಕ್ರಮಿ, ಆ ಮಧ್ಯೆ ನನ್ನ ಮಗ ಉಳಿಯೋ ಸಾಧ್ಯತೆ ಇಲ್ಲ, ಸ್ವಲ್ಪ ದಿವಸ ಆದರೂ ಬದುಕಲಿ ಅಂತ ಹೇಳಿದಾಗ ಕುಂತಿ ಪಾಂಡುರಾಜ ಮನೆಗೆ ಹೋಗ್ತಾಳೆ. ಗಾಂಧಾರಿಯ ವ್ಯಕ್ತಿತ್ವ ನೋಡಬೇಕು, ಅವಳು ಸದಾಕಾಲವೂ ಕೂಡ ಒಳ್ಳೆ ರೀತಿ ದುರ್ದೋಸನಾದಿಗಳ ಬಗ್ಗೆ ಧೃತರಾಷ್ಟ್ರನಂತೆ ವ್ಯಾಮೋಹ ಹೊಂದಿದವಳಲ್ಲ ಗಾಂಧಾರಿ, ಅದು ಬಹಳ ದೊಡ್ಡ ಅಂಶ. ಅವಳು ಬಹಳ ಕಠಿಣ ರೀತಿಯಲ್ಲಿ ವರ್ತಿಸ್ತಾ ಇರ್ತಾಳೆ. ಇದು ಗಾಂಧಾರಿಯ ಸಿದ್ಧಿಗೆ ಕಾರಣ ಆಯಿತು. ಮುಂದೆ ಎಷ್ಟು ಮಟ್ಟಿಗೆ ಕಾರಣ ಆಯಿತು ಅಂದ್ರೆ ಮುಂದೆ ವರ್ಣನೆ ಮಾಡ್ತಾರೆ, ಜ್ಞಾಪಕ ಇಟ್ಕೊಂಡಿರ್ಬೇಕಷ್ಟೆ. ಧೃತರಾಷ್ಟ್ರನ ಒಂದು ವ್ಯಾಮೋಹವನ್ನು ಮೀರಿ ಗಾಂಧಾರಿ ಸಾಧನೆ ಮಾಡಿದ್ದರ ಫಲ, ಗಾಂಧಾರಿಗಿಂತ ಸಾಯಮ ಕೊಡಿ ಯಾತಕ್ಕೆ ಕೊಟ್ಟಿದ್ರು ಅಂದರೆ, ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಬರೀತಾರೆ, ಇಲ್ಲಿ ಹೇಳೋದಿಲ್ಲ. ಒಮ್ಮೆ ಅವಳು ತಪ್ಪ ಏಕಾಶಿ ಉಪವಾಸ, ಏಕಾದಶಿ ದಶಮಿ ವಿಧವಾದ ಏಕಾದಶಿ ಎಂದು ಉಪವಾಸ ಮಾಡಬಾರದು. ಅದು ಮಾಡಿದರೆ ಬಹಳ ಅನರ್ಥಕರ. ಆಚಾರ್ಯ ಹೇಳ್ತಾರೆ, ದಶಮಿ ಶೇಷ ಸಂಯುಕ್ತ ಗಾಂಧಾರ್ಯ ಸಮುಪೋಷಿತ ತಸ್ಯಾಹ ಪುತ್ರಶತಂ ನಷ್ಟಂ ತಸ್ಮಾತ್ ತಾಂ ಪರಿವರ್ತೆ. ಆದ್ದರಿಂದ ದಶಮಿ ಯುದ್ಧ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು, ಇದು ಸಿದ್ಧಾಂತ. ಅದರ ಫಲ ಪುತ್ರನಾಶ ಅಂತ ಹೇಳ್ತಾರೆ. ಪುತ್ರಪೌತ್ರಾದಿ ಎಲ್ಲವನ್ನು ನಾಶ ಮಾಡ್ತಕ್ಕಂಥದ್ದು ದಶಮಿ ಯುದ್ಧ ಏಕಾದಶಿ ಎಂದು ವ್ರತ ಮಾಡಿ. ನಮಗೆ ಗಾಬರಿ ಆಗುತ್ತೆ, ಅಂತೂ ಏಕಾದಶಿ ಮಾಡಿ ಯಾರೋ ಕಣ್ಮುಚ್ಕೊಂಡು ಮಾಡ್ತಾ ಇದ್ವಿ, ಬದಿಕಾಯ್ತಲ್ಲ ಅಂತ ಕಣ್ಮುಚ್ಕೊಂಡು ಏಕಾದಶಿ ಮಾಡಾಗಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಜ್ಞಾತ್ವಾ ವಿಪ್ರೈಹಿ ತಿಥಿಂ ಸಮ್ಯಕ್ ದೈವಜ್ಞೈಹಿ ಸಮುದೀರಿತಾಂ ಕರ್ತವ್ಯ ಉಪವಾಸಸ್ತು ಅನ್ಯಥಾ ನರಕಂ ವ್ರತೆ. ಏಕಾದಶಿಯನ್ನು ಸುನಿರ್ಣೀತವಾಗಿ ಮಾಡಿಕೊಂಡು ಆಚರಿಸಬೇಕೆ ಹೊರತು ಕಣ್ಮುಚ್ಚಿ ಆಚರಿಸಬಾರದು. ದಶಮಿಯಿಂದ ಏಕಾದಶಿ ಉಪವಾಸವು ನಿಷಿದ್ಧ. ಆ ಪಕ್ಷದ ಏಕಾದಶಿ ಕ್ಯಾನ್ಸಲ್ ಆಗದಂತ ತಿಳ್ಕೊಬಾರದು, ಮರುದಿವಸ ಉಪವಾಸ ಮಾಡಬೇಕು. ದ್ವಾದಶಿಯಿಂದ ಉಪವಾಸ ಮಾಡಿ ತ್ರಯೋದಶಿ ಎಂದು ಪಾಲನೆ ಮಾಡಬೇಕು. ಇದೆಲ್ಲ ಉಳಿದವರಿಗೆ ಗಾಬರಿ ಆಗುತ್ತೆ, ಏನು ಮಾಡಬೇಕು ನಾವೀಗ? ಮಾಡಿದರೆ ಒಂದು ಕಷ್ಟ, ಸುಳ್ಳು ಬಿಟ್ಟೇ ಬಿಟ್ಟರೆ ವಾಸಿಯಲ್ಲ ಅಂತ ಹೇಳಿದರೆ, ಹಾಗಿದ್ದರೆ ಏಕಾದಶಿ ತಪ್ಪು ಉಪವಾಸ ಮಾಡಿದರೆ ಮಕ್ಕಳು ಅವರೆಲ್ಲ ಸಾಯ್ತಾರೆ. ಆದರೆ ಏಕಾದಶಿ ಉಪವಾಸ ಬಿಟ್ಟುಬಿಟ್ರೆ ತಾನು ಸಮೇತ ವಂಶ ನಿರ್ವಂಶ ಆಗುತ್ತೆ, ಇನ್ನೂ ಡೇಂಜರ್ ಇದೆ. ಆದ್ದರಿಂದ ನಾವು ಮಾಡಲೇಬೇಕು, ಸರಿಯಾಗಿ ಮಾಡಬೇಕು ಅಂತ ಅರ್ಥ. ಇದನ್ನೆಲ್ಲ ಮರ್ತುಬಿಟ್ಟಿದೆ ಇವತ್ತಿನ ದಿವಸ. ನಮ್ಮಲ್ಲಿರೋ ಭಾರಿ ದೊಡ್ಡದಂತಲ್ಲ ಏಕಾದಶಿ ವಂದನೆ, ಯಾವ ಮಟ್ಟಕ್ಕೆಂದು ಏಕಾದಶಿ ಆಗೋಗ್ಬಿಟ್ಟಿದೆ, ಯಾವ ಮಟ್ಟಕ್ಕೆ ಎಂದು ಒಂದನೇ ತಾರೀಕು ಅಂತ ಕೇಳಿದ್ರೆ ಆಗಿರ್ಬೋದು ಲೆಕ್ಕ ಎಂದೇ. ನಿಮ್ಗೆ ಯಾವ ತಿಂಗಳು ನಮಗೆ ಯಾವ ತಿಂಗಳು ಅಂದರೆ ಏನಿರಬೇಕು, ಆ ಬಗ್ಗೆ ಗಂಭೀರ ಯೋಚನೆ ಮಾಡಿದರೆ ಸಮಾಜ ಉಳಿತದೆ, ಇನ್ನೋರು ಭಾರಿ ಅಪಾಯ ಉಂಟು. ಅದನ್ನು ತುಂಬ ಜನ ಯೋಚನೆ ಮಾಡಬೇಕು. ಅದನ್ನು ಸಾಮಾನ್ಯರ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು. ಪಂಚಾಂಗನ ಗತಿ ಏನು ಮಾಡೋಕ್ಕೆ ಬರೋದಿಲ್ಲ, ಅವ್ರು ನಿರ್ಣಯ ಮಾಡೋ ಶಕ್ತಿ ಇಲ್ಲ. ಅದರಿಂದ ಉನ್ನತ ಹಂತದಲ್ಲಿ ಅದು ಟ್ಯಾಕ್ಸ್ ಕೊಡೋದು ಎಷ್ಟೊಂದು ತೀರ್ಮಾನ ನಾವು ಮಾಡೋಕ್ಕೆ ಬರಲ್ಲ, ಗೌರ್ಮೆಂಟ್ ತೀರ್ಮಾನ ಮಾಡಬೇಕಲ್ಲ. ನಾವು ತೀರ್ಮಾನ ಮಾಡಿಕೊಟ್ಟ ಟ್ಯಾಕ್ಸಿ ಕೊಡಬಾರ್ದು ತೀರ್ಮಾನ ಮಾಡ್ತೀವಿ ಅಷ್ಟೇ ಹೊರತು ಬೇರೆ ತೀರ್ಮಾನ ಮಾಡೋದಿಲ್ಲ. ಆದರೆ ಅವ್ರ ಕಡೆಯಿಂದ ಆಗಬೇಕು. ಅದಾಗದೆ ಹೋದರೆ ಬಹಳ ಅಪಾಯ ಉಂಟು ಅಂತ ಹೇಳ್ತಾರೆ. ಇವತ್ತಿನ ಎಷ್ಟೋ ನಮ್ಮ ಮಾತೃ ಸಮಾಜದ ಅರ್ಥಕ್ಕೆ ಏಕಾದಶಿ ತಪ್ಪು ಒಂದು ಆಚರಣೆ ಕಾರಣ ಅಂತ ಹೇಳ್ತಾರೆ. ಆಚಾರ ಹೇಳಿದರೆ ಸಂತತಿ ಎಷ್ಟು ವಿನಾಶ ಆಯಿತು, ಸಂತತಿ ವಿನಾಶವಾಗುತ್ತೆ ಅಂತ ಹೇಳಿದ್ರಿಂದ ತಪ್ಪಾಗಿ ಏಕಾದಶಿ ಉಪವಾಸ ಮಾಡಿದ್ರೆ ಮಾಧ್ವ ಸಂತತಿ ಎಷ್ಟು ಕ್ಷೀಣಿಸ್ತಾ ಇದೆ ಗೊತ್ತಾ. ಇವತ್ತು ದಿನೇ ಮಾಧ್ವರು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲೋ ಇವತ್ತು ಈ ಬ್ಯಾಚಿ ಒಂದು ಮುಂದಿನ ಬ್ಯಾಚಿ ಬಂದರೆ ಎಷ್ಟು ಕಡಿಮೆ ಆಗಿರ್ತಾರೆ ಗೊತ್ತಾ ನೋಡೋಣಂತೆ. ಯಕ್ಷ ಈಗಿರೋದು ಗೊತ್ತಾಗಲಿಲ್ಲ ಜನಗಳಿಗೆ. ಅನೇಕ ಕಾರಣಗಳಿಂದ ಇವತ್ತು ಶುದ್ಧ ಬ್ರಾಹ್ಮಣ್ಯ ಹೋಗ್ತಾ ಇದೆ. ಅದರಲ್ಲಂತೂ ಅಲ್ಲಿ ಮದುವೆ, ಇಲ್ಲಿ ಮದುವೆ, ಆ ಥರ ಮದುವೆ, ಈ ಥರ ಮದುವೆ. ಇನ್ನೂ ತಂದೆ ತಾಯಿಗಳು ಬ್ರಾಹ್ಮಣ ಉಳ್ಕೊಂಡಿದ್ದಾರೆ, ಅವ್ರು ಬ್ರಾಹ್ಮಣ ಉಳ್ಕೊಂಡಿಲ್ಲ ಮಕ್ಕಳಿಗೆ ಆಗಲೇ. ಮುಂದೆ ಉಳಿಯೋರು ಅವರೇ ಆದ್ರಿಂದಾಗಿ ಎಷ್ಟೋ ವಂಶಗಳು ಕಟ ಮುಂದೆ ಕಂಟಿನ್ಯೂ ಆಗೋದೇ ಇಲ್ಲ ಅಂತ ಸ್ಥಿತಿ ಬಂದು ಹೋಗಿಬಿಟ್ಟಿದೆ. ಆ ಯುದ್ಧ ಇರೋದೇ ಅದು ಮ್ಯಾಕ್ಸಿಮಮ್ ಭಾರಿ ಮೈನಾರಿಟಿ ಅಂದರೆ ನಮ್ಮದು. ಯಾವ ಗುಡ್ಡಗಾಡಿನ ಜನಕ್ಕಿಂತ ಕಡಿಮೆ ಇರೋದು ಅಂದರೆ ಮಾಧ್ವರು. ಅವರ ಸಂಖ್ಯೆ ಈ ರೀತಿ ಕ್ಷೀಣಿಸಿಬಿಟ್ರೆ ಸಂಖ್ಯೆ ಕ್ಷೀಣಿಸೋ ಜ್ಞಾನ ಕ್ಷೀಣಿಸುತ್ತೆ ನೆನಪಿರಬೇಕು. ತತ್ವಜ್ಞಾನವೇ ಕ್ಷಯ ಹೊಂದಿಬಿಡುತ್ತೆ. ಇವತ್ತು ಹೆಡ್ಲೈಟ್ ಇಲ್ಲದೆ ಗೋಚಾರ ಮಾಡೋಕ್ಕೆ ಬರುತ್ತಾ? ಸಂಚಾರ ಮಾಡಿ ನಿಂತು ಹೆಡ್ಲೈಟ್ ಹೋದರೆ ಮೂಲ ಸಮಾಜನೇ ಹೋದಂತೆ ಲೆಕ್ಕ. ಆದಷ್ಟು ಗಂಭೀರ ವಿಚಾರ ಮಾಡಲಿಕ್ಕೆ ಗಾಂಧಾರಿಯ ಪ್ರಸಂಗ ನಮಗೆ ಅತ್ಯಂತ ಉದ್ಬೋಧಕವಾದ ಪ್ರಸಂಗ. ಕುಂತಿ ಹಾಗೆ ಹೊರಟ್ಲು, ದಿವಸಗಳು ಕಳೀತಾ ಇದೆ. ಈ ಮಧ್ಯೆ ಏನಾಗಿತ್ತು, ಪಾಂಡವರು ಇನ್ನೂ ಕೂಡ ಆ ಹಿಡಿಂಬವನ ಬಕಾಸುರನ ಒಂದು ಏಕಚಕ್ರದ ಕಾಲಕ್ಕೆ ಕಾಶಿರಾಜ ತನ್ನ ಮಗಳ ಸ್ವಯಂವರವನ್ನು ಏರ್ಪಾಟು ಮಾಡಿದ್ದ. ಪಾಂಡವರು ಅಲ್ಲಿದ್ದಾರಲ್ಲ, ಇವರೆಲ್ಲ ಹೋಗಿದ್ರು ದುರ್ಯೋಧನಾದಿಗಳೆಲ್ಲ. ಆ ಸಭೆಯಲ್ಲಿ ಎಲ್ಲ ದುಷ್ಟರು ಸೇರಿದ್ರು, ಜರಾಸಂಧರೂ ಸೇರಿ, ಇವ್ರ ಜೊತೆ ಕರ್ಣನೂ ಹೊರಟಿದ್ದ. ಅಲ್ಲಿನ್ನೂ ಸ್ವಯಂವರದ ಅನೌನ್ಸ್ ಮಾಡ್ತಿದ್ದಾರಷ್ಟೇ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ. ಅಷ್ಟೊತ್ತಿಗೆ ದುರ್ಯೋಧನ ಇದ್ದ, ಸೀದ ಕನ್ಯೆ ಇದ್ದಲ್ಲ, ಕೈಯಲ್ಲಿ ಎಳ್ಕೊಂಡು ಹೊರಟೇ ಬಿಟ್ಟ ಆ ಕಡೆಯಿಂದ. ಅವನ ಜೀವನನೇ ಅಂಥದ್ದು, ಎಲ್ಲ ಕಾಲಕ್ಕೂ ಸರಿಯಾದ ರೀತಿ ಬದುಕಿದವನೇ ಅಲ್ಲ ಅವನು, ಸೀದ ಅನ್ಯಾಯ ಮಾಡೇ ಹೋಗೋದು. ಆಗ ಅದನ್ನು ನೋಡಿದ್ರಿಂದ ಜರಾಸಂಧನಿಗೆ ಕೋಪ ಬಂತು. ಯಾತಕ್ಕೆ ಅಷ್ಟು ಸಿಟ್ಟು ಬಂತು ದುರ್ಯೋಧನಿಗೆ ಅಂದರೆ, ಲಿಸ್ಟ್ ಅನೌನ್ಸ್ ಮಾಡ್ತಾ ಇದ್ದವರು ಯಾರ್ಯಾರು ಬಂದಿದ್ದಾರೆ ಅಂತೇಳಿ. ನಂಬರ್ ಒನ್ ಜರಾಸಂಧ ಅಂತ ಹೇಳಿದರು. ಭಾರಿ ಸಿಟ್ಟು ಬಂತವನಿಗೆ, ನನಗಿಂತ ದೊಡ್ಡದ್ರು ಗುಂಡ ನಾನು, ನಾನೇ ದೊಡ್ಡವನು ಅಂತ ಹೇಳಿ. ನಾನೇ ದೊಡ್ಡವನು, ಪೂರ್ವಮ್ಮಿ ರಾಜಗಣನೇ ಮಗಧಾದಿ ರಾಜ ಉಕ್ತ, ನನ್ನ ಹೆಸರು ಹೇಳಬೇಕಾಗಿತ್ತು ಅಂತ. ನಿಜ ಕಲಿಯವನು, ಅವನಿಗಿಂತ ದೊಡ್ಡ ದೈತ್ಯ ಇವನು, ಆದರೆ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದವನು. ಆದಷ್ಟು ಏನೋ ಕಾರಣಕ್ಕೆ ಹೇಳಿಬಿಟ್ರು ಅಷ್ಟೇ. ಅವರು ಸಿಟ್ಟು ಬಂತು, ಕನ್ನೆ ಕೈ ಹಿಡಿದು ಎಳೆದ ತಕ್ಷಣ ಇದ್ದು ಜರಾಸಂಧ ಬಿಡ್ತಾನ, ಯುದ್ಧ ಶುರುವಾಯಿತು. ಅವರವರಲ್ಲೇ ಯುದ್ಧ ಶುರುವಾಯಿತು, ದುಷ್ಟ ದುಷ್ಟರಲ್ಲೇ ಇದ್ದ. ಎಷ್ಟೋ ಜನ ಗುಂಡಾಗಳು ಪೊಲೀಸ್ ಎನ್ಕೌಂಟರ್ಲ್ಲಿ ಸಾಯೋದಿಲ್ಲ, ಎನ್ಕೌಂಟರ್ ಅಲ್ಲ, ತಾತ ಹೊಡೆದಾಗ ಸತ್ತೋಗ್ಬಿಡ್ತಾರೆ. ಆ ಪ್ರಸಂಗ ನಡೆದಾಗಾಯಿತು. ಆ ಸಮಯದ ದುರ್ಯೋಧನನಿಗೆ ಭಾರಿ ಫಜೀತಿ ಬಂತು. ಜರಾಸಂಧನೇ 4 ವರ ಇದೆ, ಸೀನಿಯರ್ ಆಗಿದ್ದಾನೆ, ಅಲ್ಲಿರೋ ರಾಜರು ತುಂಬ ಜನ, ಅವನ ಶಿಷ್ಯರುಗಳು ಬೇರೆ. ಆಗ ಕರ್ಣ ನೋಡ್ತಾನೆ, ನೋಡು ದುರ್ಯೋಧನ, ಇದು ತುಂಬ ಅಪಾಯಕರವಾದ ಯುದ್ಧ ನಡೆಯೋದೀಗ, ನೀನು ಸುಮ್ಮನೆ ಎಸ್ಕೇಪ್ ಆಗಿಲ್ಲ, ನಾನು ಓಡೋಗ್ಬಿಡಿ ಇಲ್ಲಿಂದ, ನಾನು ನೋಡ್ಕೋತೇನೆ ಅಂತ ಹೇಳಿದ. ದುರ್ಯೋಧನ ಕನ್ಯಾ ಸಮೇತ ಓಡೋಗ್ಬಿಡ್ತಾನೆ. ಆಧುನಿಕರೆಲ್ಲ ಈ ಹುಡುಗರಿಗೆ ಪಾಠ ಮಾಡಬೇಕಾದ್ರೆ ಆದರ್ಶ ಮೈತ್ರಿ ಹೇಗಿರಬೇಕು ಅಂದರೆ ಕರ್ಣ ದುರ್ಯೋಧನ ಮೈತ್ರಿ ಇದ್ದಾಗಿರಬೇಕು ಅಂತ ಹೇಳ್ಕೊಡ್ತಾರೆ. ಇವರ ಪಾಠ ಮಾಡ್ತಾರೆ, ಇವತ್ತು ಎಷ್ಟೋ ಪಾಠ ಟೆಕ್ಸ್ಟ್ ಬುಕ್ ಮಾಡ್ತಾರೆ. ಅದಕ್ಕೆ ಈ ರೀತಿ ಮೈತ್ರಿ ಇದ್ರ ಗತಿ ಏನು? ಕರ್ಣ ಬಿಟ್ಟು ಓಡೋಗ್ತಾನೆ ದುರ್ಯೋಧನ ಮೈತ್ರಿನ ಇರುವಂತ, ಅವನೇನು ಹೇಳಬೇಕಾಗಿತ್ತು, ಸತ್ರ ಇಬ್ಬರು ಸಾಯೋಣ ಅಂತ ಇರಬೇಕಿತ್ತು, ಓಡೋಗ್ಬಿಡ್ತಾರೆ ಅಲ್ಲಿಂದ. ಇದು ಯಾವ ರೀತಿ ಮೈತ್ರಿ ಆಗುತ್ತೆ? ಇದನ್ನೆಲ್ಲ ಹೇಳೋದಿಲ್ಲ, ಇವ್ರು ಹೇಳೋದಿಲ್ಲ. ಕನ್ನಡದಲ್ಲಿ ಸಾಕಷ್ಟು ಜನ ಇವತ್ತು ಪ್ರತಿಗಾಮಿಯಾಗಿ ಮಹಾಭಾರತವನ್ನು ಯೋಚನೆ ಮಾಡೋದು, ಅವರೆಲ್ಲ ವಿಕೃತವಾದ ಚಿತ್ರವನ್ನು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಓಡೋಗ್ಬಿಡ್ತಾನೆ ದುರ್ಯೋಧನ, ಕರ್ಣ ಒಬ್ಬನೇ ಯುದ್ಧ ಶುರು ಮಾಡ್ತಾನೆ. ಆಗ ಜರಾಸಂಧ ನೋಡ್ತಾನೆ, ಒಬ್ಬನಿದ್ದಾನೆ, ಎಲ್ಲರೂ ಯುಕ್ತಿ ಸೇರಿ ಯುದ್ಧ ಮಾಡೋದು ಸರಿಯಲ್ಲ, ಒಂದು ಕೆಲಸ ಮಾಡೋಣ, ಒಬ್ಬೊಬ್ಬರು ಯುದ್ಧ ಮಾಡೋಣ ಅಂತ ಹೇಳ್ತಾರೆ. ಕರ್ಣನ ಒಬ್ಬೊಬ್ಬರು ಯುದ್ಧ ಮಾಡೋಣ, ಒಬ್ಬೊಬ್ಬರನ್ನ ಕಳಿಸ್ತಾನೆ ಕರ್ಣ ಅಂದ್ಕೊಂಡ. ಇನ್ನು ನನ್ನ ಕತೆ ಮುಗೀತು ಅಂದ್ಕೊಂಡ ಕರ್ಣ, ಇಷ್ಟು ಜನ ಇದ್ದಾರೆ, ಫೈನಲ್ ಜರಾಸಂಧ ಬೇರೆ ಇದ್ದಾನೆ, ಏನು ಮಾಡೋ ಸಾಧ್ಯತೆ ಇಲ್ಲ ಅಂಥೇಳಿ ಪ್ರಾಣ ಹೋದ್ರೆ ಹೋಗಲಿ ಜೋರಾಗಿ ಯುದ್ಧ ಮಾಡ್ತಾನೆ. ಕರ್ಣ ಗೆಲ್ಲೇ ಶುರು ಮಾಡ್ತಾನೆ, ಪ್ರತಿಯೊಂದು ಕರ್ಣನೇ ಗೆಲುವು, ಮಾತೆತ್ತಿದ ಕರ್ಣ ಗೆಲ್ತಾನೆ. ಯಾತಕ್ಕೆ ಪರಿಸರ ವರ ಕೊಟ್ಟಿದ್ದಾನೆ, ನೀನು ಪ್ರಾಣ ಭಯದ ಯುದ್ಧ ಮಾಡಿದ್ರೆ ನೀನು ಯಾರೂ ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಅವರ ವರ್ಕ್ ಮಾಡ್ತಾ ಇದೆ ಅಂತ ಒಂದು ಒನ್ ಬೈ ಒನ್ ಪಡ ಪಡ ಪಡೆ ಗೆದ್ದು ಹೋಗ್ತಾ ಇದ್ದಾರೆ. ಕೊನೆಗೆ ಜರಾಸಂಧ ನೋಡಿದ್ರೆ ಆಶ್ಚರ್ಯ ಆಯ್ತು ಅವನಿಗೆ, ಎಂತೆಂಥವ್ರು ಗೆದ್ದು ಬಿಟ್ಟಲ್ಲ ಕರ್ಣ ಅಂತೇಳಿ ತಾನೇ ಎದ್ದಕ್ಕೆ ಬಂದ. ಕೊನೆಗೆ ಇಬ್ಬರು ದ್ವಂದ್ವ ಯುದ್ಧ ಶುರು ಮಾಡಿದರು. ಕರ್ಣನಿಗಂತೂ ಎಲ್ಲ ಹೋಗು ಹೊರಟೋಯ್ತು, ಯಾಕೆಂದ್ರೆ ಬಲರಾಮದೇವರಿಂದ ಉಳ್ಕೊಂಡು ಬಂದವನು ಜರಾಸಂಧ, ನನಗತ್ತೆ ಏನಾಗುತ್ತೆ ಅಂತೇಳಿ ಪೂರ್ತಿ ಹತಾಶನಾಗ್ತಾನೆ ಕರ್ಣ. ಆಗಿದ್ದಾಗಲೇ ಅಂತ ಏಟು ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ವರ ಎಷ್ಟು ಕೆಲಸ ಮಾಡ್ತು ಪರಶುರಾಮದೇವರದು ಅಂದರೆ, ಕರ್ಣ ಹಾಕಿದ ಪೆಟ್ಟೆಲ್ಲ ಜರಾ ಒಬ್ಬ ನಾಮಕ ರಾಕ್ಷಸಿ ಜಾಯಿನ್ ಮಾಡಿರ್ತಾರಲ್ಲ ಜರಾಸಂಧನ, ಆ ಜಾಯಿಂಟ್ ಗೆಟ್ ಬಿಡ್ತಾ ಇರುತ್ತೆ. ಇಲ್ಲಿ ಆಪರೇಷನ್ ಆದವರು ಏಟು ಬಿದ್ದರೆ ಹೇಳ ಹಾಕಿ ಭಾರಿ ವೀಕ್ ಪಾಯಿಂಟ್ ಇದ್ದಾಗ ಹೊಡೆದು ಭಾರಿ ನೋವಾಗ್ತಿರುತ್ತೆ, ಅಲ್ಲಿ ಗೆಟ್ಟು ಬಿಡೋಕೆ ಶುರುವಾಯಿತು. ನಾಲ್ಕೈದು ಏಟು ಬಿಟ್ಟು ಜರಾಸಂಧನಿಗೆ ಭಾರಿ ನೋವಾಯಿತು. ಅಂದ್ಕೊಂಡ, ಓಹೋ ಇದನ್ನು ಯಾರೂ ಗುರುತಿಸಿರಲಿಲ್ಲ, ನನ್ನ ವೀಕ್ನೆಸ್ ಇಲ್ಲಿದೆ ಅಂತೇಳಿ ಇವನಿಗೆ ಗೊತ್ತಾಗಿರುತ್ತೆ ಅಂದ್ಕೊಂಡ್ಬಿಟ್ಟ. ಇವನಿಗೆ ಗೊತ್ತಾಗಿ ಜಾಸ್ತಿ ಹೊಡೆದ್ರೆ ಪರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಣ ಕಷ್ಟ ಕೈ ಹಿಡಿತಾರೆ ಜರಾಸಂಧ. ಕರ್ಣ ಭಲೇ ನೀನು ಭಾರಿ ಒಳ್ಳೆ ಯುದ್ಧ ಮಾಡ್ತೀಯ, ನಿನ್ನಂಥವನು ಕೊಲ್ಲೋ ಮನಸ್ಸು ನನಗೆ ಬರೋದಿಲ್ಲ, ನಾವಿರು ಫ್ರೆಂಡ್ಸ್ ಆಗೋಣ ಅಂತ ಹೇಳಿ. ಇದು ವಾಲಿ ರಾವಣರು ಫ್ರೆಂಡ್ಸ್ ಆದಾಗ, ವಾಲಿ ರಾವಣ ಫ್ರೆಂಡ್ಸ್ ಆದ ಇವರಿಬ್ಬರು ಫ್ರೆಂಡ್ಸ್ ಆದರೆ ಕರ್ಣ ಜರಾಸಂಧ. ಕರ್ಣ ಒಪ್ಕೊಂಡ್ಬಿಟ್ಟ, ಯಾತಕ್ಕೆ ಕರ್ಣನಿಗೆ ಏನೇ ಆಗಿದೆ ಗೊತ್ತಿಲ್ಲ, ಕರ್ಣನಿಗೆ ಇದೇ ಪುಣ್ಯ ಅಂತ ಹೇಳ್ಕೊಂಡು ಒಪ್ಕೊಂಡ್ಬಿಟ್ಟ. ಈಗ ಅದು ಇಬ್ಬರಿಗೂ ಗೊತ್ತು ಗೊತ್ತಿಲ್ಲ, ಪರಶುರಾಮದೇವ ವರದ ಗುಟ್ಟು ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಕರ್ಣ ತಾನು ಹೊಡಿತಿರೋದು ಅವನ ಇಂಪಾರ್ಟೆಂಟ್ ಪಾಯಿಂಟ್ಗೆ ಅಂತ ಕರ್ಣನಿಗೆ ಅರ್ಥ ಆಗಿಲ್ಲ. ಆ ತಿಳ್ಕೊಂಡು ಹೊಡಿತಾ ಇದ್ದಾನೆ ಅಂತ ಅವನು ಹೊಡೆದೇಟು ಅಲ್ಲಿ ಬಿಡ್ತಾ ಇದೆ. ದೇವರ ಸಂಕಲ್ಪ ಹೇಗಿತ್ತು, ಪರಶುರಾಮದೇವ್ರ ವರ ಹೇಗಿತ್ತು ನೋಡಬೇಕು. ತುಂಬ ಜನ ಒಂದು ಪ್ರಶ್ನೆ ಕೇಳಿರ್ತಾರೆ, ವೇದವ್ಯಾಸ ಪರಶುರಾಮದೇವರು ವರ ಕೊಟ್ಟಿದ್ದಾರಲ್ಲ ಪರಶುರಾಮದೇವರು, ಸ್ಪರ್ಧಮಾನಸ್ತು ಯಾಸಿ ಪರಾಭವ, ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ನೀನು ಸೋಲ್ತಿ, ಇಲ್ಲದೆ ಹೋದರೆ ಗೆಲ್ತಿ ಅಂತ ಹೇಳಿದರು. ಯುದ್ಧ ಅಂದರೆ ಸ್ಪರ್ಧೆ ಮಾಡೇ ತಾನೇ ಮಾಡೋದು ಅಂತ ಪ್ರಶ್ನೆ ಬಂದಿತ್ತು. ಈಗ ಗೊತ್ತಾಗುತ್ತೆ ಪ್ರಾಣಾಪಾಯದನ್ನು ಸ್ಪರ್ಧೆ ಯುದ್ಧ ಮಾಡಕ್ಕೆ ಬರುತ್ತೆ. ಅದನ್ನು ಕರ್ಣ ಮಾಡಿದ್ದ ಗೆದ್ದ, ಭಾರಿ ಕೈ ಹಿಡ್ಕೊಂಡು ಹೇಳಿದ, ಎಷ್ಟು ಜರಾಸಂಧ ಸೊಕ್ಕಿನವನು ಅಂದರೆ ನನ್ನ ಭೃತ್ಯನಾಗು ಅಂತ ಹೇಳಿದ್ದಾನೆ. ಭೃತ್ಯನಾಗು ಕರ್ಣ ಒಪ್ಕೊಂಡ್ಬಿಡ್ತಾನೆ, ಬದುಕಿದ್ರೆ ಸಾಕು ಅಂತ ಕರ್ಣನಿಗೆ. ಕರ್ಣ ಮಹಾವೀರ ಅಂತ ಹೇಳೋರೆಲ್ಲ ಈ ಭಾಗ ನೋಡಬೇಕಿತ್ತು, ಅವ್ನು ಹೇಳಬೇಕಾಗಿತ್ತು ನಾನು ಶತ್ರು ಪರವಾಗಿಲ್ಲ ಫ್ರೆಂಡ್ಶಿಪ್ ಮಾಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಅದನ್ನೇ ಆಚಾರ ಹೇಳ್ತಾರೆ ಭೀಮಸೇನ ದೇವರು ಎಂಥವರು ಅಂದರೆ, ಸಖ್ಯಂ ನಾ ಅವೈಷ್ಣವೈಹಿ ಚಕ್ರೆ, ವೈಷ್ಣವರಲ್ಲದವರ ಜೊತೆಗೆ ಎಂದೂ ಸ್ನೇಹ ಮಾಡಲಿಲ್ಲ ಭೀಮಸೇನ ದೇವರು. ಇವತ್ತು ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಅವೈಷ್ಣವರೇ ಇರ್ತಾರೆ ನಿಂತಿರೋದು, ಎಲ್ಲ ಗುಂಡಾಗಳ ಸಹವಾಸ ಮಾಡದೆ ಬಿಡ್ತಾರೆ, ಕುಡಿಯೋದು ತಿನ್ನೋದು ಎಲ್ಲದರಿಂದನೂ ಪ್ರಾರಂಭ. ಅವನು ಎಲ್ಲೆಲ್ಲೋ ಹೋಗಿಬಿಡ್ತಾರೆ, ಎಷ್ಟೋ ಜನ ಯಾವ್ಯಾವುದೋ ಇದಕ್ಕೆ ಹೋಗಿಬಿಡ್ತಾರೆ, ಮಸೀದಿಗೆ ಚರ್ಚ್ಗೆ ಹೋಗೋ ಜನಗಳಿರ್ತಾರೆ. ಇವರು ದೇವಸ್ಥಾನ ಕರ್ಕೊಂಡು ಇವರು ಅಭ್ಯಾಸ ಮಾಡಿಸಿರೋದಿಲ್ಲ, ಅವರು ಅಲ್ಲಿ ಕರ್ಕೊಂಡು ಅವರು ಅಭ್ಯಾಸ ಮಾಡಿಸಿರ್ತಾರೆ, ಅಲ್ಲಿ ಹೋಗಿಬಿಡ್ತಾರೆ. ಅದಕ್ಕೆ ಸಖ್ಯವನ್ನು ಅಯೋಗ್ಯರ ಜೊತೆಗೆ ಮಾಡಬಾರದು. ಕರ್ಣ ಮಾಡಿದ, ತನ್ನ ಅವಸಾನವನ್ನು ತಂದುಕೊಂಡ. ತುಂಬ ಜನ ಬೈಯೋದು ಪರಶುರಾಮದೇವರನ್ನು ಬೈತಾರೆ, ಕುಂತಿನ ಬೈತಾರೆ, ತಪ್ಪು. ಕರ್ಣ ಮಾಡಿಕೊಂಡ ಸ್ವಯಂಕೃತ ಅಪರಾಧ, ಸುಳ್ಳು ಹೇಳಿ ಕಲ್ತಿದ್ದು ಒಂದು, ಇಂಥವನ್ನು ಅಯೋಗ್ಯರ ಸ್ನೇಹ ಮಾಡಿದ್ದು ಒಂದು. ಆ ಸಮಯದಲ್ಲಿ ಒಂದು ಅರ್ಧ ಅಂಗರಾಜ್ಯವನ್ನು ಈ ಜರಾಸಂಧ ಇವನಿಗೆ ಕೊಟ್ಟನಂತೆ ಕರ್ಣನಿಗೆ. ಹಿಂದೆ ಕೊಟ್ಟಿದ್ದ ಪ್ರಸಂಗ ಕೇಳಿದ್ದೇವೆ, ಅದೇನಾಗಿತ್ತು ಅಂದರೆ ಮೊದಲೇ ಹೇಳಿದ್ದೆ, ಕರ್ಣ ತಂದೆ ಅಧಿರಥನ ರಾಜ್ಯ ಅಂತ. ಅದನ್ನು ಅವನನ್ನು ಸೋಲಿಸಿ ಜರಾಸಂಧ ಪೂರ್ತಿ ತನ್ನ ಹತೋಟಿಗೆ ತಗೊಂಡಿದ್ದ. ಭೀಮಸೇನದೇವರು ಅವನ್ನು ಸೋಲಿಸಿ ಅರ್ಧ ತಗೊಂಡಿದ್ದರು ಈ ಕಡೆಗೆ, ಇನ್ನೊಂದು ಅರ್ಧ ಆ ಕಡೆಗೆ ಇತ್ತು. ಆ ಅರ್ಧವನ್ನು ದುರ್ಯೋಧನ ಕೊಟ್ಟಿದ್ದ, ಈ ಅರ್ಧವನ್ನು ಜರಾಸಂಧ ತಾನು ಕೊಟ್ಟ. ಅಂತೂ ಕರ್ಣನಿಗೆ ಬಂದು ಇಬ್ಬರದು ಕೂಡ ಕೆಟ್ಟ ಕೈಯಿಂದನೇ ಬರಬೇಕಾ, ದುರ್ಯೋಧನ ಕೊಟ್ಟಿದ್ದು ಜರಾಸಂಧ ಕೊಟ್ಟಿದ್ದು, ಹ್ಯಾ ಉಡಿಬೇಕು ರೆಕ್ಕ ಹಾಕಿ. ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು ಹೇಳ್ತಾರೆ, ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ, ಪಿಡಿಯರು ನಿನ್ನ ದ್ವೇಷಗಳಿಂದ ಏನು ಬಂದರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾ ಸಾಗರ. ಪಿಡಿಯರು ನಿನ್ನ ದ್ವೇಷಗಳಿಂದ ಏನು ಬಂದರು, ದ್ವೇಷಗಳು ಏನೇ ಕೊಡಲಿ ಹರಿ ದ್ವೇಷಗಳು ಕೊಟ್ಟು ಸ್ವೀಕಾರ ಮಾಡಬಾರ್ದು. ಗುಂಡಾಗಳನ್ನು ಇಸ್ಕೊಂಡ್ರೆ ಇವನು ಆನ್ಸರಬಲ್ ಆಗ್ತಾನೆ, ಸ್ಮಗ್ಲು ಕೂಡ ಸ್ಮರ್ತಾನೆ, ಕೊಂಡವನು ಅಪರಾಧಿನೇ, ಮಾರೋನ ಅಷ್ಟೇ ಅಲ್ಲ ಕೊಂಡವನು ಅಪರಾಧಿ ಹೇಗೋ ಹಾಗೆ. ಕರ್ಣ ಒಪ್ಪಿಕೊಂಡ, ಈಗ ಪೂರ್ಣಾಂಗ ರಾಜನಾದ, ಅರ್ಧಾಂಗ ರಾಜನಾಗಿದ್ದ ಪೂರ್ಣಾಂಗ ರಾಜನಾದ, ವಾಪಸ್ ಹೊರಟ. ಅಲ್ಲಿ ಜರಾಸಂಧ ಇನ್ನು ಅಂದ್ಕೊಂಡಿದ್ದು ದುರ್ಯೋಧನಾದಿಗಳೆಲ್ಲ ಕರ್ಣ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ರು, ಕರ್ಣ ಬಂದೇ ಬಿಟ್ಟೆ ಗೆದ್ದು ಬಿಟ್ಟು. ಆಶ್ಚರ್ಯ ಆಗಿತ್ತು ದುರ್ಯೋಧನನಿಗೆ, ಅಬ್ಬ ಅವನು ಉಳಿದು ಬಿಟ್ಟೆಲ್ಲ ಅವನಿಗೆ ಗೊತ್ತಿಲ್ಲ, ಓ ಜರಾಸಂಧನನ್ನು ಗೆದ್ದವನು ಕರ್ಣ ಅಂದಮೇಲೆ ಇನ್ನು ಗ್ಯಾರಂಟಿ ಅರ್ಜುನ ಕೊಲ್ತಾನೆ ತಿಳ್ಕೊಂಡ್ಬಿಟ್ಟೆ. ಇಲ್ಲಿಂದ ಎಲ್ಲಿಗೋ ಲಿಂಕ್ ಸಿಕ್ತದೆ, ಇನ್ನೂ ಜಾತಿ ಪ್ರೀತಿ ಶುರುವಾಯಿತು, ಸ್ವಾರ್ಥದ ಪ್ರೀತಿ ಅದು, ನಿಷ್ಕಲ್ಮಷ ಪ್ರೀತಿ ಅಲ್ಲ. ಈ ರೀತಿ ನಡೀತು, ಇಷ್ಟೊತ್ತಿಗೆ ಪಾಂಡವರು ಬಂದಾಗಿತ್ತು, ಮುಂದೆ ಪಾಂಡವರು ಬಂದರು, ಇದೆಲ್ಲ ನಡೆದಿತ್ತು. ಅವಳು ಯಾರು ಅಂದರೆ ಹೆಸರು ಹೇಳಿಲ್ಲ ಮಹಾಭಾರತದಲ್ಲಿ, ದುರ್ಯೋಧನ ಮದುವೆ ಆದ ಸ್ತ್ರೀ ಹೆಸರನ್ನು ಹೇಳಿಲ್ಲ. ಈ ಪಂಪ ಕುಮಾರವ್ಯಾಸ ಮೊದಲಾದವರೆಲ್ಲ ವಿಶೇಷವಾಗಿ ಪಂಪ ಭಾನುಮತಿ ಅಂತ ಹೆಸರು ಹೇಳಿದ್ದಾರೆ, ಅದು ಮೂಲದ ಹೆಸರಲ್ಲ, ಅನಂತರ ಕಲ್ಪಿತವಾಗಿ ಬಂದ ಹೆಸರು. ಆಚಾರ್ಯ ಹೇಳ್ತಾರೆ ಯಾರು ಗೊತ್ತವಳು ಸ್ವರೂಪತಃ, ಅಲಕ್ಷ್ಮೀ ಅಂತ ಹೇಳಿದ್ದ. ಯಾರು ಮಂಥರಿಯಾಗಿ ರಾಮಾಯಣದಲ್ಲಿ ರಾಮದೇವರ ಪಟ್ಟಾಭಿಷೇಕಕ್ಕೆ ಯುದ್ಧ ಮಾಡಲಿಕ್ಕೆ ಹೋದಲ್ಲ ಮಂಥರಿಯೇ ಈಗ ದುರ್ಯೋಧನ ಹೆಂಡತಿಯಾಗಿ ಬಂದಿದೆ. ಇವನ ಹೆಂಡತಿ ಯಾತಕ್ಕಾದದ್ದು ಅಂದರೆ ಅವಳು ಅಲಕ್ಷ್ಮಿ ಕಲಿಯ ಹೆಂಡತಿ, ದುರ್ಯೋಧನ ಕಲಿ, ಅದಕ್ಕಿಂತ ಗಂಡ ಹೆಂಡತಿ ಒಂದಾದರು ಅಂತ ಹೇಳಿದ್ದಾರೆ. ಇಬ್ಬರು ಕೂಡ ಇಲ್ಲಿ ಸೇರಿದ್ದಾರೆ. ಜ್ಯೇಷ್ಠಲಕ್ಷ್ಮಿ ಅಂದರು ಇವಳೇನೆ, ಮಹಾಲಕ್ಷ್ಮಿ ಆಕೆ, ಜ್ಯೇಷ್ಠಲಕ್ಷ್ಮಿ ಇವಳು. ಇದೆಲ್ಲ ಯೋಚನೆ ಮಾಡಬೇಕು. ಲಕ್ಷ್ಮಿಗಿಂತ ಮೊದಲು ಹುಟ್ಟಿದವಳು ಇವಳು, ಭೀಮಸೇನ ಮೊದಲು ಹುಟ್ಟಿದವಳು ದುರ್ಯೋಧನ. ಈಗ ಜ್ಯೇಷ್ಠರು ಇಬ್ಬರು ಜ್ಯೇಷ್ಠರೇನೆ, ಇಲ್ಲಿ ಜ್ಯೇಷ್ಠ ದುಷ್ಟ ಇಲ್ಲಿ ಅಲ್ಲಿ ಅಲ್ಲಿ ನಡೆದಿರೋದು. ಈ ರೀತಿಯಾಗಿ ಅವಳು ಸೇರ್ಕೊಂಡಿದ್ದಾಳೆ. ಅವಳು ಭಾರಿ ಸುಂದರಿಯಾಗಿದ್ದಂತೆ ಅಂತ ಅಯೋಧ್ಯೆಯ ಸೌಂದರ್ಯ ಇಲ್ಲಿಂದ ಬಂತು ಅಂದರೆ ಆಚಾರ್ಯ ಹೇಳ್ತಾರೆ, ಗಿರಿಜಾಭಿವಿಷ್ಟ, ಪಾರ್ವತಿ ಆವೇಶ ಅವಳಲ್ಲಿ, ಆದ್ದರಿಂದಾಗಿಯೇ ಅದು ಇದು ಬಂದಿದೆ. ನಿನ್ನೆ ಹೇಳಿದ್ದಾರೆ, ಮೊದಲು ಹೇಳಬೇಕಾದ್ರೆ ಸ್ತ್ರೀಯರಲ್ಲಿ ತಾರತಮ್ಯಕ್ಕೆ ಕಾರಣವಾಗೋದು, ದಾನಭಕ್ತಿಯಾದಿ ಗುಣಕ್ಕೆ ಕಾರಣವಾಗೋದು ರೂಪ. ಇವಳಲ್ಲಿ ರೂಪ ಇತ್ತಲ್ಲ ಅಂದರೆ ಆ ರೀತಿ ರೂಪ ಇದ್ದರೆ ಆಗೋದಿಲ್ಲ. ವರದಿಂದ ಬರಬಾರದು, ಆವೇಶದಿಂದ ಬರಬಾರದು, ಲಕ್ಷಣಗಳಿಂದ ಬರಬೇಕು ಅಂತ ಹೇಳಿದ್ದಾರೆ. ಇವಳು ವರದಿಂದ ಬಂದಿದ್ದು ಆವೇಶದಿಂದ ಬಂದಿದ್ದು, ಆದ್ದರಿಂದ ಇವಳು ಕೌಂಟ್ ಆಗೋದಿಲ್ಲ ಅಂತೂ ನೋಡೋದಕ್ಕಾಗಿದ್ದು. ಮುಂದೆ ಇಬ್ಬರು ಮಕ್ಕಳು ಹುಡ್ತಾರೆ ಅವಳಲ್ಲಿ. ಒಬ್ಬ ಅಕ್ಷಕುಮಾರ ಅಂತ ಸತ್ತಿರ್ತಾನಲ್ಲ ರಾಮಾಯಣದಲ್ಲಿ, ಅವನು ಲಕ್ಷಣನಾಗಿ ಹುಡ್ತಾನೆ. ಅಲ್ಲಿ ರಾಮಾಯಣದಲ್ಲಿ ರಾವಣನ ಮಗನಾಗಿದ್ದವನು, ಇಲ್ಲಿ ದುರ್ಯೋಧನ ಮಗನಾಗ್ತಾನೆ. ಅಲ್ಲಿ ವಿಲನ್ ಮಗ, ಇಲ್ಲೂ ವಿಲನ್ ಮಗನೇ, ಸ್ವತಃ ಅವನು ವಿಲನ್ನೇ. ಏನು ಇವನು ಸದ್ಯ ನಾನೇನಲ್ಲ, ಇಲ್ಲಿ ಹುಟ್ಟಿ ಬಂದ. ಲಕ್ಷಣ ಅಂತ ಇವನ ಹೆಸರು, ಅಲ್ಲಿ ಅಕ್ಷ, ಇಲ್ಲಿ ಲಕ್ಷಣ. ಒಬ್ಬ ಕನ್ಯೆ ಹುಡ್ತಾಳೆ ಲಕ್ಷಣ ಅಂತ ಅವಳ ಹೆಸರು. ಲಕ್ಷಣ ಲಕ್ಷಣ, ಅವಳು ಸಾಕ್ಷಾತ್ ರತೀ ದೇವಿ, ಕೃಷ್ಣನ ಸೊಸೆಯಾಗ್ತಾಳೆ ಮುಂದೆ. ಅದೆಲ್ಲ ಕಥೆ ಕೇಳಿದರೆ ದುರ್ಯೋಧನಂಥವನ ಕೆಟ್ಟವನ ಮಗಳಾಗಿ ಹುಡ್ತಾರೆ ಅಂತ ತಿಳ್ಕೊಂಡ್ರೆ, ಅಂಥವಳನ್ನು ಕೃಷ್ಣ ತನ್ನ ಸೊಸೆ ಮಾಡಿಕೊಂಡ ಅಂದರೆ ಏನರ್ಥ ಅಂದರೆ, ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಸ್ತ್ರೀರತ್ನಂ ದುಷ್ಕುಲಾದಪಿ, ತಂದೆ ತಾಯಿ ಅಯೋಗ್ಯರಾಗಿದ್ದರೂ ಕೂಡ ಕನ್ಯೆ ಯೋಗ್ಯಳಾಗಿದ್ದರೆ ಮದುವೆ ಆಗಬಹುದು ಅಂತ ಹೇಳ್ತಾರೆ. ಜಾತಿ ಬೇರೆಯಾಗಿದ್ದರೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅವರು ದುಷ್ಟರಾಗಿದ್ದು ಮಗಳು ಯೋಗ್ಯಳಾಗಿದ್ದರೆ ಶಿಕಾರ ಗುಡುದೆಲ್ಲ ಸರಿ ಇದ್ದರೆ ಶಿಕಾರ ಮಾಡಬಹುದು. ಇದು ಬಹಳ ಮುಖ್ಯವಾದ ಅಂಶ. ಇದರಿಂದ ನಮಗೆ ಜೀವ ಜೀವ ಭೇದನೂ ಅರ್ಥ ಆಯ್ತು. ತಂದೆ ತಾಯಿಗಳು ಮಕ್ಕಳು ಎಲ್ಲ ಒಂದೇ ರೀತಿ ಇರಬೇಕಾಗಿಲ್ಲ ಅನ್ನೋದಕ್ಕೂ ನಿದರ್ಶನ. ಪಾಂಡವರು ಬಂದಾದ ಮೇಲೆ ಮತ್ತೊಂದು ಸ್ವಯಂವರ ನಡೀತು. ಕಳಿಂಗ ದೇಶದ ರಾಜ ಸುವಜ್ರ ಅಂತ ಅವನ ಹೆಸರು. ಅವನಿಗೆ ಒಬ್ಬ ಮಗಳು, ಅವಳು ಸ್ವಯಂವರ ಅಂತ ಘೋಷಣೆ. ಕಳಿಂಗ ದೇಶ ಒರಿಸ್ಸಾ ದೇಶ, ಅಲ್ಲಿ ಅವರು ಸ್ವಯಂವರಿಗೆ ಎಲ್ಲರೂ ಬಂದರು, ಪಾಂಡವರು ಬರಲಿಲ್ಲ. ಯಾಕೆಂದ್ರೆ ಅವನು ಅಯೋಗ್ಯ, ಮಗಳು ಅಯೋಗ್ಯಳು ಅಂತ ಸ್ವಯಂವರಿಗೆ ಬರಲೇ ಇಲ್ಲ. ಅವರು ಉಳಿದವರೆಲ್ಲ ಸೇರಿದರು. ದುರ್ಯೋಧನ ಬಂದ, ಜರಾಸಂಧನು ಬಂದ, ಎಲ್ಲರೂ ಬಂದಾಯಿತು. ದುರ್ಯೋಧನ ಏನು ಮಾಡಿದ, ಯಥಾ ಪ್ರಕಾರ ಕನ್ಯನ ಪರಿಚಯ ಮಾಡಿಸಿಕೊಳ್ಳ ಕೊಲ್ಟ್ರು. ಇವನು ಹೋದ, ಕೈ ಹಿಡಿದು ಎಳೆಯಕ್ಕೆ ಶುರು ಮಾಡ್ದ. ಹಿಂದಿನ ಅಭ್ಯಾಸ ಬಿಡ್ತಾನೆ, ಕಾಪಿ ಹೊಡೆದಾನೆ, ವೈದ್ಯರು ಕಾಪಿ ಹೊಡಿತಾರಲ್ಲ ಆ ಥರ ಆಯ್ತು. ಮತ್ತೆ ಶುರು ಮಾಡ್ದ, ಕರ್ಣ ಕಾಪಾಡ್ತಾನೆ ಅಂತ ತಿಳ್ಕೊಂಡ, ಎಳ್ಕೊಳ್ಳೋಕೆ ಹೋಗಕ್ಕೆ ಬಂದ. ಆದರೆ ಜರಾಸಂಧ ಮತ್ತೆ ಪ್ರಿಡಿಕ್ಟ್ ಮಾಡಿ ಮಾಡ್ತಾನೆ, ಇವನು ಬುದ್ಧಿ ಅರ್ಥ ಆಗಿತ್ತು ಆತನಿಗೆ. ಇದಕ್ಕೆಲ್ಲ ಫೀಲ್ಡಿಂಗ್ ಅರೇಂಜ್ಮೆಂಟ್ ಸರಿಯಾಗಿ ಮಾಡಿದ್ದ, ಎಸ್ಕೇಪ್ ಆಗದಂತೆ ಮಾಡಿಬಿಟ್ಟಿದ್ದ. ಅವನು ಹಿಡಿದ ತಕ್ಷಣ ಹಿಡಿದಾಕ್ಬಿಡ್ತ. ದುರ್ಯೋಧನ ಅವ್ರ ತಮ್ಮಂದರು ಸೆಕ್ಯುನಿಯ ಸಮೇತ ಹಿಡಿದು ಎಲ್ಲ ಕಟ್ಟಿ ಹಾಕ್ಬಿಡ್ತಾರೆ. ಕರ್ಣ ಓಡೋಗ್ಬಿಡ್ತಾರೆ, ಈ ಸತ್ ಕರ್ಣ ಕೈ ಕೊಡ್ತಾನೆ. ಅವಾಗ ಕರ್ಣ ದುರ್ಯೋಧನ ಓಡೋಗುತ್ತೆ, ಕರ್ಣ ಓಡೋಗ್ತಾರೆ. ಆದರ್ಶ ಮಿತ್ರರು ಹೀಗಿದ್ರೆ ಗತಿ ಏನಾಗಬೇಕು ಲೆಕ್ಕ ಹಾಕಿ. ಇದು ಆದರ್ಶ ಮಿತ್ರರ, ಕರ್ಣ ಪಲಾಯನ ಮಾಡದ, ಬೇರೆ ಬರಲಿಲ್ಲ ಕರ್ಣನಿಗೆ. ಯಾಕೆ ಗೊತ್ತಾ, ಯುದ್ಧ ಶುರುವೇನೋ ಮಾಡದ, ಮನಸ್ಸಲ್ಲಿ ಈಗ ಅರ್ಜುನನ್ ಗೆಲ್ಲಬೇಕು ಅಂತ ಹೊರಟ. ಮನಸ್ಸಲ್ಲಿ ಅರ್ಜುನ ಚಿತ್ರ ಇತ್ತು, ಸ್ಪರ್ಧೆ ಮಾಡಿದ್ರೆ ಸೋತಂತ್ರ. ಪರಶುರಾಮದೇವರ ಶಾಪ ಗಂಟುಬಿತ್ತು, ಅಲ್ಲಿ ವರ ಬಂದಿತ್ತು, ಶಾಪ ಬಂತು. ಸ್ಪರ್ಧೆಯಿಂದ ಸೋಲೋದು ಕರ್ಣನಿಗೆ ಜೀವನದಲ್ಲಿ ಎಷ್ಟೋ ಘಟ್ಟದಲ್ಲಿ ಅಂತ ಪ್ರಸಂಗ ನಡೆಯುತ್ತೆ. ಕರ್ಣ ಓಡಿದ, ಇವರೆಲ್ಲರೂ ಹಿಡಿದು ಹೆಡೆಬುರಿ ಕಟ್ಟಿ ಜೈಲೆಲ್ಲ ಬಂಧನದಲ್ಲಿ ಹಾಕಿಬಿಡ್ತಾರೆ. ಈ ಸುದ್ದಿ ಹಸ್ತಿರಾಪುರಕ್ಕೆ ಹೋಯಿತು. ಎಷ್ಟು ದೂರ ಇದೆ ಗೋಜಸ್ಸಾಕು ಹಸ್ತಿರಾಪುರಕ್ಕೆ, ಲಾಂಗ್ ಡಿಸ್ಟೆನ್ಸ್ ಅದು. ಅಲ್ಲಿ ಸುದ್ದಿ ಮುಟ್ಟಿದ್ರು, ಹುಡುಗರು ಬರಲಿಲ್ಲ ಅಂತ ಹೇಳಿದ್ರೆ ಬರೋ ಚಾನ್ಸೇ ಇಲ್ಲ ಅಂತ ಗೊತ್ತಾಯ್ತು ಆಮೇಲೆ. ಆಗ ಭೀಷ್ಮಾದಿಗಳೆಲ್ಲ ಸೇರಿ ಏನು ಹೇಗೆ ಬಿಡಿಸ್ಕೊಂಡ್ಬರ್ಬೇಕು, ಅವರನ್ನು ಜರಾಸಂಧ ಜೊತೆಗೆ ಯುದ್ಧ ಮಾಡಿರ್ತಾಗ ಎಲ್ಲದಿಲ್ಲ ಅಂತ ಅವರಿಗೆಲ್ಲ ಗೊತ್ತು, ಭೀಷ್ಮ ದ್ರೋಣರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಭೀಮಸೇನ ದೇವರನ್ನು ಕೇಳುತ್ತಾರೆ, ಭೀಮಸೇನ ನೀನೇ ಗತಿ ಅವರಿಗೆಲ್ಲ, ನೀನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ. ಈ ಕಥೆನ ಯಾರೂ ಹೇಳೋದಿಲ್ಲ, ಮಾರ್ಗದಲ್ಲಿರೋ ಕಥೆ ಯಾರೂ ಹೇಳೋದಿಲ್ಲ, ಆಚೆ ನಿರ್ಣಯದಲ್ಲಿ ಬರೀತಾರೆ. ಆ ಕ್ಷಣಕ್ಕೆ ಭೀಮಸೇನ ದೇವರು ಎಷ್ಟು ದೊಡ್ಡವ್ರ ಲೆಕ್ಕ ಹಾಕಿ, ಅವನು ಹಾಳಾದ್ರೂ ಹಾಳಾದ್ರೊಂದು ಬಿಡಬೇಕಾಯಿತು, ಹೇಳೋದಿಲ್ಲ, ನಿಮ್ಮ ಮಾತ್ರ ಬಿಡಿಸ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಇಂಥ ಔದಾರ್ಯವನ್ನು ಯಾರು ತೋರಿಸ್ತಾರೆ ಲೆಕ್ಕ ಹಾಕಿ, ಇಂಥ ಚಾನ್ಸಿಗೆ ಕಾಯ್ತಿರ್ತಾರೆ. ನಾನು ಬಿಡಿಸ್ಕೊಂಬರ್ತೀನಿ, ಅವನ ಮುಖ ನೋಡಿಯಲ್ಲ, ನಿಮ್ಮ ಮಾತು ಕೇಳಿ ಬಿಡಿಸ್ಕೊಂಬರ್ತೀನಿ ಅಂತ ಒಂದರಂತೆ. ಸೈನ್ಯ ತಗೊಳ್ಳೋದಿಲ್ಲ, ಒಂದು ರಥ ತಗೊಬ್ಬರೇ. ಇದು ಭೀಮಸೇನ ವ್ಯಕ್ತಿತ್ವ. ಅಂದ್ರೆ ಸೂರ್ಯ ಒಬ್ಬನೇ ಬರೋದು, ಏನು ಕಟ್ಕೊಂಡು ಬರೋದಿಲ್ಲ, ಇನ್ನೊಂದು ದೀಪ ಹಿಡ್ಕೊಂಡು ಸೂರ್ಯ ಬರೋದಿಲ್ಲ. ಆ ಸೂರ್ಯಗಿಂತ ಎಷ್ಟು ದೊಡ್ಡವರಿಗೆ ಗೊತ್ತಾಯ್ತಾ, ಒಬ್ಬರೇ ಅಲ್ಲಿಂದ ಬರ್ತಾರೆ. ಇವರೇ ಆರಾಮಾಗಿ ಇನ್ನೇನು ದುರ್ಯೋಧನ ಸಿಕ್ಕ ಅಂತ ಕೂತಿರ್ತಾರೆ, ಯುದ್ಧ ಶುರು ಮಾಡ್ತಾರೆ ಬಂದವರು. ಇವರಿಗೆ ಸುದ್ದದೇವರವರ ಸುವಜ್ರನಿಗೆ ರಾಜನಿಗೆ ಇವರಿಗೆ ಯಾವ ಲೆಕ್ಕನ ಇಲ್ಲ, ಎಲ್ಲರನ್ನ ಸೋಲಿಸ್ತಾರೆ. ಜರಾಸಂಧ ಓಡಿದ, ಅವನ ಶಿಷ್ಯರು ಓಡಿದ್ರು, ಉಳಿದೆಲ್ಲ ಸೈನ್ಯ ನಾಶ ಮಾಡ್ತಾರೆ. ಸುವಜ್ರನ ಭೀಮಸೇನರು ಕೊಂದೇ ಹಾಕಿಬಿಡ್ತಾರೆ ಸುವಜ್ರನನ್ನು. ಅಲ್ಲಿಯಿಂದ ಅವನ ಮಕ್ಕಳಿಗೂ ಭೀಮಸೇನಿಗೆ ವೈರ ಶುರುವಾಗುತ್ತೆ. ಅವತ್ತಿನಿಂದ ದುರ್ಯೋಧನಾದಿಗಳು ಸೆರೆಯಲ್ಲಿದ್ದರಲ್ಲ, ಅವನು ಕಟ್ಟಿ ಹಾಕಿದ್ನಲ್ಲ, ಅವ್ರನ್ನೆಲ್ಲ ರಥಲ್ಲಿ ಹಾಕ್ಕೊಂಡು ಬರ್ತಾರೆ. ಸಾರ ಒಂದು ಹೊತ್ಕೊಂಡು ಹೋಗೋದು, ಎಲ್ಲರೂ ಹಾಕ್ಕೊಂಡು ಹೋಗ್ತಾರೆ, ಬಿಚ್ಚೋದಿಲ್ಲ. ಅಲ್ಲಿ ಗೊತ್ತಾಗಲಿ ಹಣೆಬರ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂತ. ಹಸ್ತಿನಾಪುರದ ಜನಕ್ಕೆ ಇವರು ಮರ್ಯಾದೆ ಏನಾಗಿತ್ತು ಅಂತ ಗೊತ್ತಾಗಬೇಕು ಅಂತೇಳಿ ಹಸ್ತಿನಾಪುರಕ್ಕೆ ಹೋಗ್ತಾರೆ. ನೋಡ್ತಾರೆ ಅವ್ರು ಹೇಗಿದ್ದರಂತೆ, ಹೇಳ್ತಾರೆ ಮೃತಕ ಪ್ರತೀಕ, ಹೆಡ ಇದ್ದಾಗಿದ್ದರಂತೆ ಎಲ್ಲರೂ ಪ್ರೇತ ಕಡೆ ಎಲ್ಲರ ಮೇಲೆ. ಅವರಿಗೆ ಒಂದು ಸಿಕ್ಕಿದ ವಿಷಯ ಅನೌನ್ಸ್ ಆಯಿತು, ಎಲ್ಲರಿಗೂ ಗೊತ್ತಾಗೋಯ್ತು ಅವರ ಪರಿಸ್ಥಿತಿ ಏನು ಅಂತ ಗೊತ್ತಾಯಿತು. ಜೊತೆ ಬಿಡಿಸ್ಕೊಂಡ್ಬಂದಿದ್ದು ಭೀಮಸೇನೆ ಬೇರೆ, ಯಾರನ್ನು ಕೊಲ್ಲಬೇಕು ಅಂತ ಕಾಯ್ತಿದ್ದಾರೆ ಅವರಿಂದ ಮರ್ಯಾದೆ ಉಳಿದಿದೆ, ಬರೀ ಮೈನಸ್ ಪಾಯಿಂಟ್ಗಳೇ. ಅವರು ಬಂದು ಊರಿಗೆ ಸೇರಿದ ಮೇಲೆ ಇನ್ನೇನು ಯಾವ ರೀತಿಯಿಂದ ಕೂಡ ಪಾಂಡವರ ಜೊತೆ ತಮ್ಮ ಮಕ್ಕಳು ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ದಿನೇ ದಿನೇ ದ್ವೇಷ ಜಾಸ್ತಿ ಆಗ್ತಾ ಇತ್ತು. ನಿಜವಾಗಲೂ ದುರ್ಯೋಧನ ಈ ಒಂದು ಇನ್ಸಿಡೆಂಟ್ಗೋಸ್ಕರ ಏನು ಮಾಡಬೇಕಾಗಿತ್ತು ಗೊತ್ತಾ? ಭೀಮಸೇನದೇವರಿಗೆ ದಾಸಾನುದಾಸನಾಗಬೇಕಾಗಿತ್ತು. ನನ್ನ ಪ್ರಾಣ ಉಳಿಸಿದ ಮಹಾನುಭಾವ ಅಂತ ಯೋಚನೆ ಮಾಡಿ ಬೇರೆ ಬಿಟ್ಬಿಡಬೇಕಾಗಿತ್ತು. ಆದರೆ ಅವನ ಸ್ವರೂಪ ಯೋಗ್ಯತೆ ಅವನಿಗಿಲ್ಲ. ಎಂಥ ಒಳ್ಳೇದು ಮಾಡಿದ್ರು ದ್ವೇಷನೇ ಹೆಚ್ಚು ಮಾಡ್ಕೋತಾ ಇತ್ತು. ಅವರು ಯೋಗ್ಯರಿರ್ತಾರೆ, ಎಷ್ಟು ಕೆಟ್ಟದ್ದು ಮಾಡಿದ್ರು ಪ್ರೀತಿನೇ ಜಾಸ್ತಿ ಮಾಡ್ಕೋತಾರೆ. ಕೆಟ್ಟವರಿಗೆ ಎಂಥ ಆಪತ್ತು ಬಂದರೂ ಕೂಡ ದೇವರನ್ನು ಬಿಡೋದಿಲ್ಲ. ಇವರು ಎಷ್ಟು ಸಂಪತ್ತು ಬಂದರೂ ದೇವರನ್ನು ಹಿಡಿಯೋದಿಲ್ಲ. ಹರಿವಾಯುಗಳನ್ನು ಬಿಡೋದು ದೈತ್ಯರ ಲಕ್ಷಣ, ಹರಿವಾಯುಗಳನ್ನು ಹಿಡಿಯೋದು ದೇವತೆಗಳ ಲಕ್ಷಣ. ಧೃತರಾಷ್ಟ್ರ ಯೋಚನೆ ಮಾಡೋದೇನು, ದೂರ ಇರೋದು ವಾಸಿ ಅಂತ ಹೇಳಿಬಿಟ್ಟು ನಿರ್ಮಾಣ ಮಾಡ್ತಾನೆ. ಭೀಷ್ಮದ್ರೋಣಾಚಾರ್ಯನನ್ನು ಕೇಳ್ತಾನೆ, ಇನ್ನು ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿ ಧರ್ಮರಾಜನನ್ನು ಬೇರೆ ಕಡೆ ಕಳಿಸ್ಬಿಡು, ಆ ಊರಲ್ಲಿರುವ ಒಟ್ಟಿಗೆ ಇರಬಾರ್ದು, ಮತ್ತೆ ಮನೆ ಚೇಂಜ್ ಮಾಡಿದ್ರಲ್ಲ ಈ ಜಾಗನೇ ಚೇಂಜ್ ಮಾಡಿದ್ರು ಪೂರ್ತಿಯಾಗಿ ಅಂತ ಹೇಳಿ ಧರ್ಮರಾಜ ನೀನು ಪಟ್ಟಾಭಿಷೇಕ ಮಾಡ್ತೇನೆ, ನೀನು ಅರ್ಧ ರಾಜ್ಯ ಕೊಡ್ತೇನೆ ತೊಗೊಂಡು ಹೋಗ್ಬಿಡು ಅಂತ ಹೇಳಿ, ಅರ್ಧ ರಾಜ್ಯ ನಮ್ಮ ಮಕ್ಕಳಿ ಅರ್ಧ ರಾಜ್ಯ ನೀನು ಕೊಡ್ತೇನೆ ತೊಗೊಂಡು ಹೋಗು ಅಂತ ಹೇಳ್ತಾರೆ ಧರ್ಮರಾಜ. ಎಲ್ಲದಕ್ಕೂ ಸರಿ, ಇರಬೇಕು ಅಂತ ಇರ್ತೇವೆ, ಹೋಗಬೇಕು ಅಂತ ಹೋಗ್ತೇವೆ ಅಂತೇನೆ, ಅಷ್ಟು ವಿಧೇಯ ಎಲ್ಲ ಅನೌನ್ಸ್ ಮಾಡ್ತೇನೆ. ಎಲ್ಲರೂ ಸೇರ್ತಾರೆ, ಸ್ವತಃ ಕೃಷ್ಣ ಪರಮಾತ್ಮ ಬರ್ತಾನೆ, ವೇದವ್ಯಾಸರು ಬರ್ತಾರೆ, ಪರಶುರಾಮ ದೇವರು ಬರ್ತಾರೆ ಪಟ್ಟಾಭಿಷೇಕ ಮಹೋತ್ಸವಕ್ಕೆ. ಎಷ್ಟು ಕಿಲಾಡಿತನ ತೋರಿಸ್ತಾನೆ, ಕಿತಾಪತಿ ಮಾಡ್ತಾನೆ ಧೃತರಾಷ್ಟ್ರ ಅಂದರೆ ಅರ್ಧ ರಾಜ್ಯ ಕೊಡ್ತೇನೆ, ಈ ಊರಲ್ಲಿ ಇರಬಾರ್ದು ನೀವು, ಒಂದು ಇಂದ್ರಪ್ರಸ್ಥ ಅಂತ ಒಂದು ಊರಿದೆ ಅಲ್ಲಿ ಹೋಗಿಬಿಡಬೇಕು. ಇವತ್ತು ಇಂದ್ರಪ್ರಸ್ಥ ಆ ಕಾಲಕ್ಕೆ ಹೇಗಿತ್ತು ಅಂದರೆ ಬಂಜರು ಭೂಮಿ, ವೇಸ್ಟ್ ಲ್ಯಾಂಡ್ ಆಗಿತ್ತು. ಅದನ್ನು ಕೊಡ್ತಾನೆ ಪಾಂಡವರಿಗೆ. ಆ ಹೇಳೋದು ಮಾತು ಹೇಗೆ ಹೇಳ್ತಾನೆ ಗೊತ್ತಾ? ಇಂದ್ರಪ್ರಸ್ಥ ಚಕ್ರಪ್ರಸ್ಥ, ಚಕ್ರ ಅಂದರೆ ಇಂದ್ರ, ಹಿಂದೆ ಇಂದ್ರದೇವರು ಸ್ವಲ್ಪ ದಿವಸ ಅಲ್ಲಿ ರಾಜ್ಯ ಆಡಿದ ಜಾಗ ಅಂತ, ಆ ಜಾಗ ನಿನಗೆ ಕೊಡ್ತಿದ್ದೇನೆ. ಯಾತಕ್ಕೆ ಗೊತ್ತಾ? ತೊಮ್ಮಿ ಚಕ್ರ ಸಮ ಏವ ವೀರ, ಇಂದ್ರ ಸಮನಾದ ವೀರ, ಬಾಯಿನ ಒಳ್ಳೆ ಉಪಚಾರ ಮಾಡ್ತಿರೋದು, ಹೀಗೆ ಬಾಯಲ್ಲಿ ಉಪಚಾರದ ಮಾತು ಕಳಿಸ್ತಿರೋದು ಹಾಗೆ. ಧರ್ಮರಾಜನ ಗೊತ್ತಾಯಿತು, ಆದರೆ ಯಾವುದಕ್ಕೂ ವಿರೋಧ ಇಲ್ಲ, ಎಲ್ಲ ಇಟ್ಟಾಗೆ ಇರುವೇನೋ ಹರಿಯೇ ಅಷ್ಟ. ಪಟ್ಟಾಭಿಷೇಕ ಮುಹೂರ್ತ ಅಲ್ಲೇ ನಡೀತು, ಹಸ್ತಿನಾಪುರದಲ್ಲಿ ಕೃಷ್ಣ ಅಭಿಷೇಕ ಮಾಡ್ತಾನೆ, ವೇದವ್ಯಾಸರ ಅಭಿಷೇಕ ಮಾಡ್ತಾರೆ, ಪರಶುರಾಮದೇವರು ಮಾಡ್ತಾರೆ. ಏನು ಭಾಗ್ಯ ಇರಬೇಕು ಲೆಕ್ಕ? ಭಗವಂತ ಅಭಿಷೇಕ ಮಾಡಿದ ಮೇಲೆ ಎಂಥ ವೈಭವ ಪಡಿತಾನೆ ಧರ್ಮರಾಜ. ಬರೀ ಅಭಿಷೇಕ ಮಾಡಲಿಲ್ಲ, ರಾಜಸೂಯ ಯಾಗ ಮಾಡು, ಅಶ್ವಮೇಧ ಯಾಗ ಮಾಡು ಅಂತ ಆಶೀರ್ವಾದ ಮಾಡೇ ಮಾಡ್ತಾರೆ. ಎಲ್ಲ ಸತ್ಯ ಆಗೋಯ್ತು. ಋಷೀಣಾಂ ಪುನರಾಧ್ಯಾನ ವಾಚಮರ್ಥೋರು ಧಾವ, ಋಷಿಗಳ ಮಾತೇ ನಡೆಯುತ್ತಂತೆ. ಇನ್ನು ಸರ್ವವೇದ ಪ್ರತಿಪಾದ್ಯನ ಮಾತು ಕೇಳಬೇಕಾ? ಎಲ್ಲ ಹಾಗೆ ನಡೀತು. ಧರ್ಮರಾಜ ಇನ್ನು ರಾಜಸೂಯಾಗ ಮಾಡೋ ಯೋಚನೆ ಕೂಡ ಮಾಡಿರಲಿಲ್ಲ, ಆಶೀರ್ವಾದ ಬದಲು ಮಾಡಿ ಆಗಿತ್ತು. ಕೃಷ್ಣ ಆಗಲಿ ಪಟ್ಟಾಭಿಷೇಕ ಮುಗಿತು, ದ್ರೌಪದಿ ಮಹಾರಾಣಿಯಾಗಿ ಪಟ್ಟಾಭಿಷೇಕ, ಆಮೇಲೆ ಭೀಮಸೇನ ದೇವರು ಯುವರಾಜನಾಗಿ ಪಟ್ಟಾಭಿಷೇಕ, ಪಕ್ಕದಲ್ಲಿ ಮತ್ತೆ ದ್ರೌಪದಿನೇ, ಮಹಾರಾಣಿಯೂ ಅವರೇ ಯುವರಾಣಿನೂ ಅವರೇ. ಇಲ್ಲಿ ಒಂದು ಉತ್ತರ ಕೊಟ್ಟಿದ್ದು ನೆನಪಿರಬೇಕು. ಈಗಾಗಲೇ ಧರ್ಮರಾಜ ಅರ್ಜುನ ನಕಲ ಸಹದೇವರಲ್ಲಿ ವಾಯುದೇವರ ಒಂದೊಂದು ಆವೇಶ ಇತ್ತು, ಇದನ್ನು ಮರಿಬಾರದು. ಧರ್ಮರಾಜನಲ್ಲಿ ಸೌಮ್ಯನಾಮಕ ವಾಯುದೇವರು, ಅರ್ಜುನನಲ್ಲಿ ವೀರನಾಮಕ ವಾಯುದೇವರು, ನಕಲನಲ್ಲಿ ಶೃಂಗಾರನಾಮಕ ವಾಯುದೇವರು, ಸಹದೇವರು ಸುನೀತ ನಾಮಕ ವಾಯುದೇವರು, ಭೀಮಸೇನ ವಾಯುದೇವರೇ ಈ ರೀತಿ ಇದ್ದರು. ಆದ್ದರಿಂದಲೇ ಧರ್ಮರಾಜನ ಜೊತೆ ಕೂತಾಗ ಅಲ್ಲಿ ವಾಯುದೇವರು ಇದ್ದಾರಲ್ಲ ಆ ಜೊತೆ ಕೂತಿದ್ದು. ಇಲ್ಲಿ ಭೀಮಸೇನ ಭಾರತೀ ದೇವಿನೇ, ಇಷ್ಟೆಲ್ಲ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಬಾಲ್ಯಕಾದಿ ಹಿರಿಯರೆಲ್ಲ ಆಶೀರ್ವಾದ ಮಾಡ್ತಾರೆ, ಭಾರಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅವರೆಲ್ಲ ಹೊರಡ್ತಾರೆ. ಗೊತ್ತಾಯಿತು ಜನಗಳಿಗೆಲ್ಲ, ಇನ್ನು ದುರ್ಯೋಧನ ಅನ್ಕೇಲ ಸಿಕ್ಕಿಬಿಡ್ತೇವೆ, ಕೆಟ್ಟ ರಾಜ್ಯಗಳು ಸಿಕ್ಕಿಬಿಡ್ತೇವೆ ಅಂತ ಅವ್ರು ತೀರ್ಮಾನ ಮಾಡಿದ್ರಂತೆ. ನಾವಿಲ್ಲಿರೋದು ಬೇಡ, ಪಾಂಡವರಿಂದ ನಾವು ಹೋಗಿಬಿಡೋದೆಲ್ಲ ತಯಾರಾಗಿರುತ್ತೆ. ತಮ್ಮ ಇಡೀ ಇದೇ ಹಸ್ತಿರಾಪುರ ಖಾಲಿ, ಎಲ್ಲ ಪಾಂಡವರಿಂದ ಹೊರಟುಬಿಡ್ತಾರೆ. ಖಾಲಿ ಊರು ಏನಾಗಬೇಕು? ದುರ್ಯೋಧನ ಡಂಗೂರ ಹೊಡಿಸ್ತಾನೋ, ನೀವು ಯಾರು ಪಾಂಡವರಿಂದ ಹೋಗ್ತಿರೋ, ನಿಮ್ಮ ಮನೆ ಮಠ ಸುಡಿಸಿಬಿಡ್ತೇನೆ, ಎಲ್ಲ ಆಸ್ತಿನ ರಾಜ್ಯಕ್ಕೆ ತೊಗೊಂಡ್ಬಿಡ್ತೇನೆ ಅಂತ ಹೇಳಿದರೆ ಅವ್ರು ಎಷ್ಟು ಖುಷಿ ಆಯಿತು ಗೊತ್ತಾ? ಏನಾರ ಮಾಡ್ಕೊಬಾರ ಹೋಗಿ ಬಿಟ್ಟುಬಿಡು ಅಂತ ಹೇಳ್ತಾರೆ. ನಾವು ಪಾಂಡವರಿಂದ ಹೋಗಿಬಿಟ್ರೆ ಸಾಕಷ್ಟೆ ಅಂತ ಧರ್ಮನೇ ಬಿಡಬಾರ್ದು, ಇದು ಮುಖ್ಯ. ಪಾಂಡವರೊಂದು ಯಾರು ಧರ್ಮಾದಿಗಳು, ಮನೆ ಮಠ ಹೋದರೂ ಧರ್ಮ ಬಿಡಬಾರ್ದು ಅಂತ ಹೇಳ್ತಾರೆ. ನಾವು ಎಷ್ಟು ಮಟ್ಟಿಗೆ ಗೊತ್ತಾ? ಎಂಥ ಪ್ರಸಾದ ಧರ್ಮ ಹಿಡಿಯಲಿಕ್ಕೆ ತಯಾರಿಲ್ಲ ಅಂದರೆ ಮನುಷ್ಯ ಹಾಳಾಗಿ ಬಿಡ್ತಾನೆ. ಬೆಕ್ಕ ಸರ್ವಂ ಕರೋತು ಸ ಪಾಪ, ಬೆಕ್ಕಾದ್ದು ಮಾಡ್ಕೊಳ್ಳಿ, ನಾವು ಪಾಂಡವರು ಬಿಡೋದಿಲ್ಲ, ಹೊರಟೇ ಬಿಟ್ರಂತೆ. ಆ ಸಮಯಕ್ಕೆ ಧರ್ಮರಾಜ ನೋಡ್ತಾನೆ, ತುಂಬ ಯೋಚನೆ ಮಾಡ್ತಾನೆ. ಇದು ನಮ್ಮ ದೊಡ್ಡಪ್ಪನ ಗೌರವದ ಪ್ರಶ್ನೆ, ಎಂಥ ಪುಣ್ಯಾತ್ಮ ನಮ್ಮ ದೊಡ್ಡಪ್ಪನ ಗೌರವದ ಪ್ರಶ್ನೆ. ಆತನ ಅವಮಾನ ಆಗುತ್ತೆ ಇದರಿಂದ. ದುರ್ಯೋಧನ ಸೆಕೆಂಡರಿ, ಧೃತರಾಷ್ಟ್ರನಿಗೆ ಅವಮಾನ ಆಗಬಾರ್ದು, ಎಷ್ಟು ಕೆಟ್ಟದವನು ಬೇಕಾದ್ರೂ ಮಾಡಲಿ ಅವನೇ ಮಾಡಬಾರ್ದು ಅಂತ ಹೇಳಿ ಎಲ್ಲ ಜನರು ಕೇಳ್ಕೊತಾನೆ ಪುಣ್ಯಾತ್ಮ. ನೋಡಿ, ನಾನು ಕೇಳ್ತಾ ಇದ್ದೇನೆ, ಇದು ನಮ್ಮ ಹಿಂದಿನವರು ರಾಜ್ಯ ಆಡಿದಂಥ ಪುಣ್ಯಭೂಮಿ, ಇಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾನೆ, ನೀವೆಲ್ಲ ಬಂದರೆ ಅವರಿಗೆ ಬಹಳ ಬೇಸರ ಆಗುತ್ತೆ, ದಯವಿಟ್ಟು ಬರಬಾರದು, ನೀವು ಇಲ್ಲೇ ಇದ್ರೆ ನನಗಾಗ ಸಂತೋಷ ಬಂದರೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾ ಎಲ್ಲ ಹಿಂದೆ ತಿರುಗಿಬಿಟ್ಟರು. ಒಂದು ಮಾತು ಸಾಕಾಯಿತು, ಅವನಷ್ಟು ಬೆದರಿಕೆ ಈ ಜನ ಕೇಳಲಿಲ್ಲ, ಒಂದು ಮಾತಿಗೆ ಕೇಳ್ತಾರೆ. ಆದರೆ ಆಚಾರ್ಯ ಹೇಳ್ತಾರೆ ವಾಪಸ್ ಬಂದರಂತೆ ಅವರು ದೇಹ ವಾಪಸ್ ಬಂದೆ ಹೊರತು ಮನಸ್ಸೆಲ್ಲ ಪಾಂಡವರಿಂದ ಹೋಯಿತು ಅಂತ ಹೇಳ್ತಾರೆ. ಮನಸ್ಸೆಲ್ಲ ಪಾಂಡವರಿಂದ ಇತ್ತು, ಅದಕ್ಕೆ ಅವರಿಗೆ ಮುಂದೆ ಪಾಂಡವರ ರಾಜ್ಯಭಾರ ಸಿಕ್ಕಿತು, ಖುಷಿಯಾಗಿ ಬದುಕ್ತಾರೆ. ಈ ಸನ್ನಿವೇಶ ನಡೆಯಿತು. ಆಮೇಲೆ ದುರ್ಗಾದ ಆಗಾರ ಅನ್ಕೋಬೇಕಾಗಿತ್ತು, ನನ್ನ ಬೆದರಿಕೆಗೆ ನಡೆದೇ ಇದ್ದ ಕೆಲಸ ಪಾಂಡವರು ಸುಲಭವಾಗಿ ಮಾಡಿದ್ದಾನೆ ಧರ್ಮರಾಜ ಅಂತ ಅನ್ಕೋಬೇಕಾಗಿತ್ತು. ಅದಂತ ವಿವೇಕ ಇತ್ತಿರ್ತಾನೆ ಅಂದ್ಕೊಳ್ಳೋದಕ್ಕೆ ಅವನು. ಇಲ್ಲಿ ಅವರೆಲ್ಲ ಹೋದ ಮೇಲೆ ಧೃತರಾಷ್ಟ್ರ ರಾಜ ಇವರಿಗೆಲ್ಲ ತಾನು ಪಟ್ಟಾಭಿಷೇಕ ಮಾಡ್ತಾನೆ. ಕೃಷ್ಣ ಇಲ್ಲಾಗ ನೆನಪಿರಬೇಕು, ಯಾರೂ ಇಲ್ಲ, ಇವನೇ ಕುರುಡ, ಕುರುಡ ಪಟ್ಟಾಭಿಷೇಕ ಮಾಡ್ತಾನೆ. ಕಥೆ ಮುಗಿತಾನೆ, ಎಂಥ ರಾಜರಾಗ್ತಾರೆ ಲೆಕ್ಕ ಹಾಕಿ, ಕುರುಡರ ಕೈಲಿ ವಿಟ್ನೆಸ್ ಹಾಕಿಸ್ದಾಗಾಗುತ್ತೆ, ಅಷ್ಟೇ ಏನು ಉಪಯೋಗ ಇಲ್ಲ. ಧೃತರಾಷ್ಟ್ರ ರಾಜ ಕೊನೆಗೂ ಪಟ್ಟಾಭಿಷೇಕ ಮಾಡಿ ಮೇನೇ ಕೃತಾರ್ಥಮೇವ ಸೋಮ ಶಾಂತ ಕಾಮ, ಮನಸ್ಸಿನಲ್ಲಿ ಟೆನ್ಷನ್ ಆತನಿಗೆ, ತನ್ನ ಮಕ್ಕಳಿಗೆ ಅಭಿಷೇಕ ಮಾಡ್ತಾನೆ, ಖುಷಿ ಇಲ್ಲ, ಏನೋ ಒಂದು ರೀತಿ ವಿಚಿತ್ರ ಸಮಾಧಾನ ಪಡ್ಕೋತಾನೆ. ಪಾಂಡವರು ಅಲ್ಲಿಗೆ ಹೋಗ್ತಾರೆ, ಏನಿಲ್ಲ, ಖಾಲಿ ಜಾಗ, ಎಲ್ಲ ಬಂಜರು ಭೂಮಿ ಆದಾಗಿರುತ್ತೆ. ಕೃಷ್ಣ ಅವರಿಂದ ತಾನು ಹೋಗ್ತಾನೆ, ಎಷ್ಟು ಕರುಣಾಳು, ಭಕ್ತ ಜನ ಮುಂದೆ ನೀನವರ ಹಿಂದೆ, ತಾನಲ್ಲಿ ಹೋಗ್ತಾನೆ. ಏನು ಮಾಡ್ತಾರೆ ಪಾಂಡವರು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಕೃಷ್ಣ ವಿಶ್ವಕರ್ಮನ ಕರೀತಾರೆ, ವಿಶ್ವಕರ್ಮ ಬಾ ಅಂತ ಕರೀತಾರೆ. ವಿಶ್ವಕರ್ಮ ಬರ್ತಾನೆ, ದೇವಶಿಲ್ಪಿ ಆತ ವಿಶ್ವಕರ್ಮ. ಇಲ್ಲಿ ಸಿಟಿ ನಿರ್ಮಾಣ, ದೊಡ್ಡ ಪಟ್ಟಣ ನಿರ್ಮಾಣ ಆಗಬೇಕು ಈ ಕ್ಷಣಕ್ಕೆ ಅಂತ ಹೇಳ್ತಾರೆ. ಒಂದು ಕ್ಷಣ ದೊಡ್ಡ ಪಟ್ಟಣ ನಿರ್ಮಾಣ ಆಯಿತು. ಅದೇ ಇಂದ್ರಪ್ರಸ್ಥ ಅಂತ, ಇವತ್ತು ಸಾಮಾನ್ಯವಾಗಿ ಡೆಲ್ಲಿನೇ ಇಂದ್ರಪ್ರಸ್ಥ ಅಂತ ಕರೆಯೋ ಅಭ್ಯಾಸ. ಪಾಂಡವರ ಕಾಲಕ್ಕೆ ರಾಜಧಾನಿ ಇವತ್ತು ಇಂಡಿಯಾದ ರಾಜಧಾನಿ ಅದೇ ಅಂತ ತಿಳ್ಕೊಂಡ್ರೆ ಪಾಂಡವರ ಕಾಲದ ಒಂದು ಪುಣ್ಯ ಪ್ರಭಾವ ಹೇಗೆ ಕಾಪಾಡ್ತಿದೆ ಅಂತ ತಿಳ್ಕೊಬಹುದು. ಅಷ್ಟು ನಡೆದು ಕೃಷ್ಣ ಅಲ್ಲಿ ಜನನೂ ಇರಲಿಲ್ಲ, ಫಲನೂ ಇರಲಿಲ್ಲ, ಎಲ್ಲ ಬರೋದು. ಯಾವಾಗ ಪಟ್ಟಣ ಬಂತೋ, ಐಶ್ವರ್ಯ ಬಂತೋ, ಜನ ಎಲ್ಲ ಸೇರಿದರು, ಬೇರೆ ಊರುಗಳೆಲ್ಲ ಖಾಲಿ, ಎಲ್ಲ ಇಂದ್ರಪ್ರಸ್ಥ ಸೇರಿಕೊಂಡ್ಬಿಟ್ರು. ಹೀಗಾಗಿ ಯಾವ ರೀತಿ ಧರ್ಮರಾಜನಿಗೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದ, ತದ್ವಿರುದ್ಧ ಆಗಿರುತ್ತೆ. ಅತ್ಯಂತ ಸಮೃದ್ಧವಾದಂಥ ಪಟ್ಟಣವಾಗಿ ಇಂದ್ರಪ್ರಸ್ಥ ಆಯಿತು. ಅದಕ್ಕೆ ಹೇಳ್ತಾರೆ, ದೇವರಿದ್ದ ಜಾಗದಲ್ಲಿ ಯಾವುದು ಆಶ್ಚರ್ಯ, ಎಲ್ಲ ನಡೆದೋಗುತ್ತೆ. ಎಷ್ಟೋ ಊರುಗಳಲ್ಲಿ ನೋಡಿರಬೇಕು, ಒಂದು ರಾಯರ ಮಠ ಆಗುತ್ತೆ ಅಂತ ತಿಳ್ಕೊಳ್ಳಿ, ಈ ಊರಲ್ಲಿ ಹಳೆಯ ಕಾಲದ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಇಲ್ಲೇನೆ ವಿದ್ಯಾಪೀಠ ಚಿತ್ರ ನೋಡಿರಬೇಕು ನೀವು, ಬಹುಶಃ 64-65 ನೋಡಿದರೆ ಒಂದಿಷ್ಟೇ ಎಷ್ಟು ಬಿಲ್ಡಿಂಗು. ಇಲ್ಲಿಂದ ಬರಬೇಕಾದ್ರೆ ಯಾರು ರಾತ್ರಿ ಹೊತ್ತಿನ ಲೈಟ್ ಇಲ್ಲ, ಗಿಟ್ಟಿಲ್ಲ, ಯಾವ್ಯಾವುದೂ ಇಲ್ಲ, ಅಂತ ಭಯಾನಕವಾದ ವಾತಾವರಣ ಇದ್ದ ಜಾಗ. ಇವತ್ತು ನೋಡಿದರೆ ಇವತ್ತು ಭಯಾನಕನೇ, ಬರಲಿಕ್ಕಾಗ ಅಷ್ಟು ಟ್ರಾಫಿಕ್ನಿಂದ ಭಯಾನಕ ಇವತ್ತು. ಅವತ್ತು ಯಾರು ಇದ್ದಿಲ್ಲ ಭಯಾನಕ, ಇವತ್ತು ಹೋಗ್ಲಿಕ್ಕೆ ಬರೋದಿಲ್ಲ ಭಯಾನಕ. ಯಾತಕ್ಕೆ, ಯಾವಾಗ ಇಲ್ಲಿ ಆಚಾರ್ಯರು ಬಂದರು, ಯಾವಾಗ ರಾಯರಂಥವರು ಬಂದರು, ವಿದ್ಯಾರ್ಥಿಗಳು ಪಾಠ ಪ್ರವಚನ ಶುರುವಾಯಿತು, ಎಲ್ಲ ಬರಲಿಕ್ಕೆ ಶುರುವಾಯಿತು. ಎಷ್ಟೋ ಬಡ ಸುತ್ತ ಒಂದೇ ಒಂದಿರುತ್ತೆ, ಯಾರು ಇರೋದಿಲ್ಲ. ಎಷ್ಟೋ ರಾಯರ ಪ್ರತಿಷ್ಠಾಪನೆ ದಿವಸ ಪ್ರವಚನ ಕರೆದಿದ್ದಾರೆ, ಹೋಗಿರ್ತೇನೆ, ಗರ್ಭಗುಡಿ ಒಂದೇನೇನಿರೋದಿಲ್ಲ, ಮುಂದೆಲ್ಲ ತಟ್ಟಿ ಹಾಕಿರ್ತಾರೆ. ಮುಂದೊಂದು ವರ್ಷಕ್ಕೆ ಫಸ್ಟ್ ಕ್ಲಾಸ್ ಬಿಲ್ಡಿಂಗ್ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಜೊತೆಗೆ ಸುತ್ತಮುತ್ತ ಎಲ್ಲ ಮನೆಗಳು. ಈ ರೀತಿ ಇವತ್ತಿನ ದಿವಸದಲ್ಲ ಕಾಣ್ತಿರ್ಬೇಕಾದ್ರೆ ಅವತ್ತು ಕೃಷ್ಣ ಎದುರಿಗಿದ್ದಾಗ ಹೇಗೆ ಇರಬೇಕು ಲೆಕ್ಕ? ಅದು ಭೀಮಸೇನ ದೇವರಿದ್ದಾರೆ ಕೇಳಿದ್ರು, ಹರಿವಾಯುಗಳಿದ್ದ ಜಾಗ ಅಂತ ಕೇಳಿದರೆ, ಕೃಷ್ಣಾಶ್ರಯೋ ವಸತಿ ಜನೋಪಿ ಯತ್ರ ಅಲ್ಲಿ ವೃದ್ಧಿರ್ಭವೇ ಕಿಬು ತತ್ರ ರಮಾಧಿಪತಿಯರ್ ನಿವಾಸಿ. ಭಗವದ್ಭಕ್ತ ಒಬ್ಬರಿದ್ದರೆ ಸಾಕಂತೆ ವೈಭವ ಬರುತ್ತಂತೆ. ಇನ್ನು ಸಾಕ್ಷಾತ್ ಹರಿವಾಯುಗಳು, ಇನ್ನು ಇಂದ್ರಾದಿ ದೇವತೆಗಳಿದ್ದಾಗ ಕೇಳಬೇಕಾ, ಎಲ್ಲ ನಡೆದೋಯ್ತು. ಪಾಂಡವ ರಾಜ್ಯಭಾರ ವರ್ಣನೆ ಮಾಡ್ತಾರೆ ಆಚಾರ್ಯರು. ಧರ್ಮರಾಜ ಏನು ಮಾಡ್ತಿದ್ದಂತೆ, ಯಜ್ಞೋರುದಾನ, ಯಜ್ಞ ಗುರುದಾನ ಮತ್ತು ಋಷಿಗಳ ಪೂಜೆ ಮಾಡೋದು ಎಲ್ಲ ಧರ್ಮರಾಜನೇ ಕೆಲಸ. ಭೀಮಸೇನ ದೇವರು ರಾಷ್ಟ್ರ ಸಂರಕ್ಷಣೆ, ಸ್ವರಾಷ್ಟ್ರ ರಕ್ಷಾದಿಷು ಭೀಮಾಸಿ. ಯಜ್ಞಾದಿಗಳು ಮಹಾರಾಜನ ಕೆಲಸವೆಲ್ಲ ಧರ್ಮರಾಜನದು, ರಕ್ಷಣೆ ಕೆಲಸವೆಲ್ಲ ಭೀಮಸೇನ ದೇವರು, ಅರ್ಜುನನ ಕೆಲಸವೆಲ್ಲ ಪರರಾಷ್ಟ್ರಗಳ ಮೇಲೆ ಪ್ರಸಂಗ ಬಂದಾಗ ಯುದ್ಧಕ್ಕೆ ಹೋಗೋದು ಆತನೇ ಕೆಲಸ. ಇನ್ನು ದ್ರೌಪದಿ ದೇವಿಯ ಕೆಲಸ ಏನಾಗಿತ್ತು ಅಂತ ಹೇಳ್ತಾರೆ, ಸ್ತ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇಹೇ ಧರ್ಮ ನಿದರ್ಶನೀಚ. ಸ್ತ್ರೀಧರ್ಮ ಸಂಶಾಸನ, ಎಲ್ಲ ಅಂತಃಪುರದ ಜನರಿಗೆಲ್ಲ ಧರ್ಮೋಪದೇಶವನ್ನು ಸ್ವತಃ ದ್ರೌಪದಿ ದೇವಿ ಮಾಡ್ತಾ ಇದ್ದರು. ಭೃತ್ಯಕೋಶ ರಕ್ಷಾ ವ್ಯಯಾದು, ಭೃತ್ಯರ ರಕ್ಷಣೆ, ಸಂಪತ್ತಿನ ನಿರ್ವಹಣೆ ಎರಡನ್ನೂ ಅವ್ರು ಮಾಡ್ತಿದ್ರು. ಸಂಪತ್ತು ಅವ್ರ ಕೈಯಲ್ಲಿತ್ತಂತೆ. ಈ ಮಟ್ಟಿಗೆ ಹೆಂಗಸರು ಭಾರಿ ಖುಷಿ ಕೊಡುವುದು, ಅದಕ್ಕೆ ನಮ್ಮ ಕೈಯಲ್ಲಿ ಸಂಬಳ ಕೊಡಬೇಕು, ನೀವು ದ್ರೌಪದಿ ಕೈಯಲ್ಲಿ ಪಾಂಡವರು ಕೊಡ್ತಿದ್ರಾ ಇಲ್ಲೋ ಅಂತ ಕೇಳ್ಬೋದು ಅಷ್ಟೇ. ಆ ರೀತಿ ಅವ್ರಿಗೆ ಅವರೆಲ್ಲ ಕೋಶ ರಕ್ಷಾ, ಕೋಶದ ಇರುವಾಗ ಪೂರ್ತಿ ಅವರದೇ. ಯಾತಕ್ಕೆ, ಸಾಕ್ಷಾತ್ ಭಾರತೀ ದೇವಿ ಅಷ್ಟೆಲ್ಲ ವೈಭವದಿಂದ ಇದ್ದಾರೆ. ಅಂತಃಪುರಸ್ಥ ಜನಸ್ಯ ಕೃಷ್ಣಾತು ಆಸೀತ್ ಹರೇ ಧರ್ಮ ನಿದರ್ಶನೀಚ. ಅವ್ರು ಎಷ್ಟು ನೋಡ್ತಿದ್ರು ಮುಂದೆ ಬರುತ್ತೆ, ಏನೋ ಒಂದು ಶ್ಲೋಕದಲ್ಲಿ ಹೇಳಿದಾಗಲ್ಲ, ಮುಂದೆ ಎಷ್ಟೋ ವಿಷಯ ಹೇಳ್ತಾರೆ, ಅದನ್ನ ಆಮೇಲೆ ನೋಡೋಣ. ನಕುಲ, ಧರ್ಮರಾಜನ ಹಿಂದೆ ಅಂಗರಕ್ಷಕನ ಯಾವಾಗಲೂ ಕೂಡ ಬಹುವ ಖಡ್ಗಿ ಖಡ್ಗ ಪಡೆ ಓಡಾಡ್ತಾ ಇದ್ದಾನೆ. ಅಣ್ಣನ ರಕ್ಷಣೆಗೆ ತಮ್ಮ ನಿಂತಿದ್ದಾನೆ. ಇವತ್ತು ಅಣ್ಣನ ತಿರ್ಕೊಂಡೇ ತಮ್ಮದ ರಾಜ್ಯಕ್ಕೆ ಒಂದು ಕತೆ ನಾವು ಕೇಳಿರೋ. ಆದರೆ ಅಣ್ಣನ ಸದಾ ಹಿಂದೆ ಓಡಾಡ್ತಿದ್ದಂತ ಪುಣ್ಯಾತ್ಮ ಸಹದೇವ ಎಲ್ಲರಿಗೂ ಕೂಡ ಈ ಸಂಬಳ ವ್ಯವಸ್ಥೆ ಮಾಡೋ ನಿರ್ವಹಣೆ ಎಲ್ಲ ಆತನ ಚಿಂಚಾರ್ಜ್ ಸಹದೇವ ಈ ರೀತಿ ಆಡ್ತಿದ್ದಾರೆ. ಆತನ ಸೇನಾಧಿಪತಿ ಯಾರಾಗಿದ್ದರು ಅಂದರೆ ದೃಷ್ಟದ್ಯುಮ್ನ ತತ್ರ ಸೇನಾ ಪ್ರಣೇತ. ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಿದ್ದಾನೆ ಪಾಂಡವರಿಗೆ, ನೆನಪಿರಲಿ. ಪಾಂಡವರಿಗೆ ಸೇನಾಧಿಪತಿ ದೃಷ್ಟದ್ಯುಮ್ನ, ಯುದ್ಧದ ಕಾಲಕ್ಕೂ ಸೇನಾಧಿಪತಿ ಆತನೇ, ಚೇಂಜ್ ಆಗೋದೇ ಇಲ್ಲ, ಥ್ರೋಔಟ್ ಆತನೇ ಇರ್ತಾನೆ. ದೃಷ್ಟದ್ಯುಮ್ನ ಸೇನಾಧಿಪತಿಯಾದ ರಾಜ್ಯಭಾರ ನಡೆದಿದೆ. ಧರ್ಮರಾಜ ಒಬ್ಬಳು ಮದುವೆ ಆಗ್ತಾ, ಇನ್ನೊಬ್ಬಳು ಮದುವೆ ಆಗ್ತಾ ಇದ್ದ. ಅವಳ ಹೆಸರು ದೇವಕಿ ಅಂತ ಹೆಸರು, ಕೃಷ್ಣ ತಾಯಿ ಹೆಸರು ದೇವಕಿ, ಇನ್ನೊಬ್ಬ ದೇವಕಿ ಇದ್ದಾಳೆ. ಅದು ನಾಮ ಸಾಮ್ಯದಿಂದ ಇಬ್ಬರು ಅಂತ ತಿಳ್ಕೊಳ್ಬಾರ್ದು, ಅದಕ್ಕೆ ಬ್ರಹ್ಮಾಂತು ಅಂತಷ್ಟೇ ಎಲ್ಲರೂ ಒಂದೇ ತಿಳ್ಕೊಳಕ್ಕೆ ಹೋಗಬಾರ್ದು. ಯಾರ್ಯಾರು ಯೋಚನೆ ಮಾಡಬೇಕು, ಹಿಂದೆ ಬಂದರು ಪರಬ್ರಹ್ಮ ಬೇರೆ, ಬ್ರಹ್ಮ ಬೇರೆ, ಪರಮಂ ಬ್ರಹ್ಮ ಬೇರೆ, ಪರಮಂ ಮಹಾಬ್ರಹ್ಮ ಬೇರೆ. ಆಚಾರ್ಯ ಎಲ್ಲ ವಿಷ್ಣುತತ್ವ ಹೇಳಿದ್ರೆ ಕೋಟೇಶನ್ ಕೊಡ್ತಾರೆ. ಬ್ರಹ್ಮ ಎಷ್ಟೋ ಜನ ಇದ್ದಾರೆ, ಬ್ರಹ್ಮೈಕ್ಯ ಅಂತಷ್ಟು ಏನೇನು ಅರ್ಥ ಮಾಡ್ಕೋಬಾರದು. ಇಲ್ಲಿ ದೇವಕಿ, ಆ ದೇವಕಿ, ಈ ದೇವಕಿ ಶಿಶುಪಾಲನ ಮಗಳು, ಶಿಶುಪಾಲನ ಮಗಳು, ಸಾಕ್ಷಾತ್ ಶ್ಯಾಮಲಾದೇವಿ ಅವತಾರ. ಅವಳನ್ನು ಧರ್ಮರಾಜ ಮದುವೆ ಆಗ್ತಾನೆ, ಶಿಶುಪಾಲನಿಗೆ ಅಳಿಯನಾಗ್ತಾನೆ ಧರ್ಮರಾಜ. ಶಿಶುಪಾಲ ಯಾರು ಅಂತ ನಮಗೆ ಗೊತ್ತಿದೆ, ಹಿರಣ್ಯಕಶಿಪನ ಅವತಾರ, ಒಳಗೆ ಜಯನ ಆವೇಶ. ಆತನ ಮಗ ಹುಡ್ತಾನೆ, ಆತನ ಹೆಸರು ಸುಲೇಖ, ಸುಹೋತ್ರ ಅಂತ ಹೆಸರಿಡ್ತಾರೆ. ಆತ ಯಾರು ಅಂದರೆ ಚಿತ್ರಗುಪ್ತರ ಅವತಾರ ಅಂತ ಹೇಳ್ತಾರೆ. ಈ ಯಮದೇವರು ಅಲ್ಲಿ ಆಫೀಸಿಗೆ ಬಂದಾಗಾಯಿತು, ಚಿತ್ರಗುಪ್ತ ಬಂದ, ಹೆಂಡತಿ ಶ್ಯಾಮಲಾದೇವಿ ಬಂದು ಇಲ್ಲಿ ಚಿತ್ರಗುಪ್ತನೂ ಬಂದ, ಮಗನಾಗಿ ಹುಟ್ಟಿದ. ಧರ್ಮರಾಜ ಇನ್ನೊಂದು ಮದುವೆ ಯಾತಕ್ಕಾಯಿತು. ಆಮೇಲೆ ಭೀಮಸೇನ ದೇವರ ಮದುವೆ ವರ್ಣನೆ ಮಾಡಿ, ಇನ್ನೊಂದು ಮದುವೆ ವರ್ಣನೆ ಮಾಡ್ತಾರೆ. ಕಾಶ್ಯರಾಜನ ಮತ್ತೊಬ್ಬ ಮಗಳು, ಅವಳು ಸಾಕ್ಷಾತ್ ಭಾರತೀ ದೇವಿ. ಇಲ್ಲಿ ನೋಡಿದರೆ ಭೀಮಸೇನ ಧರ್ಮ ದುರ್ಯೋಧನ ಅಣ್ಣ ತಮ್ಮಂದು, ಅಲ್ಲಿ ದುರ್ಯೋಧನ ಹೆಂಡತಿ, ಭೀಮಸೇನ ಹೆಂಡತಿ ಅಕ್ಕ ತಂಗಿ ಅಂತ ಅರ್ಥ ಮಾಡಿಕೊಂಡು ಇಬ್ಬರಲ್ಲೂ ಎಂಥ ಬೀತಿದೆ. ಆದರೆ ಇವರು ಎಂಥವ್ರು ಅವರೆಂಥವ್ರು ಯೋಚನೆ ಮಾಡಾಗಿಲ್ಲ. ಒಂದೇ ಮನೆತನದಲ್ಲಿ ಒಂದೇ ಮನೆಯೊಳಗೆ ಎಷ್ಟು ವ್ಯತ್ಯಾಸ ಇದೆ. ಅವಳ ಸ್ವಯಂವರ ಕಾಳಿ ಅಂತವರ ಹೆಸರು, ಕೇವಲ ಭಾರತೀ ಸಾ, ಅವರಲ್ಲಿ ಉಳಿದ ದೇವತೆಗಳ ಆವೇಶ ಇಲ್ಲ, ಸಾಕ್ಷಾತ್ ಭಾರತೀ ದೇವಿ ಅಷ್ಟೇ. ಸ್ವಯಂವರ ಅಂತ ಏರ್ಪಾಡು ಮಾಡಿದರೆ ಎಲ್ಲರೂ ಬಂದರು ಯಥಾ ಪ್ರಕಾರ. ಆ ಕ್ಷಣಕ್ಕೆ ಸ್ವಯಂವರ ಸಿಂಪಲ್ ಆಗಿತ್ತು. ಕನ್ಯೆ ಯಾರ ಕೊಳ್ಳಲ್ಲಿ ಮಾಲೆ ಹಾಕ್ತಾಳೋ ಅವರೇ ಗಂಡ ಅಷ್ಟೇ. ತುಂಬಿದ ಸಭೆ, ಆ ಕಾಳಿದೇವಿ ಬಂದರು, ಭೀಮಸೇನರು ಮಾಲೆ ಹಾಕಿದರು, ಗಂಡ ಹೆಂಡತಿ ಸಹಜವಾಗಿ ಮದುವೆ ನಡೆದೋಯ್ತು. ಆ ಸ್ವಯಸಷ್ಟು ಬುದ್ಧಿ ಅವರಿಗಿಲ್ವಲ್ಲ. ನಿಯಮ ಪಾಲನೆ ಮಾಡೋದಾದ್ರೆ ಅವ್ರು ರಾಕ್ಷಸರು ಯಾಕೆ ಹಾಕ್ತಿದ್ರು, ಜಡಾಸಿಂಧಾಟಿಗಳು ಯಥಾಪ ದೊಡ್ಡ ಗಲಾಟೆ ಶುರು ಮಾಡಿದರು. ಅದು ಕಾಶಿರಾದರು ಯುದ್ಧ ಸಾರಿದರು, ಯುದ್ಧ ಶುರುವಾಯಿತು. ಅಷ್ಟ ಭೀಮಸೇನ ಹೇಳ್ತಾರೆ, ಮಾವ ಯೋಚನೆ ಮಾಡಬೇಡ, ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನಿಂತುಕೊಂಡ್ರು ಮುಂದೆ ಇವೆಲ್ಲ ಬಂದಿದ್ದೀರಿ, ನಾನು ಎರಡರಲ್ಲಿ ನಿಮ್ಮನ್ನು ಸೋಲಿಸ್ತೇನೆ ಅಂತ ಹೇಳ್ತಾರೆ. ಒಂದು ವಾಗ್ಯುದ್ಧ, ಇನ್ನೊಂದು ಬಾಹುಯುದ್ಧ, ಎರಡಕ್ಕೂ ತಯಾರು ಅಂತ ಹೇಳ್ತಾರೆ. ನಾನು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತೇನೆ, ಈಗ ಅದೆಲ್ಲ ಶಾಸ್ತ್ರ ಕೊಟ್ಟು ಮಾಡ್ತೇನೆ ಅಂತ ಹೇಳ್ತಾರೆ. ವಿಷ್ಣು ತತ್ವ ನಿರ್ಣಯ ಹೇಗಿರುತ್ತೆ ಅಂದರೆ ಅಲ್ಲಿ ನೋಡಬೇಕಷ್ಟೇ. ಅನುವ್ಯಾಖ್ಯಾನ ಹೇಗಿರುತ್ತೆ ಅಂತ ನೋಡಬೇಕು. ಎಲ್ಲ ಕೊಟೇಶನ್ಗಳು ವೇದಗಳನ್ನು ಅಪೌರುಷೇಯ ಅಂತ ಪ್ರೂವ್ ಮಾಡ್ತಾರೆ. ಅದೇ ರೀತಿ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳು ಅಂತ ಹೇಳ್ತಾರೆ. ಮಹಾಭಾರತಾದಿ ಗ್ರಂಥಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಆ ಮೂಲಕ ತಿಳಿಸ್ತಾರೆ. ಎಲ್ಲ ಹೇಳಿ ಎಲ್ಲಿ ನೋಡಿದರೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಯಾವ ಶಾಸ್ತ್ರ ಬೇಕಾದ್ರೂ ತಗೊಳ್ಳಿ, ತೋರಿಸ್ತೇವೆ ಅಂತ ಹೇಳ್ತಾರೆ. ಯಾವ ಶಾಸ್ತ್ರ ಬೇಕಾದ್ರೂ ತಗೊಳ್ಳಿ, ಅದೊಂದು ಬಹಳ ಅಪೂರ್ವವಾದ ಮಾತು. ಯಾವ ಶಾಸ್ತ್ರ ತಗೊಂಡು ಶುರುವಾಗ ವಿಷ್ಣು ಸರ್ವೋತ್ತಮತ್ವದಿಂದನೇ. ಇದು ನಿಮಗೆ ಆಶ್ಚರ್ಯ ಆಗುತ್ತೆ, ಹೌದಾ ಅಂತ ಕೇಳಿದರೆ ಹೌದು. ನೋಡಿಬೇಕಾದ್ರೆ ಈ ಹುಬ್ಬಳ್ಳಿ ಧಾರವಾಡ ಕಡೆಗೆಲ್ಲ ಕೆಲವೆಲ್ಲ ಬುಕ್ಸ್ ಇದೆ, ಹೆಚ್ಚು ಕಡಿಮೆ ಅವರು ಪ್ರಕಾಶಕರೆಲ್ಲ ನಿಂಗಾಯಿತು, ವೀರಶೈವರೇ ಜಾಸ್ತಿ. ಅವರು ಜ್ಯೋತಿಷ್ಯದಿಂದ ಪುಸ್ತಕ ಎಲ್ಲ ಪ್ರಿಂಟ್ ಮಾಡಿರ್ತಾರೆ, ಸುಮ್ಮನೆ ಓದಿನಿ. ಈಗ ವಿಷ್ಣು ಜಗತ್ ಸೃಷ್ಟಿ ಮಾಡಲು ಶುರು ಮಾಡಿದೆ. ಅವರು ಶಿವ ಮಾಡಿದೆ ಅಂತ ಯಾರೋ ಬರೆಯೋದಿಲ್ಲ, ವಿಷ್ಣು ಅಂತಲೇ ಬರೆಯೋದು ಸಾಮಾನ್ಯವಾಗಿ. ಯಾವುದೇ ಜ್ಯೋತಿಷ್ಯಾಸ್ತ್ರ ಗ್ರಂಥ ತಗೊಳ್ಳಿ, ವಿಷ್ಣುವಿನೇ ಅದೆಲ್ಲದಕ್ಕೂ ಮೂಲ ಕಾರಣ. ಮನುಸ್ಮೃತಿ ಶಿವರಾಗಿ ನಾರಾಯಣನ ಮಹಿಮೆಯೇ ಹೇಳೋದು. ಯಾವ ಗ್ರಂಥ ತಗೊಂಡ್ರು ಕೂಡ ಬರಲೇಬೇಕು. ಕಾಳಿದಾಸ ದೊಡ್ಡ ಶಿವಭಕ್ತ, ಹೇಳಿದ್ದೇನೆ. ಆತ ರಾವಣರ ಉಪಟಳಕ್ಕೆ ಬ್ರಹ್ಮಾದಿ ದೇವತೆಗಳು ನಾರಾಯಣನ ಪ್ರಾರ್ಥನೆ ಮಾಡಿದರು ಅಂತ ಹೇಳಬೇಕಾದ್ರೆ ರುದ್ರದೇವರು ಸೇರೆ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿಬಿಡ್ತಾರೆ. ಸ್ವತಃ ತಾನೇ ಹೇಳ್ತಾನೆ ಈ ಮಾತನ್ನು. ಅಂದರೆ ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳ್ತಾರೆ, ಎಲ್ಲ ಸದಾಗಮಗಳಲ್ಲೂ ವಿಷ್ಣು ಸರ್ವೋತ್ತಮತ್ವ ಬಂದಿದೆ, ಜೊತೆಗೆ ಉಳಿದ ಆಗಮಗಳಲ್ಲೂ ವಿಷ್ಣು ಸರ್ವೋತ್ತಮತ್ವನೇ ಬಂದಿದೆ. ಏನು ಉತ್ತರ ಕೊಡ್ತೀರಿ? ಯಾರಿಗೂ ಉತ್ತರ ಇಲ್ಲ. ಇದೆಲ್ಲ ವಾಕ್ಯಾರ್ಥ ಘಟ್ಟ ಮುಗಿಲಿ, ಇನ್ನೊಂದು ಉತ್ತರ ಕೇಳ್ತೇನೆ ಅಂತ ಹೇಳ್ತಾರೆ. ಈಗ ನೋಡಿ, ನಾನು ವಿಷ್ಣು ಭಕ್ತ, ನಾನು ನಿಮ್ಮನ್ನೆಲ್ಲ ಸೋಲಿಸಿಬಿಡ್ತೇನೆ. ನೀವೆಲ್ಲ ವಿಷ್ಣು ಭಕ್ತರಲ್ಲ, ವಿಷ್ಣು ಭಕ್ತನಾದ ನಾನು ನಿಮ್ಮನ್ನು ಸೋಲಿಸಿದ ಮೇಲೆ ನನ್ನ ಸ್ವಾಮಿ ವಿಷ್ಣು ಸರ್ವೋತ್ತಮ ಅಂತ ಆಗುತ್ತೆ. ಹೌದಲ್ಲೋ? ಇವರು ಕ್ರಿಕೆಟ್ನಲ್ಲಿ ಗೆದ್ದರೆ ಅಕಸ್ಮಾತ್ ಏನಂತೇವೆ? ಇಂಡಿಯಾ ಗೆದ್ದು ಅಂತ ಹೇಳಿದಿಲ್ಲ ಆಟ. ಯಾರೇ ಗೆದ್ದರು ಇಂಡಿಯಾ ಗೆದ್ದು ಅಂತ ಅನೌನ್ಸ್ ಮಾಡ್ತಾರೆ. ಆ ದೇಶದವರು ಗೆದ್ದರೆ ದೇಶ ಗೆದ್ದ ಹಾಗೆ, ನಾನು ಭಕ್ತ ಗೆದ್ದಾಗ ನನ್ನ ಸ್ವಾಮಿ ಗೆದ್ದಾಗ ಲೆಕ್ಕ. ಹರಿ ಸರ್ವೋತ್ತಮತ್ವ ಗೊತ್ತಾಗ ಯುದ್ಧಕ್ಕೆ ಬನ್ನಿ ಅಂತ ಕರೆದ್ರಂತೆ. ಎಲ್ಲ ಯುದ್ಧಕ್ಕೆ ಬರ್ತಾರೆ. ವಾಕ್ಯಾರ್ಥದಲ್ಲಿ ಉತ್ತರ ಕೊಡ್ಲಕ್ಕೆ ಬರಲಿಲ್ಲ, ಇದರಲ್ಲಿ ಉತ್ತರ ಕೊಡ್ಲಕ್ಕೆ ಬರಲಿಲ್ಲ. ಭೀಮಸೇನ ದೇವರು ವಾಕ್ಯಾರ್ಥ ಮಾಡಿದ ಪ್ರಸಂಗ ಇದು. ಅದಕ್ಕೆ ನಿತ್ಯ ಹೇಳೋದು, ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ವೀರತ್ವೇಪಿ ಶೂರತ್ವೇಪಿ ಬಲೇಪಿ ಚ. ಎಲ್ಲಿ ಪಾಂಡಿತ್ಯ ತೋರಿಸಿದ್ರು ಅಂದರೆ ಈ ಘಟ್ಟದಲ್ಲಿ ಪಾಂಡಿತ್ಯ ತೋರಿಸ್ತಾರೆ. ಎಲ್ಲರೂ ಸೋತರು, ಯುದ್ಧ ಶುರುವಾಯಿತು. ಆ ಯುದ್ಧದಲ್ಲೂ ಕೂಡ ಹಿಂದೆ ಎರಡು ಕಥೆ ಹೇಳ್ತಾರೆ. ಹಿಂದೆ ನಾನು ಕೇದಾರದಲ್ಲಿದ್ದೆ, ಆ ಸಮಯದಲ್ಲಿ ಒಂದು ಗೋವನ್ನು ವಿಶೇಷವಾಗಿ ಉಮಾದೇವಿ ಗೋರೂಪದಲ್ಲಿದ್ದರು, ಆಗ ರುದ್ರದೇವರು ಹುಲಿ ರೂಪದಲ್ಲಿ ಬಂದರು. ಆಗ ಗೋರೂಪದಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡಿದರು, ತಕ್ಷಣ ನನಗೆ ಅದಾದ ಹೊಡಿಲಕ್ಕೆ ಹೋದೆ, ಆಗ ಲಿಂಗದಲ್ಲೂ ಪ್ರವೇಶ ಮಾಡಿದರು, ಅದೇ ಕೇದಾರ ಲಿಂಗ ಅಂತ ಹೇಳ್ತಾರೆ. ಅದಕ್ಕೆ ಆ ರುದ್ರದೇವರು ಒಳಗೆ ಕುತ್ಕೊಂಡ್ಬಿಟ್ಟಿರೋದು, ಒಳಗೆ ಹೋಗಿಬಿಟ್ಟು ಶಾಪ ಕೊಟ್ಟರಂತೆ. ವೈಷ್ಣವಾನ ಅಗಮ್ಯತ್ವ ಶಾಪಂ ಪ್ರಾದಾ ಪ್ರೀಡಿತ ಶಂಕರೋತ್ರ, ವೈಷ್ಣವರಿಗೆ ಬರಬಾರದು ಅಂತ ಶಾಪ ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಕೇದಾರಕ್ಕೆ ಹೋಗಬಾರದು ಎಂಬುದು ತಾತ್ಕಣ್ಯದಲ್ಲಿ ಬಂದಿರೋ ವಿಚಾರ. ಕೇದಾರ ಸ್ಮರಣೆ ಮಾಡಬಹುದು, ತಪ್ಪಲ್ಲ, ಕೇದಾರಕ್ಕೆ ಹೋಗಬಾರ್ದಷ್ಟೇ. ಅದಕ್ಕೆ ಕಾರಣ ರುದ್ರದೇವರೇ ಕೊಟ್ಟಿರೋ ಶಾಪ. ಇಲ್ಲಿ ಯಾರು ವಿಷ್ಣು ಭಕ್ತರು ಬರಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಕೇದಾರಕ್ಕೆ ಹೋಗಬಾರ್ದು ಅನ್ನೋ ಮಾತು ಹೇಳ್ತಾರೆ. ಇನ್ನೊಂದು ಕಡೆಗೆ ವ್ಯಾಘ್ರೇಶ್ವರ ಲಿಂಗ ಅಂತಾಯಿತು. ಎರಡು ಕತೆ ಹೇಳಿ ಈ ಕತೆ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ನೀವೆಲ್ಲ ಶಿವನ ಆರಾಧಕರು, ಶಿವನನ್ನೇ ಸೋಲಿಸಿದವನು ನಾನು, ನನ್ನ ಸ್ವಾಮಿ ವಿಷ್ಣು, ಅದಕ್ಕೆ ವಿಷ್ಣು ಸರ್ವೋತ್ತಮ ಅಂಥೇಳಿ ಯುದ್ಧ ಶುರುವಾಯಿತು. ಯುದ್ಧ ಎಲ್ಲ ಸೋಲ್ತಾ ಇದ್ದಾರೆ, ಯಥಪ ಅವರಿಂದ ಅಭ್ಯಾಸ ಮಾಡಿಕೊಂಡಿದ್ದು, ಸೋತಷ್ಟು ಓಡೋದು ಅಭ್ಯಾಸ ಮಾಡಿಕೊಂಡಿದ್ದು, ಎಲ್ಲ ಒಳ್ಳೆ ಶುರು ಮಾಡಿದರು. ಜರಾಸಂದ ಒಬ್ಬ ನಿಂತಿದ್ದ, ಇಬ್ಬರಿಗೆ ಯುದ್ಧ ಶುರುವಾಯಿತು, ಭೀಮಸೇನದೇವರಿಗೂ ಜರಾಸಂದನಿಗೂ. ಆ ಜರಾಸಂದನನ್ನು ಬಲರಾಮದೇವರು ಎಷ್ಟೋ ಸರ್ತಿ ಎದುರಿಸಿದ್ರು ಕೂಡ ಇಂಥ ಪೆಟ್ಟು ಹಾಕಿದ್ದಿಲ್ಲ, ಅಂಥ ಪೆಟ್ಟನ್ನು ಭೀಮಸೇನದೇವರು ಹಾಕ್ತಾರೆ. ಅದಕ್ಕೆ ಹೇಳಿ ಕೇಳಿ ಕಾಸಿ ಯುದ್ಧ ನಡೀತಾ ಇದೆ. ಅನಾಮತ್ ಜರಾಸಂದನ ಎತ್ತಾರೆ, ವಿಷ್ಣೋಹೋ ಪಾದೋತ್ಥಾಯಾಮ್ ಪ್ರಾಕ್ಷಿಪ ದೇವ ನದ್ಯಾಮ್, ಗಂಗಾ ನದಿಯಲ್ಲಿ ಎತ್ತು ಬಿಟ್ಟಿರಂಥವ್ರು. ಅವನು ಮುಡಿ ಮುಡಿ ಹೇಳ್ತಾ ಇದ್ದಾನೆ ಒಂದೇ ಸಮನೇನೆ, ಅವನ ಕಥೆ ಮುಗಿತವನು. ಗಂಗಾ ನದಿಯಲ್ಲಿ ಹಾಕಿದ್ದಕ್ಕೆ ಏನು ಗೊತ್ತಾಯಿತು ಅಂತ ಪ್ರಶ್ನೆ. ಏನು ಗೊತ್ತಾಯಿತು ಅಂದರೆ ಹೇಳ್ತಾರೆ, ಜರಾಸಂದ ಒಂದು ವ್ರತ ಮಾಡಿದ್ನಂತೆ. ಏನು ವ್ರತ? ಅವನು ವ್ರತ ಮಾಡ್ತಿದ್ದ ಪಾಪ. ನಾವು ಯಾವುದೇ ವ್ರತ ಮಾಡೋದಿಲ್ಲ, ನಮಗೆ ಕೇಳಿ ಏನು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಕಟ್ಟೆ ವ್ರತ ಮಾಡ್ತೀರ ಅಂದರೆ ದೇವರಾಣಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಆ ಥರ. ಅವನು ವ್ರತ ಮಾಡ್ದು, ಏನು ವ್ರತ ಗೊತ್ತಾ? ನಾನು ಜನ್ಮದಲ್ಲಿ ಗಂಗಾಸ್ನಾನ ಮಾಡೋದಿಲ್ಲ ಅಂತ ಅಂದ್ಕೊಟ್ಟಿದ್ದೆ. ಎಂಥ ರಾಕ್ಷಸ ಇರೋದು, ಯಾತಕ್ಕೆ ಗೊತ್ತಾ ವ್ರತ ಮಾಡಿದ್ದು? ವಿಷ್ಣು ಪಾದೋದಕ್ಕೆ ಅದಕ್ಕೆ ಮಾಡಬಾರದು ಅಂತ. ಅವ್ರು ಎಷ್ಟು ಹಠ ಅಂದರೆ ವಿಷ್ಣು ಪಾದೋದಕ್ಕೆ ಅದರಲ್ಲಿ ಸ್ನಾನ ಮಾಡಬಾರ್ದು, ವಿಷ್ಣುವಿ ಗೌರವ ಕೊಟ್ಟಾಗತ್ತೆ. ಎಂಥ ರಾಕ್ಷಸ ಇರೋದು, ನಮ್ಗೆ ಅನಿಸುತ್ತೆ ಇಂಥವ್ರು ಇದ್ದಾರೆ ಅಂದರೆ ಇವತ್ತು ಇದ್ದಾರೆ ನೆನಪಿರಲಿಲ್ಲ. ಇವು ವಿಶಿಷ್ಟಾದ ಎರಡು ಗುಂಪಿದೆ, ಒಂದು ಗುಂಪು ಸ್ನಾನ ಮಾಡ್ತಾರೆ ವಿಷ್ಣು ಪಾದೋದಕ ಇನ್ನೊಬ್ಬರು ಮಾಡೋದಿಲ್ಲ. ಯಾಕೆ ಗೊತ್ತಾ? ರಿವರ್ಸ್, ಶಿವನ ನಿರ್ಮಾಲ್ಯ ಅದಕ್ಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಎಷ್ಟವರು ಶಿವ ನಿರ್ಮಾಲ್ಯ ಮಾಡೋದಿಲ್ಲ, ಅಂತೂ ಜರಾಸಂದನ ಒಂದು ಇದು ಉಳ್ಕೊಂಡಿದೆ ಅಂತ ಆಯ್ತಲ್ಲ, ಆ ಕಾನ್ಸೆಪ್ಟ್ ಹೋಗಿಲ್ಲ. ಇಬ್ಬರೂ ಮಾಡಿ ಶಿವ ನಿರ್ಮಾಲ್ಯ ಅಂತಿವರು ವಿಷ್ಣು ಪಾದೋದಕ ಅಂತವರು. ಎಷ್ಟು ತಪಾಷೆಯಾಗಿದ್ದಾರೆ, ಶಿವ ನಿರ್ಮಾಲ್ಯವಲ್ಲ ಅದು ನಿಜವಾಗಿ ನೆನಪಿರಲಿ. ಒಳ್ಳೆ ಆರ್ಗ್ಯುಮೆಂಟ್ ಕಂಡ ಕಾಣ, ಶಿವ ನಿರ್ಮಾಲ್ಯ ನಿಷಿದ್ಧ ನಮ್ಮ ಪ್ರಕಾರ ಕೂಡ. ಮತ್ತೆ ಯಾಕೆ ಮಾಡ್ತೇವೆ ಅಂತ ಕೇಳಿದರೆ ಸುಲಭವಾದ ಉತ್ತರ ಅದಕ್ಕೆ. ನಿರ್ಮಾಲ್ಯ ಆಗೋದು ಯಾವಾಗ ಗೊತ್ತಾ? ತೆಗೆದು ಕೆಳಗೆ ಹಾಕಿದರೆ ನಿರ್ಮಾಲ್ಯ, ಕೆಳಗೆ ಹಾಕಿಲ್ಲ ರುದ್ರದೇವರು ಹಾಗೆ ಇದೆ ಗಂಗಾಧರ, ಅದು ಅದಕ್ಕೆ ನಿರ್ಮಾಲ್ಯ ಆಗೋದಿಲ್ಲ. ಇದು ಗೊತ್ತಿಲ್ಲ ಆದರೆ ನಿರ್ಮಾಲ್ಯ ಅಂತ ಬಿಟ್ಟುಬಿಟ್ರೆ ತಪ್ಪಾಯಿತು. ನಿರ್ಮಾಲ್ಯ ಶಬ್ದಕ್ಕೆ ಅರ್ಥ ಬಿಡೋವರೆಗೂ ನಿರ್ಮಾಲ್ಯ ಅಲ್ಲ, ಬಿಟ್ಟಮೇಲೆ ನಿರ್ಮಾಲ್ಯ. ಗಂಗಾ ನದಿ ನಿರ್ಮಾಲ್ಯವಲ್ಲ, ಆದ್ದರಿಂದಾಗಿನೇ ಅದು ಶ್ರೇಷ್ಠವಾದದ್ದು, ಅದು ಶ್ಲಾಘ್ಯ, ವೈಷ್ಣವರು ಮಾಡಲೇಬೇಕು ಅಂತ ಹೇಳ್ತಾರೆ. ಜರಾಸಂದ ಅಲ್ಲಿ ಮುಡಿಗಿದ್ರೆ ಏನು ಗೊತ್ತಾ ಅರ್ಥ? ಈಗ ವ್ರತ ಭಂಗ ಆಯ್ತು ಅವನಿಗೆ, ಅಷ್ಟೇ ವ್ರತ ಹೋಯ್ತಲ್ಲ ಗಂಗಾ, ಅದು ಕಾಶಿಯಲ್ಲೇ ಮಾಡಿರೋದು. ಈ ಮಧ್ಯೆ ಎಲ್ಲರೂ ತನ್ನ ಶಿಷ್ಯರನ್ನು ನೋಡ್ತಾ ಇದ್ದಾರೆ, ಅವ್ರ ವ್ರತ ಹಾಳಾಗಿ ಹೋಯ್ತು, ಅವನು ಈ ಕಡೆ ಬರಲಿಲ್ಲ. ನಿಜವಾಗ್ಲೂ ಅವನೇನಾದ್ರೂ ಸಂಕಲ್ಪ ಮಾಡಿಬಿಟ್ಟಿದ್ರೆ ಎತ್ತಿ ಹಾಕಿರೋದು ಯಾರು ಗೊತ್ತಾ? ಸಾಕ್ಷಾತ್ ವಾಯುರು ವಿರಜಾ ಸ್ನಾನ ಮಾಡಿಸೋ ಭೀಮಸೇನ ದೇವರು ಎತ್ತಿ ಹಾಕಿದ್ದಾರೆ ಅಂದರೆ ಮೋಕ್ಷಕ್ಕೆ ಹೋಗಬೇಕು ನೈವಾಗಿ. ಅಂಥ ಸ್ನಾನ, ಅಂಥ ಸ್ನಾನ ಜನ್ಮದಲ್ಲಿ ಒಂದ್ಸರ್ತಿ ಮಾಡಬೇಕು. ಎಷ್ಟು ಕೋಟಿ ಜನ್ಮ ಪುಣ್ಯ ಮಾಡಿರಬೇಕು. ಅವನು ಯೋಗ ಇಲ್ಲ, ಅದಕ್ಕೆ ಅವನು ನಾಚಿಕೆಯಾಗಿ ಆ ಕಡೆ ಈಚ್ಕೊಂಡು ಹೊರಟೋಗ್ಬಿಟ್ನು. ಪ್ರಾಯಶ್ಚಿತ್ತ ಮಾಡ್ಕೊತಾನೆ, ಬಿಟ್ಕೊಳ್ಳಿ ಗಂಗಾಸ್ನಾನ ಮಾಡಿ ಪ್ರಾಯಶ್ಚಿತ್ತ. ಆಮೇಲೆ ಅವನು ಇಂಥ ರಾಕ್ಷಸರು ಕಟ್ಕೊಂಡು ಏನಾಗಬಹುದು? ಎಷ್ಟು ನಾವು ಹಾಸ್ಯ ಅಂತ ತಿಳ್ಕೊತೇವೋ ಅಂತಂದು ಫಾಲೋ ಮಾಡ್ತಿದ್ರು ಜನ ಅಂತ ತಿಳ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಬುದ್ಧಿ ವಿಕೃತವಾಗಿರಬೇಕು. ಅಲ್ಲಿರೋದು ಅದರ ಸ್ವಾರಸ್ಯ. ಮುಂದೆ ಕಾಳಿ ಸ್ವಯಂವರವಾಗಿದೆ, ಮದುವೆ ಮಾಡ್ಕೊಂಡು ಭೀಮಸೇನದೇವರು ಬರ್ತಾರೆ, ಅವಳಲ್ಲಿ ಒಬ್ಬ ಮಗ ಹುಡುತಾರೆ. ಶರ್ವತ್ರಾತ ಅಂತ ಹೆಸರು, ಶರ್ವತ್ರಾತ. ಇದರ ಕಥೆ ಮುಂದೆ ಬರುತ್ತೆ, ನೆನಪಿರಬೇಕು. ಹೀಗೆ ಭೀಮಸೇನರ ಮದುವೆ ಕೂಡ ಆಯಿತು. ಇನ್ನು ಅರ್ಜುನ ಮದುವೆ ಆಗಬೇಕು, ಅದನ್ನು ಮುಂದೆ ಹೇಳ್ತಾರೆ. ಈ ಮಧ್ಯೆ ಒಂದು ಪ್ರಸಂಗ ನಡೆದಿತ್ತು. ಯಾವಾಗ ಸತ್ರಾಯಿತ್ರಾಜನನ್ನು ಕೊಂದು ಬಿಡ್ತಾರೆ ಶತಸನ್ವ, ಆಗ ಕೃಷ್ಣ ಈ ಮದುವೆಗೋಸ್ಕರ ಬಂದಿರ್ತಾನೆ ಈ ಕಡೆಗೆ. ಅಲ್ಲಿ ಏನಾಯಿತು ಅಂತ ಹೇಳ್ತಾರೆ, ವಾಪಸ್ ಹೋಗ್ತಾನೆ. ಇದು ಶತಸನ್ವ ತಾನೇ ಕೊಂದಿರೋದೀಗ, ಅವನ ಹಿಡಿಬೇಕೆ ಅಂತ ಹೋಗ್ತಾನೆ. ಶತಸನ್ವ ಕೊಂದ ಮೇಲೆ ಏನು ಮಾಡಿದ ಗೊತ್ತಾ? ಚರ್ಮ ತಗೊಂಡು ತಗೊಂಡ್ಬಿಟ್ಟ. ಅಕ್ರೂರ ಮತ್ತು ಕೃತುವರ ಹತ್ರ ಬಂದ, ಕೊಂದು ತಂದಿದ್ದೇನೆ ಅಂದ. ಇಸ್ಕೊಂಡ್ಬಿಟ್ರೆ ಅದನ್ನು ಇಸ್ಕೊಂಡ್ಬಿಟ್ಟು ಗುಡ್ ಬೈ ಮಾಡಿ ಟಾಟಾ ಆಗಿಬಿಟ್ರೆ, ಹೋಗಯ್ಯ ಸಾಕು. ಅಲ್ಲ ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡೋಣ ಅಂತ ಕೇಳಿದ್ರೆ, ಅಲ್ಲಯ್ಯ ನನ್ನ ಹೇಳಿದೆ ನೀನು ಕೇಳ್ತೀಯ, ಕೃಷ್ಣನ ವಿರುದ್ಧ ನಿಲ್ಲಕ್ಕಾಗತ್ತಾ ನಮ್ಮ ಕೈಯಲ್ಲೇ, ಜೀವ ಖಾಲಿ ಮಾಡುವಂತಾರೆ ಹೊರಟ್ಬಿಡ್ತಾರಪ್ಪ, ಅವ್ರಿಗೆ ಪ್ರಾಣಭಯ ಎಲ್ಲಿ ಹೋಗ್ಬೇಕು ಅವನೀಗ, ಇವ್ರ ಮಾತು ಕೇಳ್ಕೊಂಡು ಕೊಲೆ ಮಾಡಿದ್ದ ಕತೆ ಮುಗೀತು, ಊಳೆ ಶುರು ಮಾಡ್ತಾನೆ. ಆಗ ಕೃಷ್ಣ ಬಲರಾಮರ ಹೊಡ್ತಾರೆ ಅಡ್ಸ್ಕೊಂಡವನನ್ನ, ಅವನು ಹೆಣ್ಣು ಕುದುರೆ ಏನೇ ಓಡಕ್ಕೆ ಶುರು ಮಾಡಿದ್ದು, ಜೋರಾಗಿ ಓಡ್ತಾ ಇದೆ, ಅಶ್ವೀಮ್ ಅಂತ ಹೇಳ್ತಾರೆ ಆಚಾರ್ಯ, ಜೋರಾಗಿ ಓಡ್ತಿದ್ದಾರೆ. ಇವರು ಕೂಡ ಅವ್ರು ಫಾಲೋ ಮಾಡ್ತಾರೆ, ಕುದುರೆಗಳಿಗೆ ಇವರು ಫಾಲೋ ಮಾಡ್ತಾರೆ, ಭಾರಿ ದೂರ ಓಡ್ತಾರೆ, 100 ಯೋಜನ ದೂರ ಓಡಿದನಂತ ಅದನ್ನ ಕುತ್ಕೊಂಡು. ಅಷ್ಟೊತ್ತಿಗೆ ಕುದುರೆ ಸುಸ್ತಾಗಿ ಹೋಯ್ತು, ಬಿದ್ದು ಸತ್ತೋಯ್ತಂತೆ ಕುದುರೆ. ಆಗ ಅವನು ನಡ್ಕೊಂಡು ಓಡಕ್ಕೆ ಶುರು ಮಾಡ್ತಾರೆ, ಕಾಲಿಂದ ಓಡ್ತಾರೆ, ಕುದುರೆ ಮೇಲೆ ಪಲಾಯನ ಮಾಡಿದ್ರೆ ಕಾಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಆ ಕೃಷ್ಣ ಬಲರಾಮ ಇಬ್ಬರು ಕೂಡ ಕೆಳಗೆ ಹಿಡಿತಾರೆ, ಶತ್ರು ಬಂದು ಅವನ ಬಿಡಿಯ ಮೇಲೆ ಅಟ್ಯಾಕ್ ಮಾಡಬೇಕು, ನಡ್ಕೊಂಡು ಹೋಗೋಣ, ಕುದುರೆಯಿಂದ ಹಿಡಿಬಾರ್ದು, ಅವರು ಓಡ್ತಾನೆ ಶುರು ಮಾಡ್ತಾರೆ, ಇಬ್ಬರು ಹಿಡಿದುಬಿಟ್ಟು. ಇಲ್ಲೂ ತಾರತಮ್ಯ ನೋಡಿ, ಕೃಷ್ಣ ಮೊದಲು ಹೋಗ್ತಾನೆ, ಹಿಡಿದು ಬಿಡ್ತಾನೆ ಅವನು, ಬಲರಾಮ ನೀನು ಬಂದಿಲ್ಲ. ಸೊ ವೇಗದಲ್ಲಿ ಯಾರು ಗೆದ್ದರೆ, ಈಗ ಕೃಷ್ಣ ಗೆದ್ದಾದ ಮೇಲೆ ಕೃಷ್ಣ ಇದ್ದುಕೊಟ್ಟು ಬಲರಾಮ ಅಲ್ಲ, ಕೃಷ್ಣನೇ ನಾರಾಯಣ ಹೌದು, ಬಲರಾಮದೇವ್ ನಾರಾಯಣ ಅಲ್ಲ ಅನ್ನೋದು ಪ್ರೂಫ್ ಅದು. ಹೋಗಿ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಅವನು ಕೊಂದು ಹಾಕಿಬಿಡ್ತಾನೆ. ಅಷ್ಟೊತ್ತಿಗೆ ಅವರು ಬರ್ತಾರೆ, ಅವನು ಸಿಕ್ಕಿದ್ದು ಆಯಿತು, ಕೊಂದಿದ್ದು ಆಯಿತು, ಆಗ ಬಲರಾಮದೇವರು ಬರ್ತಾರೆ. ಆಗ ಹೇಳಿದ್ರಂತೆ ಕೃಷ್ಣ, ಅಣ್ಣ ವೃಥಾ ಹತಃ ಶತಧನು ಮಣಿರತ್ನ ನೈವಿದ್ಯತೆ, ಇವನು ಕೊಂದಿವಿ ಮಣಿ ಇಲ್ವೇ ಇಲ್ಲ ಅಂತೇಳಿ ಬಲರಾಮದೇವರು ಡೌಟ್ ಬಂದುಬಿಡ್ತು. ಕೃಷ್ಣ ಮೊದಲೇ ಬಂದು ಕೊಂದ, ತನ್ನ ಜೇಬಿಗೆ ಹಾಕಿರ್ಬೇಕು ಅಂದ್ಕೊಂಡ್ಬಿಟ್ರಪ್ಪ. ಕೃಷ್ಣನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ಯೋಚನೆ ಮಾಡಬೇಕು. ಕೃಷ್ಣನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಏನು ಹೇಳಿದ್ರಂತೆ, ಇಲ್ಲ ಇಲ್ಲ ಕೃಷ್ಣ ನಾನು ಊರಿಗೆ ಬರೋದಿಲ್ಲ, ಬೇಜಾರಾಗಿದೆ, ನಾನು ಬೇರೆ ಕಡೆ ಹೋಗ್ತೇನೆ, ವಿದೇಹ ದೇಶಕ್ಕೆ ಹೊರಟೋಗಿಬಿಟ್ರು. ಕೃಷ್ಣನ ಮೇಲೆ ತಪ್ಪು ತಿಳ್ಕೊಂಡ್ರು ಬಲರಾಮದೇವ. ಅದನ್ನು ಆಚಾರ್ಯ ಬರೀತಾರೆ, ಶಮಂತ ಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವ. ಶಮಂತಕ ಮಣಿ ಕೃಷ್ಣ ತಗೊಂಡಿರಬೇಕು, ಕೃಷ್ಣ ಕಳ್ಳ ಅಂತ ತಿಳ್ಕೊಂಡ್ಬಿಟ್ರಲ್ಲ, ಸತ್ರಾಯಿತ ಅದೇ ತಪ್ಪೇ ಮಾಡಿದ್ದು, ಈಗ ಮಾಡಿತ್ತು, ಅದನ್ನು ಬಲರಾಮದೇವರು ಮಾಡ್ತಿದ್ದಾರೆ. ಆದ್ದರಿಂದ ಅವರು ಶುದ್ಧ ಭಾಗವತ ಧರ್ಮ ಅನುಷ್ಠಾನ ಮಾಡಲಿಲ್ಲ. ಭೀಮಸೇನಂತೆ ಅಚ್ಛಿನ್ನ ಧರ್ಮ ಅವರದಲ್ಲ ಅಂಬ ಪ್ರದರ್ಶನ ಅಂತ ಹೇಳ್ತಾರೆ. ಅಲ್ಲಿಂದ ಹೊರಟೋದು. ಇಲ್ಲಿ ಸ್ವಾರಸ್ಯ ನೋಡಿ, ಕೃಷ್ಣನ ಬಗ್ಗೆ ದೋಷಾರೋಪಣೆ ಮಾಡಿದ್ರಲ್ಲ, ಇರೋ ಯೋಗ ಕಳ್ಕೊಂಡ್ಬಿಟ್ರು, ದೂರ ಹೋಗೋ ಪ್ರಸಂಗ ಬಂತು. ಯಾವಾಗ ದೇವರ ದೋಷಾರೋಪಣೆ ಮಾಡ್ತೇವೋ ಹತ್ತಿರ ಇರೋ ಯೋಗ ಕಳೆದೋಯ್ತು, ದೂರ ಹೊರಟೋಗ್ಬಿಟ್ರು. ಕೃಷ್ಣ ವಾಪಸ್ ಹೊರಟ, ಕಷ್ಟ ತೆಗೆದಾಕಲಿಲ್ಲ, ಇನ್ನು ಕೆಲಸ ಆಗಬೇಕಾದ್ರೆ ಸುಮ್ಮನೆ ಇದ್ದ. ನಮಗೆ ಗೊತ್ತಿದೆ ಅವನು ಹೋಗ್ತಾ ಕೃತವರ್ಗ ಹೋದ್ರೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಆಗಲೇ ಮಣಿ ಇಲ್ಲ, ಕೃಷ್ಣ ಹೇಳಿ ಸತ್ಯನೇ, ಅವರು ತಪ್ಪು ತಿಳ್ಕೊಂಡ್ಬಿಟ್ರು ಅಷ್ಟೇ. ಕೃಷ್ಣನಿಗೆ ಆಸೆ ಅಂತ ತಿಳ್ಕೊಂಡ್ರೆ ಏನು ಮಾಡಬೇಕಾಗ, ದೋಷವರ್ಜಿತ ಅನ್ನೋ ಕಾನ್ಸೆಪ್ಟೇ ಬಿಟ್ಬಿಟ್ರು. ಅವನು ವಿದೇಹ ದೇಶದಲ್ಲಿ ವಾಸ ಮಾಡ್ತಾ ಇದ್ದ. ವಿದೇಹ ದೇಶ ಅಂದರೆ ಜನಕ ದೇಶ, ಅದು ಜನಕರಾಜನ ದೇಶ, ಈ ಜನಕರಾಜ ಇಲ್ಲ, ಬೇರೆ ಇದ್ದ ಅಷ್ಟೇ. ಈ ವಿಷಯ ದುರ್ಯೋಧನ ಕೇಳಿಸ್ಕೋತಾನೆ. ಅವನು ಬಲರಾಮದೇವರ ಹತ್ರ ಹೋಗ್ಬೇಕು ಅಂತ ತುಂಬ ಕಾಯ್ತಾ ಇದ್ದ, ಹೋಗ್ಲಿಕ್ಕೆ ಆಗಿದ್ದಿಲ್ಲ. ಕೃಷ್ಣ ಜೊತೆಗೆ ಇದ್ದರಲ್ಲ ಯಾಕಾಗಿದ್ದಿಲ್ಲ ಅಂದರೆ, ಹರಿ ಜೊತೆಗಿದ್ದರೆ ಕಲಿ ಏನೂ ಮಾಡೋದಿಲ್ಲ ಅಂತ. ಹರಿ ಜೊತೆಗಿದ್ದರೆ ಕಲಿ ಅಟ್ಯಾಕ್ ಮಾಡೋದಿಲ್ಲ. ಮನೆಯಲ್ಲಿ ಸಾರಿಗ್ರಾಮ ಇಟ್ಕೊಳ್ಳಿ, ಪರಿಪಟ್ಟ ದೈತ್ಯರು ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸಾರಿಗ್ರಾಮ ಇಟ್ಕೊಳ್ಳಿ, ಒಳ್ಳೊಳ್ಳೆ ಇದನ್ನು ಹಾಕ್ಕೊಳ್ಳಿ. ನಮ್ಮ ಜನಕ್ಕೆ ಗೊತ್ತು, ಈ 3 ರೋಡ್ ಕಟ್ಟಾದ್ರೆ ಗಣೇಶನ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಅಂತೇಳಿ. ಹೊರಗೆ ಗಣೇಶನ ಹಾಕ್ತೀರಿ, ಒಳಗೆ ದೇವ್ರನ್ನ ಇಟ್ಕೊಂಡ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಬಾರ್ದೆ. ಗಣೇಶನ ಇಟ್ಕೊಳ್ಳೋ ತಪ್ಪು ಅಂತ ಹೇಳೋದಿಲ್ಲ, ಒಳಗೆ ದೇವ್ರನ್ನ ಇಟ್ಕೊಳ್ಳೋದು ಮಾಡಿ ಏನು ಉಪಯೋಗ ಅದರಿಂದ? ಏನೂ ಪ್ರಯೋಜನ ಇಲ್ಲ. ಜನಕ್ಕೆ ಏನೇನೋ ಗೊತ್ತಿರುತ್ತೆ, ಮುಖ್ಯವಾದ ಅಂಶನೇ ಗೊತ್ತಿರುತ್ತೆ. ಈ ಕಾಪಿ ಹೊಡೆಯೋನು ಎಷ್ಟು ಟ್ರೈ ಮಾಡಿರ್ತಾನೆ ಗೊತ್ತಾ? ಮೊದಲೇ ಬರೆದಿರ್ತಾನೆ, ತಂದಿರ್ತಾನೆ, ಜೋರು ಮಾಡ್ತೀವಿ, ಎಲ್ಲೆಲ್ಲೋ ಇಟ್ಕೊಂಡ್ಬಿಡ್ತಾನೆ, ಹೋಗ್ತಾನೆ, ಏನೇನೋ ಕಷ್ಟಪಡ್ತಾನೆ. ಓದೋರು ಒಂದೇ ಓದೋರು ಒಂದೇ ಕೆಲಸ ಅವನು, ಇವನು ಸಿಕ್ಕಾಬಿಟ್ಟು ಕಷ್ಟಪಟ್ಟಿರ್ತಾನೆ ಪಾಪ. ಯಾರ್ಯಾರಿಗೋ ದುಡ್ಡು ಕೊಟ್ಟು ಏನೇನೋ ಮಾಡ್ಕೊಂಡಿರ್ತಾನೆ. ಎಲ್ಲೆಲ್ಲಿ ಇಟ್ಕೊಂಡಿರ್ತಾನೆ ಪೇಪರ್ ಅವನು, ಅಲ್ಲೆಲ್ಲಿ ಕಿವಿಯಲ್ಲಿ ಕಿವಿಯಲ್ಲಿ ಎಲ್ಲೆಲ್ಲೋ ಬಾಕ್ಸಲ್ಲಿ ಇಟ್ಕೊಂಡಿರ್ತಾನೆ, ಕೊನೆ ಶೂಸ್ ಕೆಳಗೆ ಇಟ್ಕೊಂಡಿರ್ತಾನೆ ಅಂತ ಪಾಪಿಷ್ಟ. ಇಂಥವ್ರು ಎಂದಾರು ಪಾಸ್ ಆಗ್ತಾರೆ ಅಂದ್ಬಿಟ್ಕೊಳ್ಳಿ, ಸರಸ್ವತಿ ದೇವರಲ್ಲಿ ಇಟ್ಕೊಂಡು ಉದ್ಧಾರ ಆಗ್ತಾನೆ ಅವನು. ತಲೆ ಒಂದ್ಬಿಟ್ಟು ಎಲ್ಲ ಕಡೆ ಇಟ್ಕೊಂಡಿರ್ತಾನೆ, ಹೊಟ್ಟಿನ ಮೇಲೆ ತಲೆ ಒಂದ್ಬಿಟ್ಟು ಎಲ್ಲ ಕಡೆ ಫುಲ್ಲು, ತಲೆ ನಿಲ್ಲು, ಇಷ್ಟೇ ವ್ಯತ್ಯಾಸ. ಅವನು ತಲೆ ಫುಲ್ಲು ಬೇರೆ ಕಡೆ ನಿಲ್ಲು ಓದಿದವನು, ಇಷ್ಟೇ ವ್ಯತ್ಯಾಸ. ಅಂದರೆ ಎಷ್ಟು ಯೋಚನೆ ಮಾಡಿದ್ದಾರೆ ದುರ್ಯೋಧನ ಅಂದರೆ, ಈಗ ಅವನಿಗೆ ಆಗ್ತಾ ಇಲ್ಲ, ಕಾಯ್ತಾ ಇದ್ದ, ಸೀದಾ ಬಂದ ಬಲರಾಮದೇವರ ಹತ್ರ, ಸ್ವಾಮಿ ಪಾಠ ಹೇಳ್ಕೊಡಿ ಅಂತ ಕೇಳಿದ. ಅವ್ರಿಗೆ ಖುಷಿ ಆಯ್ತು, ಹೇಗೆ ಫ್ರೀ ಇದ್ದೇನೆ, ಪಾಠ ಶುರು ಮಾಡಿಬಿಟ್ರು, ಗದಾ ಯುದ್ಧ ಹೇಳ್ಕೊಡಿ ಅಂತ ಕೇಳಿದ. ತಮಾಷೆ ನೋಡಿ, ಭೀಮಸೇನ ದೇವರು ಕೂಡ ಒದ್ದೆ ಮಾಡಿದ್ದು ಬಲರಾಮದೇವರ ಹತ್ರನೇ. ಅದಕ್ಕೆ ಅವನ ಯೋಚನೆ ಏನಿತ್ತು ಅಂದರೆ, ಅವ್ರ ಹತ್ರ ಓದಿದ್ರು ನಾನು ಅಲ್ಲೇ ಓದಿಬಿಟ್ರೆ ಸೇಮ್ ಸ್ಕೂಲ್ ಆಫ್ ಥಾಟ್ ಆಗುತ್ತೆ, ಹೊಸ ಪಟ್ಟು ಗೊತ್ತಾಗುತ್ತೆ ಅಂತ ತಿಳ್ಕೊಂಡ. ಮದ್ದು ಕೃಪಾಚಾರ್ಯ ದ್ರೋಣಾಚಾರ್ಯ ಹೇಳ್ಕೊಂಡಿದ್ರು, ಸ್ವಲ್ಪ ಕೃಪಾಚಾರ್ಯ ಬಲ ಹೇಳ್ಕೊಟ್ಟಿದ್ರು. ಅದು ಈ ಹೈಯರ್ ಎಜುಕೇಷನ್ ಆಗಿದ್ದಿಲ್ಲ, ಈಗಾಯ್ತು ಅವನು. 4 ವರ್ಷ ಓದಿದನಂತೆ, 4 ವರ್ಷ ಓದಿದನಂತೆ. ಅಲ್ಲಿಗೆ ಅವ್ರು ಹೇಳ್ಕೊಟ್ಟಾರೆ, ಕಲಿಯ ಕಾಟ್ಯಾಟ್ ಪಡಿಸ್ಕೊಂಡ್ರು. ಸಖ್ಯಂ ನಾ ವೈಷ್ಣವೈಶ್ಚಕ್ರೆ, ಭೀಮಸೇನದವರಂತೆ ವೈಷ್ಣವರ ಜೊತೆಗೆ ಸ್ನೇಹ ಅನ್ನೋ ಕಾನ್ಸೆಪ್ಟ್ ಇಲ್ಲ ಬಲರಾಮದೇವರಿಗೆ, ದಾರಿ ತಪ್ಪಿದರು. ವಿದ್ಯಾಭ್ಯಾಸ ಮುಗಿತು, ಸಾಮಾನ್ಯವಾಗಿ ಏನು ಮಾಡಬೇಕಾ, ಗುರುಗಳೇ ಏನು ದರ್ಶನ ಕೊಡಬೇಕು ಅಂತ ಕೇಳಬೇಕು. ಇವರು ಅಂಥ ಶಿಷ್ಯ ಅಲ್ಲ ಇವನು. ಗುರುಗಳು ನನಗೇನು ದರ್ಶನ ಕೊಡ್ತೀರಿ ಅಂತ ಕೇಳಿದ. ಆಯ್ತಲ್ಲ ದುರ್ಯೋಧನ ಹಣೆಬಾರ, ಎಂಥ ರಾಕ್ಷಸ, ನನಗೇನು ದರ್ಶನ ಕೊಡ್ತೀರಿ ಈಗ? ಅವ್ರು ಎಂಥವ್ರು ಗೊತ್ತ, ಏನು ಬೇಕು ಅಂತ ಕೇಳಿದರು. ನಿಮ್ಮ ತಂಗಿ ಸುಭದ್ರ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿ. ಈ ತಂತ್ರ ಹುಡಬೇಕಾಗಿತ್ತು. 4 ವರ್ಷ ಸೇವೆ ಮಾಡದೆ ಮಾಡಿಬಿಟ್ಟು ಸುಭದ್ರ ಮದುವೆ ಮಾಡಬೇಕು. ಬಲರಾಮದೇವರು ಯೋಚನೆ ಮಾಡಲೇ ಇಲ್ಲ, ಆಯಿತು ಕೊಡ್ತೇನೆ ಅಂತ ಹೇಳಿದರು. ಅವನು ಬಿಡಲಿಲ್ಲ ಭಾಷೆ ಕೊಡಿ ಅಂತ ಹೇಳಿದ, ಕೈ ಮೇಲೆ ಕೈ ಹಾಕಿದರು. ಆಚಾರ್ಯ ಹೇಳ್ತಾರೆ ಹಲಾಂಕಂ, ನೇಗಿಲ ಗುರುತಿನ ಕೈ ಅಂತವ್ರದ್ದು, ಹಾಗಿಟ್ಟರಂತೆ ಕೈ ಮೇಲೆ. ಅವನು ಖುಷಿಯಾಗಿಬಿಡ್ತಾ ಅವರಿಗೆ. ಯಾತಕ್ಕೆ ಯೋಚನೆ ಮಾಡಿದಾಗ ಗೊತ್ತಾ, ಬಲರಾಮ ಅಣ್ಣ, ಕೃಷ್ಣ ತಮ್ಮ, ಕೃಷ್ಣನ ತಂಗಿ ಸುಭದ್ರ, ಬಲರಾಮನ ತಂಗಿ ಅಲ್ಲ. ಆದರೆ ಅಣ್ಣನ ಮೇಲೆ ಕೃಷ್ಣನೇ ಗೌರವ, ಬಲರಾಮ ಒಪ್ಪಿದ ಮೇಲೆ ಕೃಷ್ಣ ಒಪ್ಪಲೇಬೇಕು, ಒಪ್ಪಿದ ಮೇಲೆ ಮರಿ ಹಾಗೆ ಆಗುತ್ತೆ. ಆದಮೇಲೆ ನನ್ನ ಕೊಲಸಾಗಿಲ್ಲ ಕೃಷ್ಣ, ತಂಗಿ ಗಂಡ ಆಗಿಬಿಡ್ತೇನಲ್ಲ, ಎಂಥ ಪ್ಲಾನ್ ಮಾಡ್ತಾನೆ ದುಷ್ಟ ಪ್ಲಾನ್ ಅಂತ ಕೇಳಿ, ನಾನು ಸೇಫ್ ಅಲ್ಲಿ ಈ ಸಂಬಂಧ ಬೆಳೆಸಿಬಿಟ್ರೆ ಭಾರಿ ಸೇಫ್ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಕುತಂತ್ರ ಮಾಡ್ದ. ಬಲರಾಮ ದೇವರು ಮಾತು ಕೊಟ್ಟಾಯಿತು, ಸೀದಾ ಹೊರಟ. ಎಂಜಾಯ್ಮೆ ಇನ್ನೇನು ತಾನು ಗತಿ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟ, ಮುಗಿದೋಗುತ್ತೆ ಆ ವಿಚಾರ ಬೇರೆ, ಯಾವ ರೀತಿ ಅಂತ ಗೊತ್ತಿಲ್ಲ ಅಂತ ಅವರಿಗೆ. ಈ ಕಡೆಗೆ ಕೃಷ್ಣ ಪರಮಾತ್ಮ ತಾನು ತಾನು ಕೂಡ ವಿವಾಹ ಮಾಡ್ಕೊಳ್ತಾ ಇದ್ದಾರೆ, ಹೊಸ ಹೊಸ ವಿವಾಹಗಳನ್ನು. ಒಮ್ಮೆ ಯಮುನಾ ತೀರದಲ್ಲಿ ಓಡಾಡ್ತಾ ಇರ್ತಾನೆ, ಒಬ್ಬಳು ತಪಸ್ ಮಾಡ್ತಾ ಕೂತಿರ್ತಾಳೆ. ಆಗ ಅರ್ಜುನ ಹೋಗಿ ಕೇಳ್ಕೊಂಡ್ಬರ್ತಾನೆ, ಯಾರಮ್ಮ ನೀನು ಅಂತ ಕೇಳಿದರೆ ನನ್ನ ಕಾಳಿಂದಿ ಅಂತ ಹೇಳ್ತಾನೆ. ಯಾತಕ್ಕೆ ತಪಸ್ ಮಾಡ್ತಿದ್ದಿ ಅಂದರೆ ಕೃಷ್ಣನೇ ಹೆಂಡತಿ ಆಗಬೇಕು ನಾವು. ತಕ್ಷಣ ಕೃಷ್ಣನ ಕರ್ಕೊಂಡ್ಬರ್ತಾನೆ ಅರ್ಜುನ, ಇಬ್ಬರಿಗೂ ಮದುವೆ ಆಗುತ್ತೆ. ಕೃಷ್ಣ ಕಾಳಿಂದಿ ವಿವಾಹ ಇತ್ತು, ನಾಲ್ಕನೇ ಮದುವೆ ಕೃಷ್ಣನ ನೆನಪಿರಬೇಕು. ನಾಲ್ಕನೇ ಮದುವೆ ಮೊದಲು ಮೂರಾಗಿತ್ತು, ರುಕ್ಮಿಣಿ, ಜಾಂಬವತಿ, ಸತ್ಯಭಾಮ, ಇವಳೀಗ ಕಾಳಿಂದಿ. ಆಮೇಲೆ ನೀಲಾ ಅಂತ ಒಬ್ಬರು, ಅವಳು ಕೃಷ್ಣನ ಹತ್ತಿರ ಬಂಧುವೆ, ಆದರೆ ಕುಂಭಕ ರಾಜ ಅಂತಿದ್ದ ಆತ. ಆತನ ಮಗಳು ನೀಲಾದೇವಿ, ಆತ ಒಂದು ಸ್ಪರ್ಧೆ ಇಟ್ಟಿದ್ದ. ಆತಂತ ಏಳು ಗೂಡಿಗಳಿದ್ವು, ಆ ಗೂಡಿಗಳನ್ನು ಯಾರು ಭರ್ತನ ಮಾಡ್ತಾರಲ್ಲ ಅವರಿಗೆ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ದ. ಕೃಷ್ಣ ಹೋದ, ಏಳು ಗೂಡಿಗಳನ್ನು ಕೂಡ ಕೊಂದು ಹಾಕಿದ. ಆಗ ಮಗಳನ್ನು ಕೊಟ್ಟು ಮದುವೆ ಮಾಡಿದ, ನೀಲಾದೇವಿ ಬಂದ. ಇದೇ ಕಥೆ ಹಿಂದೆ ನಡೆದಿತ್ತು. ಕೃಷ್ಣ ಇನ್ನೂ ಎಲ್ಲಿದ್ದಾಗ ಗೋಕುಲದಲ್ಲೇ ಇದ್ದ, ಕೃಷ್ಣ ಇನ್ನೂ ಉಪನಯನ ಕೂಡ ಆಗಿರಲಿಲ್ಲ. ಆ ಸಮಯದಲ್ಲಿ ನೀಲಾದೇವಿ ಒಬ್ಬಳಿದ್ಲು, ಅವಳನ್ನ ಕೃಷ್ಣ ಮದುವೆ ಆದ, ಸೇಮ್ ಕಂಡೀಷನ್. ಆ ನೀಲಾ ಇಲ್ಲಿಲ್ಲ ಒಬ್ಬಳೇನೆ, ಆ ನೀಲಾನು ಇವಳೆ, ಈ ನೀನು ಎರಡು ರೂಪದಿಂದ ಹುಟ್ಟಿದ್ಲಂತವಳು. ಅವಳನ್ನು ಮದುವೆ ಆಗಿದೆ, ಇವಳನ್ನು ಮದುವೆ ಆದ. ಇವಳನ್ನು ಮದುವೆ ಆದಮೇಲೆ ಇಬ್ಬರು ಒಬ್ಬರು ಐಕ್ಯ ಆಗಿಬಿಟ್ರಂತ, ಇಬ್ಬರು ಕೂಡ ಒಬ್ಬಳೇ ಆಗಲ್ಲ ಮತ್ತೆ. ಸೊ ನವಮಹಿಷಿಯರಾಗಲಿ ಅಷ್ಟಮಹಿಷಿಯರೇ ಆಗಿತ್ತು, ಒಬ್ಬಳೊಬ್ಬರು ಸೇರ್ಕೊಂಡ್ಬಿಡ್ತಾರೆ. ಮುಗಿದಿತ್ತು ಇನ್ನೊಂದು ಮಿತ್ರವಿಂದಾದೇವಿ ಅಂತ ಒಬ್ಬರು, ಅವಳ ಅಣ್ಣ ತಮ್ಮಂದಿರೆಲ್ಲ ಭಾರಿ ರಾಕ್ಷಸರು, ದುರ್ಯೋಧನ ಶಿಷ್ಯರವರೆಲ್ಲ ಕೂಡ. ಮಿತ್ರವಿಂದಾದೇವಿಯನ್ನು ಕೃಷ್ಣ ತಾನು ಸ್ವಯಂವರದಲ್ಲಿ ಮದುವೆ ಆಗ್ತಾನೆ, ಅವನ್ನೆಲ್ಲ ಸೋಲಿಸಿ ಮದುವೆಯಾಗಿ ಬಂದುಬಿಡ್ತಾನೆ. ಮಿತ್ರವಿಂದ ವಿವಾಹನೂ ಆಯಿತು. ಮಟ್ಲೋಬಿಡಿದ್ದಾಳೆ ಲಕ್ಷಣ ಅಂತ ಇನ್ನೊಬ್ಬಿಡಿದ್ದಾಳೆ, ಲಕ್ಷಣಾದೇವಿ. ಆ ಲಕ್ಷಣಾದೇವಿ ವಿಚಿತ್ರವಾದಂಥ ಹೆಸರನ್ನು ಹೊಂದಿದವಳು. ದುರ್ಯೋಧನ ಮಗಳು ಲಕ್ಷಣ ಬೇರೆ, ನೆನಪಿರ್ಬೇಕು. ಈ ಲಕ್ಷಣ ಬೇರೆ, ಇಬ್ಬರು ಈಗ ನೋಡಿದ ಸಾಕ್ಷಾತ್ ಲಕ್ಷಣ, ಮೂಲ ರೂಪದಲ್ಲೂ ಲಕ್ಷಣನೇ, ಮೂಲರೂಪದ ಷಣ್ಮಹಿಷಿಯರ ಪೈಕಿ ಒಬ್ಬೇನೆ. ಆಕೆಯ ಸ್ವಯಂವರವನ್ನು ಮಾಡಿರ್ತಾನೆ ರಾಜ, ಮದ್ರದೇಶದ ರಾಜನ ಮಗಳವಳು. ಅವನು ಸ್ವಯಂವರಕ್ಕೆ ಏರ್ಪಾಟು ಮಾಡ್ದ, ಎಲ್ಲರೂ ಹೋದರು, ಪಾಂಡವರು ಹೋದರು, ಕೌರವರು ಹೋದರು, ಕೃಷ್ಣನ ಅಲ್ಲಿಗೆ ಬಂದ. ಆತ ವಿಚಿತ್ರವಾದ ರೀತಿಯಲ್ಲಿ ಸ್ವಯಂವರದ ಏರ್ಪಾಟು ಮಾಡಿದ್ದ. ದ್ರೌಪದಿ ಸ್ವಯಂವರದ ಘಟ್ಟ ಹೇಗಿತ್ತು ಅದೇ ರೀತಿ ಇತ್ತಂತೆ. ಅಲ್ಲೂ ಕೊಪ್ಪರಿಗೆ, ಎಲ್ಲೂ ಕೊಪ್ಪರಿಗೆ, ಅಲ್ಲೂ ಮತ್ಸ್ಯಯಂತ್ರ, ಇಲ್ಲೂ ಮತ್ಸ್ಯಯಂತ್ರ, ಇಲ್ಲೂ ಬಿಲ್ಲು, ಅಲ್ಲೂ ಎಲ್ಲ ಕಾಮನ್. ಒಂದು ವ್ಯತ್ಯಾಸ, ಒಂದೇ ಬಾಣ, ಐದು ಬಾಣ ಅಲ್ಲ. ಆ ಒಂದು ಬಾಣ ಕಟ್ ಮಾಡಿದ ಬಾಣ, ಫುಲ್ ಬಾಣ ಅಲ್ಲ, ಅರ್ಧ ಬಾಣ. ಆ ಬಾಣ ಇಟ್ಟು ಹೊಡಿಬೇಕು, ಇವಳದ್ದೆಲ್ಲ ಕಾಮನ್ ಆಗಿತ್ತು. ಇನ್ನೊಂದು ವ್ಯತ್ಯಾಸ ಏನಂದರೆ, ಅದರ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಿತ್ತು, ಇದು ಕಾಣಿಸ್ತಿರಲಿಲ್ಲ. ಸರ್ವತ ದಕ್ಷಂತುತ ಸರ್ವತ ಚೆನ್ನಮೇವ, ಅದನ್ನು ಹೊಡಿಬೇಕು. ಇದನ್ನು ಯಾರು ಹೊಡಿತಾರೋ ಮಗಳು ಕೊಡ್ತೀನಿ ಅಂತ ಅದು ಹೇಳಿದ್ದ. ಅಲ್ಲಿ ಎಲ್ಲರೂ ಬಂದವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಈ ಚಿತ್ರ ನೆನಪಿರಬೇಕು, ಅರ್ಜುನ ಮತ್ಸ್ಯಯಂತ್ರ ಭೇದನೆ ಮಾಡಿದ್ದಕ್ಕೆ ಇದಕ್ಕೂ 90% ಸಾಮ್ಯ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಜುನ ಚಿನ್ನ ಬಾಣ ಐದು ಬಾಣದಿಂದ ಹೊಡೆದಿದ್ದ, ಒಂದು ಬಾಣದಿಂದ ಹೊಡಿಬೇಕು, ಅರ್ಧ ಬಾಣ. ಸರಿಯಾಗಿ ಕೇಳಬೇಕು ಈ ಘಟ್ಟನ. ಇದು ಏನಾಯಿತು ಗೊತ್ತಾ, ಹಿಂದೆ ಸುಮಾರು 71-72 ಒಳಗೆ ನಮ್ಮ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತ್ತು, ಸ್ಟ್ಯಾಂಪ್ ಕೊಂಡು ಮಾಡಿಸಿದ್ರು ಒಂದು ಸ್ಟ್ಯಾಂಪ್ಗಳನ್ನು. ಆ ಸ್ಟ್ಯಾಂಪ್ನಲ್ಲಿ ಚಿತ್ರ ಹಾಕಿದರು, ಈ ಚಿತ್ರ ಹಾಕಿದರು. ಚಿತ್ರ ಇಲ್ಲಿತ್ತು, ಒಂದು ಜೈಪುರದ ಅರಮನೆಯಲ್ಲಿ ಇತ್ತಂತೆ, ಯಾವುದೋ ಒಂದು ಪೇಂಟಿಂಗು, ಅದನ್ನು ಹಾಕಿದರು. ಲಕ್ಷಾಂತರಿಂದ ಪ್ರಿಂಟ್ ಮಾಡಿಸಿಬಿಟ್ರು. ಆಮೇಲೆ ಯಾವನೋ ಒಂದು ಅಬ್ಜೆಕ್ಷನ್ ಶುರು ಮಾಡಿದ, ಇದೇನು ಅಂತ ಕೇಳಿದರೆ ಇದು ರಾಂಗ್ ಇದೆ ಪಿಕ್ಚರ್, ಅರ್ಧ ಬಾಣ ಇದೆ ಸರಿಯಲ್ಲ, ಐದು ಬಾಣ ಇಲ್ಲ ಅರ್ಧ ಬಾಣ ಇದೆ ಆದರೆ ಸರಿಯಲ್ಲ ಅಂತ ಹೇಳಿದ ತಕ್ಷಣ ಗೌರ್ಮೆಂಟ್ ಏನು ಮಾಡಿತು, ಎಲ್ಲ ಸುಟ್ಟು ಹಾಕಿಬಿಡ್ತು, ತಪ್ಪು ಇದೆ ಅಂತ ಸುಟ್ಟಾಕ್ಬಿಡ್ತು. ಆ್ಯಕ್ಚುಲಿ ಅವ್ರಿಗೇನು ಗೊತ್ತಾ, ತಿಳಿ ದ್ರೌಪದಿ ಸ್ವಯಂವರದ್ದು ಅಂತ ಅರ್ಥ ಮಾಡಿಕೊಂಡು ತಪ್ಪು ಅಂತ ತಿಳ್ಕೊಂಡ್ರು. ಲಕ್ಷಣ ಸ್ವಯಂವರದ ಚಿತ್ರ ಅದು, ಅರ್ಥ ಆಯ್ತಾ, ಕರೆಕ್ಟೇ ಮಾಡಿದ್ದು ಅದನ್ನು. ಇವ್ರದ್ದು ಅಪಾರ್ಥ ಮಾಡಿಕೊಂಡು ಸುಟ್ಟಾಕಿ, ಅದು ಎಷ್ಟು ಕಥೆ ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಎಷ್ಟು ಲಾಸ್ ಆಯಿತು ಗೌರ್ಮೆಂಟ್ ಲೆಕ್ಕ ಇಟ್ಕೊಳ್ಳಿ. ಒಂದು ತಪ್ಪು ಕಥೆ ತಿಳಿದಿದ್ರು, ಸರಿಯಾದ ಕಥೆ ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಸರಿಯಾಗಿ ಬರೋ ಚಿತ್ರ ತಪ್ಪು ಅಂತ ತಿಳ್ಕೊಂಡ್ಬಿಟ್ಟು, ಜೈಪುರದ ಅರಮನೆಯ ಚಿತ್ರ ಯಾರೋ ತಪ್ಪು ಪೇಂಟಿಂಗ್ ಬರೆದೇನೆ ಅಂತ ಮಾಡಿ ಹಾಳು ಮಾಡಿ ಹಾಕ್ಬಿಟ್ರು. ಎಷ್ಟು ಲಾಸ್ ಆಗಿದೆ, ಸರಿಯಾಗಿ ಕಥೆ ಗೊತ್ತಿದ್ದ ಪ್ರಸಂಗ ಬರ್ತಿರಲಿಲ್ಲ. ಇದು ಯಾವಾಗ ಆಮೇಲೆ ನೋಡಿದಾಗ ಗೊತ್ತಾಯಿತು, ಇದೆಲ್ಲ ರಿಪೋರ್ಟ್ ಬಂದಿದೆ ಪೇಪರ್ನಲ್ಲಿ, ಸುಟ್ಟ ಕಥೆ ಮುಗಿದಿತ್ತಾಗಲೇ ಗೊತ್ತಾಗೋ ಹೊತ್ತಿಗೆ ಕಥೆ ಎಷ್ಟು ತಪ್ಪು ಮಾಡ್ತಾರೆ ಎಲ್ಲ ಕೂಡ. ಇದು ಈ ಪ್ರಸಂಗದ ನಡೆದಿದ್ದು, ಕೃಷ್ಣ ಲಕ್ಷ್ಮಣಾಯ ಸ್ವಯಂವರದ ಕಾಲಕ್ಕೆ ಮಾಡಿತ್ತು. ದುರ್ಯೋಧನಾದಿಗಳೆಲ್ಲ ಬಂದರು, ಧನಸ್ಥಾನ ಕಟ್ಟಿದರು, ಪಡೀಲಕ್ಕೆ ಹೋಗ್ತಾ ಲಕ್ಷ ಕಾಣೋದೇ ಇಲ್ಲ, ಏನು ಮಾಡಿದ್ರು ಕಾಣ್ತಾ ಇಲ್ಲ, ಇಟ್ಟರು ವಾಪಸ್ ಹೋಗ್ಬಿಟ್ರು. ಭೀಮಸೇನ ದೇವರು ಬಂದ್ರಲ್ಲಿ ಎಲ್ಲರೂ ಅವರೂ ಬಂದರು, ಅವರು ತಗೊಂಡು ಏನು ಮಾಡಿದ್ರಂತೆ ನೋಡಿದರು. ಸಾಮಾನ್ಯವಾಗಿ ಬೇರೆ ಜನಗಳು ಬರೆದಾಗ ಭೀಮಸೇನ ದೇವರು ಆಗಲಿಲ್ಲ ಅಂತ ಒಂದು ಮಾತಾಡಿರೋದು, ಆದರೆ ಅವರು ನೋಡಿದರು, ಎದ್ದು ಬರ್ಲಕ್ಕೆ ಹೋಗಲಿಲ್ಲ, ಹತ್ತಿರ ಹೋಗಲಿಲ್ಲ, ಪ್ರಯತ್ನ ಕೂಡ ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಅರ್ಜುನ ಏನು ಮಾಡ್ತಾನೆ, ಹೋಗ್ತಾನೆ ಅಲ್ಲಿ, ಹೋಗ್ಬಿಟ್ಟು ಎಲ್ಲ ಮಾಡ್ತಾನೆ, ಬಾಣ ಹೊಡ್ತಾನೆ, ಹೊಡೆದು ಬಿಡ್ತಾನೆ. ಹೇಗೆ ಹೊಡೆದ ಅಂದರೆ ಅದು ಬೀಳಬಾರ್ದ ಹಿಡಿತ, ಹೊಡೆದ್ರೆ ಬಿಡಿಸ್ತಿದ್ದ, ಶಕ್ತಿ ಇತ್ತ ತನಗೆ. ಯಾತಕ್ಕೆ ಆತ ಅಂದ್ಕೊಂಡಿದ್ದ ಕೃಷ್ಣ ಪತ್ನಿ ಈಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಆದರೆ ಇಷ್ಟೆಲ್ಲ ಪ್ರಯತ್ನ ಯಾತಕ್ಕೆ ಮಾಡ್ದ ಅಂದರೆ ಅರ್ಜುನಕ್ಕೆ ಆಗುತ್ತೆ ಅಂತ ತೋರಿಸ್ಬೇಕು ಅಂತ ಅಷ್ಟು ಮಾಡ್ದ. ಐ ಕ್ಯಾನ್ ಡೂ ಅಂತಾರೆ, ಅಷ್ಟು ತೋರಿಸ್ಬಿಟ್ಟು ಉದ್ದೇಶಪೂರ್ವಕ ಬಿಟ್ಟುಬಿಟ್ಟ. ಭೀಮಸೇನ ದೇವರು ಮಾತ್ರ ಏನು ಮಾಡಿದರು ಅಂತ ಕೇಳಿದರೆ, ಸುಮ್ಮನೆ ಭಾಗವತ ಓದಿದ್ರೆ ಇವರು ಹಾಗೆ ಮಾಡಿದರು ಅಂತ ಕಾಣಿಸ್ತದೆ. ಆಚಾರ್ಯ ಹೇಳ್ತಾರೆ ಹಾಗೆ ಮಾಡಲಿಲ್ಲ, ಕಣ್ಣೆದ್ದು ನೋಡಲಿಲ್ಲ ಆ ಕಡೆ ಅಂತ ಹೇಳ್ತಾರೆ. ಯಾತಕ್ಕೆ ಕೃಷ್ಣನಿಗೆ ಯೋಗ್ಯವಾದ ಪದಾರ್ಥವನ್ನು ನೋಡೋದು ಕೂಡ ನಮಗೇನಾಗುತ್ತಾಗ ಧರ್ಮ ಹಾನಿಯಾಗುತ್ತೆ ಅಂತ ಹೇಳಿದ್ದಾರೆ. ನೈವೇದ್ಯ ಮಾಡ್ತಿರ್ತಾರಲ್ಲ, ನೋಡುವಾಗುತ್ತೆ ತೆರೆ ಹಾಕಿಬಿಡ್ತಾರೆ, ನೋಡಿದ್ರು ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ನಮಗಾಗ ಆಗ ನೋಡಿದರೆ ಪಾಪನೇ ಅದು. ಯಾಕೆ ದೇವರು ನೋಡೋಕ್ಕಿಂತ ಮುಂಚೆ ನಾವು ನೋಡಬಾರ್ದು ಅದನ್ನು, ಇದು ವಿಶೇಷ. ಆ ಭೀಮಸೇನ ದೇವರ ಧರ್ಮ ಅಂದ್ರೆ ಅದು. ಆಗ ಅರ್ಜುನ ಮಾತ್ರ ಏನು ಮಾಡ್ತಾನೆ, ತನ್ನ ಕೀರ್ತಿನೂ ಬರಬೇಕು, ಧರ್ಮನೂ ಉಳಿಬೇಕು ಅಂತ ಪ್ಲಾನ್ ಮಾಡಿದ. ಇವರು ಕೀರ್ತಿ ಬಗ್ಗೆ ಯೋಚನೆ ಮಾಡಲಿಲ್ಲ, ಧರ್ಮ ಮಾತ್ರ ಉಳಿಬೇಕು ಅಂತೇಳಿ. ಇದು ಭೀಮಸೇನ ದೇವರ ದೀಕ್ಷೆ, ಉಳಿದವ್ರ ಕೈಲಿ ಆಗಲೇ ಇಲ್ಲ. ಕೃಷ್ಣ ಹೋಗ್ತಾನೆ, ಕೃಷ್ಣನಿಗೆ ಯಾವ ಲೆಕ್ಕ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಒಂದು ಕ್ಷಣದಲ್ಲಿ ಹೊಡಿತಾನೆ, ಲಕ್ಷಣ ಸ್ವಯಂವರ ಆಗಿ ಹೋಗ್ತು. ಈಗ ಅಷ್ಟಮಹಿಷಿಯರ ಕಲ್ಯಾಣ ಮುಗಿದು ಹೋಗ್ತಾ ಇದೆ. ಕೇಕೈ ದೇಶದವಳು ಭದ್ರ ಅಂತ ಒಬ್ಬಿಡ್ತಾಳೆ, ಕೇಕೈ ದೇಶದವಳು, ಕೃಷ್ಣ ಅವಳನ್ನು ಮದುವೆ ಆಗ್ತಾನೆ. ಅಲ್ಲಿಗೆ ಏತಾಹ ಅಷ್ಟ ಮಹಾಮಹಿಷ್ಯ ಅಂತ ಆಚಾರ್ಯ ಹೇಳ್ತಾರೆ. ಇಲ್ಲಿಗೆ ಅಷ್ಟ ಮಹಾಮಹಿಷಿಯರ ಕಲ್ಯಾಣ ಮಾಡಿ. ಮುಂದೆ ಅನೇಕ ಪ್ರಸಂಗ ನಡೀತಾ ಇದ್ದ ಕಾಲಕ್ಕೆ ಒಂದು ದಿವಸ ರೇವತ ಪರ್ವತ ಅಂತ ಒಂದು ದ್ವಾರಕೆಯ ಹೊರಗಿರತಕ್ಕಂಥ ಜಾಗ, ಇವತ್ತು ಕೂಡ ರೇವತ ಪರ್ವತ ಅಂತ ತೋರಿಸ್ತಾರೆ. ಆ ಪರ್ವತದಲ್ಲಿ ದೊಡ್ಡ ಸ್ಟೇಡಿಯಂ ಅಂತದ್ದು ಒಂದು, ಅದು ಎಂಥ ಪರ್ವತ ಅಂದರೆ ಎತ್ತರ ಮೇಲೆಲ್ಲ ಫ್ಲಾಟು, ಎಷ್ಟರ ಬೇಕಾದರೂ ಸ್ಕೂಲ್ ಸೇರಬಹುದು. ಅಲ್ಲಿ ಕೃಷ್ಣ ಇರ್ತಾರೆ, ಎಲ್ಲ ಪಾಂಡವರು ಬರ್ತಾರೆ, ಕೌರವರು ಬರ್ತಾರೆ, ಎಲ್ಲರೂ ಸೇರಿಬಿಟ್ಟಿರ್ತಾರೆ. ಕುಂತಿದೇವಿಯಲ್ಲಿ ಇರ್ತಾಳೆ, ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ, ನನ್ನೊಂದು ಪ್ರಾರ್ಥನೆ, ನೀನು ಸರ್ವೋತ್ತಮ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಹಾಗೆ ಮಾಡು ಅಂತ ಹೇಳಿ. ಕುಂತಿಗೆ ಇದೇ ಯೋಚನೆ, ಯಾವಾಗ ಕೃಷ್ಣ ಸರ್ವೋತ್ತಮ ಅಂತ ಅನ್ಬೇಕತ್ತೆ. ಯಾಕೆ ಭೀಮಸೇನ ತಾಯಿ ಎಲ್ಲ ಯಾವಾಗಲೂ ಅದೇ ಗುಂಗಾಕಿ, ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ. ನೀನು ಸರ್ವೋತ್ತಮ, ಜಗತ್ತಿಗೆ ನಾನು ನೋಡೋದನ್ನ ನಾನು ಕಾಣಬೇಕು ಗಣ್ಯರೆ ಅಂತ ಹೇಳಿದ್ದೆ. ಕೃಷ್ಣ ತಕ್ಷಣ ಹೇಳ್ತಾನೆ, ನೋಡಿ ಈಗೆಲ್ಲರೂ ನಮ್ಗೆ ಒಟ್ಟಿಗೆ ಯುದ್ಧಕ್ಕೆ ಬರಬೇಕು ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರೂ ಸಹ, ಒನ್ ಬೈ ಒನ್ ಅಲ್ಲ, ಎಲ್ಲರೂ ಬರಬೇಕು, ಒಳ್ಳೆಯವರು ಸೇರಿ. ಆಚಾರ್ಯ ಶಿಷ್ಯರು ಹೇಳ್ತಾರೆ, ಎಲ್ಲ ಒಟ್ಟಿಗೆ ಯುದ್ಧ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರೂ ಒಟ್ಟಿಗೆ ಬರಬೇಕು. ನಿಮ್ಮನ್ನೆಲ್ಲ ಸೋಲಿಸಿಬಿಡ್ತೇನೆ ಅಂತ ಹೇಳ್ತಾರೆ, ಎಲ್ಲ ಯುದ್ಧಕ್ಕೆ ನಿಂತ್ಕೊಳ್ತಾರೆ, ಬಿಲ್ಲು ಬಾಣ ನಿಂತ್ಕೊಂಡ್ಬಿಡ್ತಾರೆ. ಆ ಕ್ಷಣಕ್ಕೆ ಒಂದು ಕ್ಷಣ ಏನಾಯಿತು ಗೊತ್ತಿಲ್ಲ ಯಾರಿಗೂ ಕೂಡ. ಅವ್ರು ಹಿಡ್ಕೊಂಡು ಬಿಲ್ಲು ಬಾಣ ಎಲ್ಲಕ್ಕೆ ಬಿದ್ದಿರ್ತಾರೆ, ಯಾರ ಕೈಯಲ್ಲೂ ಏನೂ ಇಲ್ಲ, ಎಲ್ಲ ತೋಟದಲ್ಲಿ ಸರೆಂಡರ್ ಆಗಿಬಿಡ್ತಾರೆ. ಇದು ಪ್ರಸಿದ್ಧವಾದ ಕಥೆ, ಹರಿವಂಶದಲ್ಲಿ ಬರುವ ಒಂದು ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ. ಭೀಮಸೇನ ಏನು ಮಾಡಿದ್ರಾಗ ಪ್ರಶ್ನೆ, ನಮ್ಮ ಕಣ್ಣು ಆ ಕಡೆ ಇರೋದು ಯಾವಾಗಲೂ ಕೂಡ. ಅವರು ಎದುರು ನಿಂತು ಧರ್ಮ ಹೋಯಿತು, ನಿಲ್ಲಿಲ್ಲ ಅಂದರೆ ಕೃಷ್ಣನ ಮಾತು ಕೇಳಲಿಲ್ಲ, ಎರಡು ವರ್ಷದ ಭೀಮಸೇನವರು ಸೋತಾಗತ್ತಲ್ಲ, ಏನು ಮಾಡಿದ್ರಾಗ. ನಮ್ಮ ಪ್ರಶ್ನೆ ಹೀಗಿರ್ಬೇಕಾದ್ರೆ ಅವ್ರು ಹೇಗೆ ನಡ್ಕೊಂಡಿರ್ಬೇಕು, ಅವ್ರು ಬಂದ್ರಂತೆ ಕೃಷ್ಣನ ಮಾತೇನಂತೆ ನಡೀಲೇಬೇಕು, ವಿರೋಧಿಸಬೇಕು. ಆದರೆ ವಿರೋಧಿಸಿದರೆ ಪಾಪ ಬರುತ್ತೆ, ವಿರೋಧಿಸಬಾರದು. ಅದಕ್ಕಾರೆ ಏನು ಮಾಡ್ತಾರೆ ಗೊತ್ತಾ, ಬಿಲ್ಲು ಬಾಡ ತಗೊಳ್ಳಿಲ್ಲ, ಅದೇ ನಿಂತ್ಕೊಳ್ಳಿಲ್ಲ, ಕೃಷ್ಣ ರಥದ ಗಾಲಿ ಹಿಡ್ಕೊಂಡ್ರಂತ ಹಾಗೆ. ರಥದ ಗಾಲಿ ಹಿಡ್ಕೋತಾರೆ ಅಂದರೆ ಮುಂದೆ ಹೋಗದಂತೆ ಹಿಡ್ಕೊಂಡ್ರೆ ಅದು ವಿರೋಧ ಮಾಡಿದಾಗಾಯಿತು, ಎದುರು ನಿಂತಿಲ್ಲ ಅದರಿಂದ ವಿರೋಧ ಅಲ್ಲ, ಬಿಲ್ಲು ಬಾಣ ತಗೊಂಡಿಲ್ಲ, ಏನೂ ಮಾಡಿಲ್ಲ. ಕೃಷ್ಣ ಒಂದು ಕ್ಷಣದಲ್ಲಿ ರಥ ಮುಂದಕ್ಕೆ ಹೋಗುತ್ತೆ. ಭೀಮಸೇನ ಹಿಡ್ಕೊಂಡಿದ್ರು ಕೂಡ ಕೃಷ್ಣ ಬಿಡಿಸ್ಕೊಂಡು ಬಿಡ್ತಾನಾದ್ರಿಂದ ಹರಿ ಸರ್ವೋತ್ತಮತ್ತ ಗೊತ್ತಾಯ್ತು. ಭೀಮ ಹಿಡಿದ ಮೇಲೆ ಬಿಡಿಸ್ಕೊಳ್ಳಿಕ್ಕಿರೋ ಶಕ್ತಿ ಇಬ್ಬರಿಗೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ, ಇನ್ಯಾರು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕುಂತಿ ನೋಡಿ ಭಾರಿ ಖುಷಿ ಪಟ್ಟು ಬಿಟ್ಲಂತೆ. ಅಷ್ಟೊತ್ತಿಗೆ ಬೇರಿಂದ ಯಾರೋ ಬರೋದು ಕಾಣಿಸ್ತು ನೋಡುತ್ತಿದ್ದಾರೆ. ನಾರದ ಮುನಿ ಕೂಡ ಬರ್ತಾರೆ, ಕೃಷ್ಣನ ಸ್ತೋತ್ರ ಮಾಡ್ತಾರೆ, ತಮ್ಮ ಆಶ್ಚರ್ಯ ಧನ್ಯ ಅಂತ ಹೇಳ್ತಾರೆ. ಆಶ್ಚರ್ಯ ಧನ್ಯ ಎಲ್ಲ ಕ್ರೋಲಜಿ ಯಾರಿಗೆ ಅರ್ಥ ಆಗಿದೆ, ಎಲ್ಲ ಆಚಾರ್ಯ ನೀಟ್ ಜೋಡಿಸ್ತಾ ಹೋಗ್ತಾರೆ. ಹರಿವಂಶದ ಕಥೆ ಕೇಳಿರ್ತೇವೆ, ಯಾವ ನಡೀತಂತ ನಮಗೆ ಗೊತ್ತಿರೋದಿಲ್ಲ. ಕರೆಕ್ಟ್ ಈ ಜಾಗದಲ್ಲಿ ನಡೆದ ಕಥೆ ಅದು. ಬಂದು ಕೊಟ್ಟ ತಕ್ಷಣ ಆಶ್ಚರ್ಯ ಧನ್ಯ ಅಂದ ತಕ್ಷಣ ಕೃಷ್ಣ ಏನಂತಾನೆ, ದಕ್ಷಿಣಾಧಿ ಸಾಕು ಬಂದು ಬಿಡ್ತಾನೆ. ಉಳಿದವರಿಗೆ ಅದು ಅರ್ಥ ಆಗಲ್ಲ, ಇದು ಅರ್ಥ ಆಗೋದಿಲ್ಲ, ಏನಿದೆಲ್ಲ ಕೃಷ್ಣ ಅಂತ ಕೇಳ್ತಾರೆ. ಆ ಕೃಷ್ಣ ಹೇಳ್ತಾರೆ, ನಾರದ್ರೆ ನೀವೇ ಹೇಳಿಬಿಡಿ ಅಂತ ಹೇಳ್ತಾರೆ. ನಾರದ್ರೆ ಹೇಳ್ತಾರೆ, ದೊಡ್ಡ ಕಥೆ, ಭಾಳ ಶಾರ್ಟ್ ಆಗಿ ಹೇಳೋದು. ನಾನೊಂದು ಗಂಗಾ ಸ್ನಾನ ಮಾಡ್ತಿದ್ದಾಗ ಅಲ್ಲಿ ಒಂದು ಕೂರ್ಮವನ್ನು ಕಂಡೆ, ಆಮೇನ ಭಾರಿ ದೊಡ್ಡ ಆಮೆ, ಭಾರಿ ಆಶ್ಚರ್ಯ ಆಯ್ತು ನನಗೆ. ತಮ್ಮ ಆಶ್ಚರ್ಯ ತಮ್ಮ ಧನ್ಯ ಅಂತ ಸ್ತೋತ್ರ ಮಾಡಿದೆ. ಆಗ ಆಮೆ ಹೇಳಿತು ನಾರದರೆ, ನಾನ್ಯಾವ ಆಶ್ಚರ್ಯ, ನಾನ್ಯಾವ ಧನ್ಯ, ನನ್ನಂಥ ಸಾವಿರಾರೆ ಗಂಗಾ ನದಿ ಒಳಗಿದೆ, ಸಾವಿರಾರು ಅರೆಗಳು, ಗಂಗಾಳು ಆಶ್ಚರ್ಯ ನಾನಲ್ಲ ಅಂತ ಹೇಳಿದೆ. ಅಲ್ಲೇ ಗಂಗಾ ಇದ್ದಲ್ಲ ಅಮ್ಮ, ನೀನು ಭಾರಿ ಆಶ್ಚರ್ಯ ಧನ್ಯ ಅಂತ ಬಿಡ್ತಾರೆ. ನಾರದರೆ ಏನು ಹೇಳ್ತೀರಿ ನೀವು, ನನ್ನಂತ ಸಾವಿರ ನದಿ ಸಮುದ್ರಕ್ಕೆ ಸೇರುತ್ತೆ, ಅದ ಆಶ್ಚರ್ಯ ನಾನು ಆಶ್ಚರ್ಯನೋ ಅಂದ. ಸಮುದ್ರಕ್ಕೆ ಹೋದ್ರೆ ಬಿಡಲಿಲ್ಲ, ವರ್ಣರಾಜ ನೀನು ಆಶ್ಚರ್ಯ ಧನ್ಯ ಅಂದರು. ಸ್ವಾಮಿ, ನಾನಿರೋದು ಭೂಮಿನ ಆಶ್ರಯಿಸಿಬಿಟ್ಟು, ಅಲ್ಲಿಲ್ದವ್ರು ನಾನೆಲ್ಲ ಕರ್ತಿರಲಿಲ್ಲ. ಭೂಮಿ ಆಶ್ಚರ್ಯ, ಅವ್ರಿಗೆ ಆಶ್ರಯ ಕೊಟ್ಟರು ಅಂತ ಹೇಳಿದರು. ಭೂಮಿನ ಸ್ತೋತ್ರ ಮಾಡಿದರು. ಅಮ್ಮ ನೀನು ಭಾರಿ ಧನ್ಯಳು ಆಶ್ಚರ್ಯಳು ಅಂತ ಹೇಳಿದರು. ಅವ್ರು ಹೇಳಿದರು, ಈ ಪರ್ವತ ಇಲ್ದವ್ರು ಬ್ಯಾಲೆನ್ಸೇ ಆಗ್ತಿದ್ದಿಲ್ಲ, ಪರ್ವತ ಬ್ಯಾಲೆನ್ಸ್ ಮಾಡೋದಕ್ಕಿದ್ದೇನೆ, ಅದು ಪರ್ವತ ನಯಿಂತ ಶ್ರೇಷ್ಠ ಅಂತ ಹೇಳಿದರು. ಅಲ್ಲಿ ಹೋದ್ರು ಬಿಡಲಿಲ್ಲ, ನೀವು ಭಾರಿ ಧನ್ಯ ಆಶ್ಚರ್ಯ ಅಂತ ಕರೆದ್ರು. ಅವ್ರು ಹೇಳಿದರು, ನಾವ್ಯಾರು ಆಶ್ಚರ್ಯ ಧನ್ಯರಲ್ಲ, ನಮ್ಮೆಲ್ಲ ಸೃಷ್ಟಿ ಮಾಡೋ ಬ್ರಹ್ಮದೇವರಿದ್ದಾರಲ್ಲ ಅವ್ರು ಭಾರಿ ಶ್ರೇಷ್ಠ ಅಂದರು. ಇವ್ರ ಅಪ್ಪನೇ ಬ್ರಹ್ಮದೇವರು, ಸೀದಾ ಅಲ್ಲಿಗೆ ಹೋದರು. ತಮ್ಮ ಆಶ್ಚರ್ಯ ಧನ್ಯ ಅಂದರು. ಅವರಂದರು, ನಾನು ಆಶ್ಚರ್ಯ ಧನ್ಯ ಅಲ್ಲ, ಈ ಜಗತ್ತಿರೋದು ಯಜ್ಞ ಪ್ರಕೃತಿ ಇವೆಲ್ಲ ಇರು, ವೇದಗಳು ಮೂರರಿಂದ ಉಳಿಬೇಕು ಜಗತ್ತು, ನನಗಿಂತ ಅವು ದೊಡ್ಡವು ಅಂತ ಹೇಳಿಬಿಟ್ರು. ಸೀದಾ ಹೋದ್ರು ಅವರು, ಹೋಗ್ಬಿಟ್ಟು ಅಮ್ಮ ನೀನು ಧನ್ಯಳು ಅಂತ ಹೇಳಿದರು. ಅವ್ರು ಹೇಳ್ತಾರೆ, ನಾನು ಧನ್ಯರಲ್ಲ, ನನ್ನ ಸ್ವಾಮಿ ನಾರಾಯಣ ಇದ್ದಾರೆ ಅವರು ಧನ್ಯರು ಅಂತ ಹೇಳಿದರು. ತಕ್ಷಣ ನಾರಾಯಣ ಹುಡ್ಕೊಂಡು ಹೊರಟು, ಇಲ್ಲೇ ಇದ್ದ ನಾರಾಯಣ ಅಂತ ಬಂದೆ ಅಂತ ಹೇಳ್ತಾರೆ. ಕೃಷ್ಣನೇ ನಾರಾಯಣ, ಆಶ್ಚರ್ಯ ಧನ್ಯ ಅಂತ ಹೇಳಿದೆ, ಆತ ಒಪ್ಪಿದ. ಆದರೆ ಒಂದು ಸೇರಿಸ್ಯ ದಕ್ಷಿಣಾಭಿಸ್ತಾಪ, ಮಹಾಲಕ್ಷ್ಮಿ ಸಮೇತನ ಆರಾಧನೆ ಮಾಡಬೇಕು ಅಂತ ಹೇಳಿದ ಅಂತ. ಇದನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಷ್ಟು ಸರ್ವತೋತ್ವ ಗೊತ್ತಾಯಿತು. ಆಚಾರ ಎಲ್ಲ ಅಂತರಾರ್ಥ ಹೇಳ್ತಾರೆ. ಕೂರ್ಮ ಅಂದರೆ ಏನು? ಆತ ಕರ್ಮಾಭಿಮಾನಿ ಪುಷ್ಕರ, ಗಂಗಾ ಅಂದರೆ ಗಂಗಾ, ಸಮುದ್ರ ಅಂದರೆ ವರುಣ, ಭೂಮಿ ಅಂದರೆ ಪೃಥಿವಿ, ಪೃಥಿವಿ ಅಂದರೆ ಇಲ್ಲಿ ಪೃಥಿವಿ ಅಂದರೆ ಈ ಭೂದೇವಿ ಅಲ್ಲ, ಸಹೋಪರ್ಣಿ ವಾರುಣಿ ಪರ್ವತ ಪತಿತನಯ, ಪರ್ವತಗಳು ಅಂದರೆ ಗರುಡಶೇಷ ರುದ್ರದೇವರು, ಆಮೇಲೆ ಬ್ರಹ್ಮದೇವರು, ಪ್ರಕೃತಿ ಮಹಾಲಕ್ಷ್ಮಿ, ವೇದಾಭಿಮಾನಿ ಮಹಾಲಕ್ಷ್ಮಿ, ಯಜ್ಞಾಭಿಮಾನಿ ಮಹಾಲಕ್ಷ್ಮಿ, ಮುಂದೆ ನಾರಾಯಣ, ಅದಿಷ್ಟನ್ನು ಆಚೆ ನಿರ್ಣಯದಲ್ಲಿ ಆಚಾರ ಬಿಡಿಸ್ತಾ ಹೋಗ್ತಾರೆ. ಅವೆಲ್ಲ ಹೇಳಿದಂತೆ ದಿವಸಕ್ಕೊಂದು ಗಂಟೆ ಹೇಳಬೇಕಾದ ಪ್ರವಚನಗಳಿವೆಲ್ಲ ಕೂಡ. ಯಾಕಂದರೆ 32 ಮುಗಿಸ್ಬೇಕು ಅಂತ ಹೊರಟಿರೋದ್ರಿಂದ 32 ಅಧ್ಯಾಯ ಇರೋದು, 32 ಮುಗಿಸ್ಬೇಕಾದ್ರಿಂದ ಸಂಶಯ ಕೇಳಿದವರು ಎಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ, ಕೇಳಿಬಿಟ್ರೆ ಓ ಇಲ್ಲಿ ಬರುತ್ತೆ ಇದು ಅಂತ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋದೇ ಹೊರತು ವಿಸ್ತಾರವಾಗಿ ಅಲ್ಲೇ ನೋಡಿದೆ. ಅಲ್ಲಿಂದ ಅಷ್ಟು ಕೇಳಿದ್ರೆ ಯಾರು ಸುಮ್ಮನೆ ಹೋಗಬಾರ್ದೆ ಒಂದು ಪಾರಿಜಾತ ಹೂವನ್ನು ಕೊಟ್ಟುಬಿಡ್ತಾರೆ ಕೃಷ್ಣನ ಕೈಯಲ್ಲಿ. ಪಕ್ಕ ರುಕ್ಮಿಣಿ ಇರ್ತಾಳೆ, ರುಕ್ಮಿಣಿ ಕೈಯಲ್ಲಿ ಕೃಷ್ಣ ಕೊಟ್ಟುಬಿಡ್ತಾನೆ. ಸುತ್ತ ಸತ್ಯಭಾಮದೇವಿ ಹತ್ರ ಹೋಗುತ್ತೆ, ಜೋರು ಗಲಾಟೆ, ಇಬ್ಬರು ಹೆಂಡಿರ ಸುಖ ಹಿಂದು ಕಂಡೆ ದಾಸ ಹೇಳ್ತಾರಲ್ಲ, ಹಾಗಾಯ್ತು. ಓ ಗಲ ಶುರು ಗಲಾಟೆ ಮಾಡಿಬಿಟ್ರಂತವರು. ತಮಾಷೆ ಗಲಾಟೆ ಅಲ್ಲ, ಶ್ರೀದೇವಿನೂ ಸಾಕ್ಷಾತ್ ಮಹಾಲಕ್ಷ್ಮಿ, ಸತ್ಯಭಾಮ ಮಹಾಲಕ್ಷ್ಮಿ, ಆಕೆ ಭೂಗೆ ಶ್ರೀ ಅತ್ತೆ ಹೊರತು ಏನೇನು ವ್ಯತ್ಯಾಸ ಇಲ್ಲ. ಆಚಾರ್ಯ ಬರೀತಾರೆ, ಲೋಕದಲ್ಲಿ ಸವತಿ ಮಾತ್ಸರ್ಯ ಹೇಗಿರುತ್ತೆ ತೋರಿಸಕ್ಕೆ ಮಾಡಿದ ನಾಟಕನೇ ಹೊರತು ಬೇರೆ ಏನೂ ಅಲ್ಲ. ನಿಜವಾಗ್ಲೂ ನಡೆದಿದ್ದಲ್ಲ, ಅದು ಬರೀ ನಾಟಕ ಆಗ್ತೇನೆ. ಆಗ ಸಮಾಧಾನ ಮಾಡಿದ ಕೃಷ್ಣ, ಸತ್ಯಮ್ಮ ಯೋಚನೆ ಮಾಡಬೇಡ, ಬರೀ ಹೂ ಹಾಕಿ ಕೊಟ್ಟೆ, ನಾನು ನಿನಗೆ ಪಾರಿಜಾತದ ಮರವನ್ನೇ ತಂದಿರ್ತೇನೆ ಆಯ್ತಾ ಅಂತ ಹೇಳಿದ್ದೀನಿ. ಸಂಚಿ ಸಮಾಧಾನ ಮಾಡಬೇಕಲ್ಲ, ಕೃಷ್ಣ ಸಮಾಧಾನ ಮಾಡ್ದ ಅಂತ ಹೇಳ್ತಾರೆ. ಅಷ್ಟೇ ಸರಿಯಾಗಿ ಇವರೆಲ್ಲ ಬರ್ತಾರೆ, ದಿಂದಾದಿ ದೇವತೆಗಳು ಬರ್ತಾರೆ, ಋಷಿಮುನಿಗಳು ಬರ್ತಾರೆ. ನಾರಾಯಣ ನರಕಾಸುರನ ಹಾವಳಿ ಭಾರಿ ಜಾಸ್ತಿ ಆಗಿಬಿಟ್ಟಿದೆ, ಅವನನ್ನು ಎದುರಿಸುವ ಶಕ್ತಿ ನಮಗೆ ಯಾರಿಗೂ ಇಲ್ಲ, ದಯವಿಟ್ಟು ನೀನು ಬಂದು ಅವನು ಎಷ್ಟೆಷ್ಟು ಅನಾಹುತ ಮಾಡಿದ್ದಾನೆ ಅಂದರೆ ಅದಿತ್ಯದೇವಿ ಕರ್ಣಕುಂಡಲ ಹೊತ್ಕೊಂಡು ಹೋಗಿದ್ದಾನೆ, ವರುಣದೇವರ ರಕ್ತಪರ್ವ ಇಂದ್ರದೇವರ ರಕ್ತಪರ್ವತ ಹೋಗಿದ್ದಾನೆ, ವರುಣನ ಅಮೃತ ಸ್ರಾವಿಯಾದ ಶ್ವೇತಶತ್ರ ಒಯ್ದುಬಿಟ್ಟಿದ್ದಾನೆ, ಮೂರು ಲೋಕ ನಾಶ ಮಾಡ್ತಿದ್ದಾನೆ ಅಂತ ಕೇಳಿದ ತಕ್ಷಣ ಕೃಷ್ಣ, ಋಷಿಮುನಿಗಳು ಪ್ರಾರ್ಥನೆ ಮಾಡಿದರು, ಇಂದ್ರದೇವರು ಪ್ರಾರ್ಥನೆ ಮಾಡಿದರು, ಇಂದ್ರದೇವರ ಕೈಯಲ್ಲಿ ಆಗದ್ದನ್ನು ಕೃಷ್ಣ ಮಾಡ್ತಾನೆ ಅಂದ ಮೇಲೆ ಕೃಷ್ಣ ಸರ್ವೋತ್ತಮ ಅಂತ ಮತ್ತೊಮ್ಮೆ ಗೊತ್ತಾಗುತ್ತೆ. ಕೃಷ್ಣ ಅಲ್ಲಿಂದ ಗರುಡನ ಮೇಲೆ ಕೂಡ್ಕೊಂಡು ಅಲ್ಲಿ ಸೀತ ನರಕಾಸುರನ ಪಟ್ಟಣ ಪ್ರಾಗ್ಜ್ಯೋತಿಷಪುರ ಅಂತ ಅದಕ್ಕೆ ಹಿಮಾಲಯ ಪರ್ವತದಲ್ಲಿರ್ತಕ್ಕಂತಹ ಗುಡ್ಡಗಾಡು ಪ್ರದೇಶ, ಕೃಷ್ಣ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಅವನಿಗೆ ಎಷ್ಟು ಬ್ರಹ್ಮದೇವರ ವರ, ಅವನಿಗೆ ಬ್ರಹ್ಮದೇವರ ವರ, ಯಾರಿಂದನೂ ಸಾಯಬಾರದು. ಎರಡನೇ ವರ ಅವನಿಗೆ ಅವನ ಮಂತ್ರಿಮಂಡಲ ಇತ್ತು, 5 ಜನ, ಪೀಠ ಮುರ ನಿಶುಂಭ ಹಯಗ್ರೀವ, ಈ ರೀತಿ 5 ಜನ ಮಂತ್ರಿಗಳಿದ್ದರು. ಅವರೆಲ್ಲರಿಗೂ ಬ್ರಹ್ಮದೇವರ ವರ, ಆ ಬ್ರಹ್ಮದೇವರ ವರ ಇವನಿಗೂ ಅವನಿಗೂ ಈಕ್ವಲ್ ಆಗುತ್ತೆ ಅಂತ ಕೇಳಿದರೆ ಇಲ್ಲ, ಇನ್ನೊಂದು ವರ ತಗೊಂಡಿದ್ದ. ನಿಮ್ಮ ವರ ತಗೊಂಡ್ರೆ ನನ್ನ ಅಧೀನದಲ್ಲಿರಬೇಕು ಅಂತ ವರ ತಗೊಂಡಿದ್ದರಿಂದ, ವರ ತಗೊಂಡಿದ್ದರೂ ಕೂಡ ಇವರು ಅಧೀನರಾಗಿದ್ದರು. ಪ್ಯಾರಲಲ್ ಗೌರ್ಮೆಂಟ್ ರನ್ ಮಾಡ್ತಿದ್ದಂಥವ್ ಗೊತ್ತಾಯ್ತಾ, ನಾನೇ ಬ್ರಹ್ಮ ಅನ್ಕೊಂಡಿದ್ದು, ನಾನೇ ಬ್ರಹ್ಮ. ಇವರೆಲ್ಲ ದಿಕ್ಪಾಲಕರು ಅಂತ, ಅವರೆಲ್ಲ ಕೂಡ ದಿಕ್ಕು ನಾಶಕರು ದಿಕ್ಪಾಲಕರು. ಅದು ಸಂಕಲ್ಪ ಮಾಡಿ ತಾನು ಬ್ರಹ್ಮಾಸ್ತಿ ಅಂತ ಓಡಾಡಿಕೊಂಡಿದ್ದ ರಾಕ್ಷಸ ನರಕಾಸುರ. ಅವರ ರಕ್ಷಣೆ ಬಂದು ಗಿರಿದುರ್ಗ ಸುತ್ತ ಬೆಟ್ಟ, ಆಮೇಲೆ ಪಾನೀಯ ದುರ್ಗ ಬರೀ ನೀರು ಗಂಧಕ, ಆಮೇಲೆ ಪಾಶಗಳ ದುರ್ಗ ಮುರಣ ಪಾಶೆಗಳು, ಮೂರು ದುರ್ಗದೆಲ್ಲದಕ್ಕೂ ಬ್ರಹ್ಮದೇವರು ವರ. ಆ ಬೆಟ್ಟ ಒಡಿಬಾರದು, ನೀರು ಖಾಲಿಯಾಗಬಾರದು, ಪಾಶೆಗಳು ತುಂಡಾಗಬಾರದು ಎಂದು ವರ ತಗೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಅಲ್ಲಿಗೆ ಬರ್ತಾನೆ, ಅವನ ಸೈನ್ಯ ಅಗಾಧವಾದ ಸೈನ್ಯ. ಕೃಷ್ಣ ಎಂಟರ್ ಆಗ್ತಾನೆ ಗರುಡ ಮೇಲೆ ಬಂದು ಚಕ್ರವನ್ನು ನೋಡ್ತಾನೆ, ಗದೆಯಿಂದ ಹೊಡಿತಾನೆ, ಇಡೀ ಪರ್ವತದ ದುರ್ಗ ಪುಡಿ ಪುಡಿ ಆಗೋಯ್ತು. ಆಮೇಲೆ ಮುಂದೆ ವಾಯುವ್ಯಾಸ್ತ್ರ ಬಿಡ್ತಾನೆ, ನೀರೆಲ್ಲ ಒಣಗೋಯ್ತು. ಆಮೇಲೆ ಕಠಿಣ ತಗೋತಾನೆ, ಎಷ್ಟಿದ್ದು ಗೊತ್ತಾ, 6,000 ಪಾಶೆ ಇದ್ದು ಅಂತವು, ಅಷ್ಟನ್ನು ಪರಮಾತ್ಮ ತುಂಡು ತುಂಡು ಮಾಡಿ ಹಾಕಿಬಿಡ್ತಾನೆ. ಆಗ ಪೀಠ ಮುರ ನಿಶುಂಭ ಹಯಗ್ರೀವ ಶಂಭು ಇಷ್ಟು ಜನ ಬರ್ತಾರೆ ಯುದ್ಧಕ್ಕೆ. ಆ ಮುರಣನ ಕೃಷ್ಣ ಕೊಂದಾಕಿಬಿಡ್ತಾನೆ, ಮುರಾರಿ ಅಂತ ಹೆಸರಾಗಿದೆ. ಆ ಮುರ ಅಂದರೆ ಇವನು ನರಕಾಸುರನ ಮಂತ್ರಿಗಳಲ್ಲಿ ಒಬ್ಬ ಮುರಾರಿ ಆತ ಆ ಮುಂದೆ ನರಕಾರಿ ಆಗ್ತಾನೆ ಕೃಷ್ಣ. ಆ ಒಬ್ಬೊಬ್ಬರು 7 ಜನ ಮಕ್ಕಳಿದ್ದಾರೆ, 7 ಇಲ್ಲ 35 ಜನ. ಕೃಷ್ಣ ಅವರನ್ನು ಕೊಂದಾಕಿಬಿಡ್ತಾನೆ, ಆ ಮಂತ್ರಿಗಳನ್ನು ಕೊಂದಾಕಿಬಿಡ್ತಾನೆ. ನರಕಾಸುರನು ಯುದ್ಧಕ್ಕೆ ಬರ್ತಾನೆ, ಆಮೇಲೆ ಭಯಂಕರ ಯುದ್ಧ ನಡೀತಾ ಇದೆ. ಆಗ ಗರುಡದೇವರು ತಮ್ಮ ರೆಕ್ಕೆಯಿಂದ ಹೊಡೆದು ಅವರ ಸೈನ್ಯದ 1/4 ನಾಶ ಮಾಡಿ ಹಾಕಿಬಿಟ್ಟಿರುತ್ತೆ. ಉಳಿದ 3/4 ಕೃಷ್ಣ ಪರಮಾತ್ಮ ತಾನು ಕೊಲ್ತಾನೆ. ಗರುಡನಿಗೆ ಅವಕಾಶ ಕೊಡ್ತಾನೆ ಸೇವೆ ಮಾಡಲಿಕ್ಕೆ, ತಾನು ಉಳಿದವರನ್ನು ಕೊಲ್ತಾನೆ. ಕೃಷ್ಣನಿಗೂ ನರಕಾಸುರನ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಭಯಂಕರ ಯುದ್ಧ, ಒಂದು ಶತಗ್ನಿ ಅಂತ ಆಯುಧ ತಗೋತಾನೆ ನರಕಾಸುರ, ಕೃಷ್ಣನ ಎದೆ ಹೊಡೆದು ಬಿಡ್ತಾನೆ. ಕೃಷ್ಣ ಒಂದು ಕ್ಷಣ ಸುಮ್ಮನೆ ಸುಸ್ತಾದ ಕುತ್ಕೊಂಡ್ಬಿಟ್ಟ, ಒಂದು ಕ್ಷಣ ಬ್ರಹ್ಮದೇವರು ಕೊಟ್ಟ ಶತಗ್ನಿ. ಆದ್ದರಿಂದಾಗಿನೇ ಕೃಷ್ಣ ಅದಕ್ಕೆ ಮಾನ ಮಾಡಬೇಕು ಅಂತ ಹಾಗೆ ಮಾಡಿದ್ದೊಂದು, ನರಕಾಸುರನಿಗೆ ಓ ಬ್ರಹ್ಮದೇವರವರ ಪರವಾಗಿಲ್ವೇ, ಭಾರಿ ಎಫೆಕ್ಟಿವ್ ಅಂತ ಅನಿಸ್ಬೇಕು ಅಂತ ಒಂದು ಅಷ್ಟು ಮಾಡಿ ಸುಮ್ಮನೆ ಮಾಡಿದ್ದಾನೆ. ಆಗ ಸತ್ಯಭಾಮ ಅದೇ ಯುದ್ಧ ಮಾಡ್ತಾರೆ, ಸ್ವಲ್ಪ ತವರು ಯುದ್ಧ ಮಾಡ್ತಾರೆ. ಕೃಷ್ಣ ಸತ್ಯ ಭಾರಿ ಅಪ್ರಿಷಿಯೇಟ್ ಮಾಡಿದ್ದಂತೆ, ಭಲೆ ಭಲೆ ಅಂತ ಅಪ್ರಿಷಿಯೇಟ್ ಮಾಡಿದ್ದಂತೆ. ಅವರಿಬ್ಬರು ಕೂಡ ಗಂಡ ಎಂಟ್ರ ಮಾಡಿದ ನಾಟಕ ಆಡ್ತೇನೆ. ಕೃಷ್ಣ ಅವರು ಸುದರ್ಶನ ಚಕ್ರವನ್ನು ತಗೋತಾನೆ, ಅವನ ತಲೆ ಕತ್ತರಿಸಿ ಹಾಕಿಬಿಡ್ತಾನೆ. ಅದೇ ದೀಪಾವಳಿ ಆಯಿತು ಅಂತ ಹೇಳ್ತಾನೆ. ಇದು ನಡೆದಿದ್ದು ಚಂದ್ರೋದಯದ ಕಾಲಕ್ಕೆ, ಅದಕ್ಕೆ ಆ ಹೊತ್ತಿಗೆ ದೀಪಾವಳಿ ನಾಶಕ್ಕೆ ಸರಿಯಾಗಿ ಚಂದ್ರೋದಯ ಕಾಲಕ್ಕೆ ಭಾಗವಂತ ನರಕಾಸುರನ ಹಾವಳಿಯಿಂದ ಕತ್ತಲಾಗಿತ್ತಂತೆ. ಅವರು ಸತ್ತ ತಕ್ಷಣ ದೀಪ ಬೆಳೆದಾಗ ಕರೆಂಟ್ ಹೋಗಿ ಬಂದಾಗ ಆಯ್ತು ಅಷ್ಟೇ. ತಕ್ಷಣ ದೀಪಾವಳಿ ಅಂತ ಹೆಸರಾಗಿದೆ. ದೊಡ್ಡ ಹಬ್ಬ, ವೈಷ್ಣವ ಹಬ್ಬ ಅದು. ದೀಪಾವಳಿ ದಬ್ಬತಿ ಯುಗಾದಿ ದೀಪಾವಳಿ ದೊಡ್ಡ ಹಬ್ಬಗಳು. ದೀಪಾವಳಿ ಅಂಥ ಹಬ್ಬ ವೈಷ್ಣವರ ಹಬ್ಬ ಅಂತ ಅರ್ಥ ಮಾಡಿಕೊಂಡ್ರೆ ಹಬ್ಬಗಳಲ್ಲೂ ವಿಷ್ಣು ಸರ್ವೋತ್ತಮತ್ವವನ್ನು ಕಾಣ್ಬೋದು. ಅಲ್ಲಿಂದ ಭೂದೇವಿ ಬರ್ತಾಳೆ. ಅದು ಯಾರು ಗೊತ್ತ, ನರಕಾಸುರ ವರಾಹ ರೂಪದ ಭಗವಂತನ ಮಗ, ವರಾಹ ರೂಪದ ಭಗವಂತ ತಂದೆ, ಭೂದೇವಿ ತಾಯಿ. ಆ ಭೂದೇವಿ ಮಗ ಒಬ್ಬ ಭಗದತ್ತ ಅಂತ ಇರ್ತಾರೆ. ಅವನು ಬಂದು ತನ್ನ ಮಗನ ಕರ್ಕೊಂಡ್ಬಂದು ಆಕೆ ಕೃಷ್ಣ ನಮಸ್ಕಾರ ಮಾಡಿಸ್ತಾಳೆ. ಕೃಷ್ಣ ಅವನನ್ನು ರಕ್ಷಣೆ ಮಾಡಿ ಅವನು ಪಟ್ಟಾಭಿಷೇಕ ಮಾಡ್ತಾನೆ. ಭಗದತ್ತ ರಾಜನಾಗ್ತಾನೆ. ಅದಕ್ಕೆ ಸರ್ವ ಕಿರಾತ ರಾಜ್ಯ ಅಂತ ಕರೆದ. ಆಮೇಲೆ ಅಲ್ಲಿ ಬಂದಿಗಳಾಗಿ 16,100 ಜನ ಸ್ತ್ರೀಯರುಗಳೇ ಇರ್ತಾರೆ. ಸ್ತ್ರೀಯರುಗಳ ಕೃಷ್ಣ ಅಲ್ಲಿ ಹೋಗಿ ಅವರೆಲ್ಲ ತಾನು ವಿವಾಹವಾಗ್ತೇನೆ ಅಂತ ಮಾತು ಕೊಟ್ಟು ಅವ್ರನ್ನೆಲ್ಲ ಇದಕ್ಕೆ ಕಳಿಸ್ಕೊಡ್ತಾನೆ. ದ್ವಾರಕೆ ಹೋಗಿ ಅಂತ ಕಳಿಸ್ಕೊಡ್ತಾನೆ. ರಕ್ತ ಪರ್ವತ ಇತ್ತಾರ ಅಂತ ಒಂದು ಗರುಡನ ಮೇಲೆ ಇಡ್ತಾನೆ. ಮತ್ತು ಅಮೃತಸ್ರಾವಿಯಾದಂಥ ಛತ್ರವನ್ನು ತಗೊಳ್ತಾನೆ. ಎಲ್ಲ ತಗೊಂಡು ಗರುಡ ಮೇಲೆ ಇಟ್ಟರು. ಅಲ್ಲಿಂದ ಕೃಷ್ಣ ಮುಂದೆ ಹೊರಡ್ತಾನೆ. ಅಲ್ಲಿ 6,004 ದಂತಗಳ ಆನೆಗಳಿದ್ವು ಅಂತ ಅವನ ಹತ್ರ. 6,004 ದಂತಗಳ ಆನೆಗಳು ಅಂದರೆ ವೀರಪ್ಪನ ಎಷ್ಟೋ ವಾಸಿ ಬರೀ ಯಾವುದೋ ಒಂದೊಂದು ಹಂತಕ್ಕೆ ಮಾಡ್ತಿದ್ದೆ ಅಂತ. 6,000 ಎಲ್ಲಿಂದ ಬಂದವು ಅಂದರೆ ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿದ್ದು ಅಂತ ಅವೆಲ್ಲ ಕೂಡ. ಅಷ್ಟು ಆನೆಗಳು ಇಟ್ಕೊಂಡಿದ್ದಂತೆ ಕೃಷ್ಣ. ಅವಿಷ್ಟು ತಗೊಳ್ತಾನೆ. ಜಗತ್ತನ್ನು ಲೂಟಿ ಹೊಡೆದು ಅವನು ಐಶ್ವರ್ಯದ ರಾಶಿ ಇಟ್ಕೊಂಡಿರ್ತಾನೆ ಕೃಷ್ಣ. ಅದಿಷ್ಟನ್ನು ಆನೆಗಳ ಮೇಲೆ ಇರಿಸಿ ಬಾರಾವತಿ ಕಳಿಸ್ಕೊಟ್ಟನಂತೆ. ಅದಿಷ್ಟು ಐಶ್ವರ್ಯವನ್ನು ಅವನು ಇನ್ನೇನು ಕೆಲಸ ಮಾಡಿರ್ತಾನೆ ಗೊತ್ತಾ? ಭಾರಿ ಸಂಪತ್ತಿತ್ತಲ್ಲ ಅವನ ಕಡೆ, ರಾಕ್ಷಸರಿದ್ದರಲ್ಲ ಅವರು, ಕೃಷ್ಣ ಹಿಡಿದು ಅವರ ಮೇಲೆ ಹೊರಿಸಿ ಅವರನ್ನು ದ್ವಾರಕ್ಕೆ ಕಳಿಸಿದನಂತೆ. ಅಲ್ಲಿ ಡೆಲಿವರಿ ಮಾಡಿ ಬರಲಿಕ್ಕೆ ಅಷ್ಟೇ, ಅದಿಷ್ಟು ಇಟ್ಟು ಬರಲಿಕ್ಕೋಸ್ಕರ. ಇಷ್ಟೆಲ್ಲ ನಡೆಸಿ ಹೋಗ್ತಾನೆ. 8 ಜನ ಸ್ತ್ರೀಯರಿದ್ದರಲ್ಲ, 8 ಜನ ಸ್ತ್ರೀಯರು ನರಕಾಸುರನಿಂದ ಸುರಕ್ಷಿತ ಉಳ್ಕೊಂಡಿದ್ರ ಅಂತ ಪ್ರಶ್ನೆ ಬಂತು. ನರಕಾಸುರ ಅವರನ್ನು ಅತ್ಯಾಚಾರ ಮಾಡದೆ ಬಿಟ್ಟಿದ್ದ ಅಂತ ಕೇಳಿದರೆ ಅವನು ಮುಟ್ಟಕ್ಕಾಗಿದ್ದೆ ನರಕಾಸುರನಿಗೆ. ಅವನು ಯಾತಕ್ಕೆ ಅಂದರೆ ಸದ್ದುರಥಸ್ಥಾಹ, ಅವೆಲ್ಲ ರಥ ಮಾಡ್ತಿದ್ರು, ಆದ್ದರಿಂದ ನರಕಾಸುರ ಮುಟ್ಲಕ್ಕಾಗಿದ್ದಿಲ್ಲ ಅಂತ ಹೇಳ್ತಾರೆ. ಇದು ಹೆಂಗಸರಿಗೆಲ್ಲ ಬಹಳ ಮುಖ್ಯವಾದ ಅಂಶ ಇದೆ. ಯಾವ ಸ್ತ್ರೀಯರು ರಥವನ್ನು ಮಾಡ್ತಾರೋ ಅವರಿಗೆ ನರಕಾಸುರನ ಭಯ ಇರೋದಿಲ್ಲ. ನಮ್ಮ ಜನ ಖುಷಿ ನರಕಾಸುರ ಇಲ್ಲವೇ ಇಲ್ಲಲ್ಲ, ಯೋಚನೆ ಇಲ್ಲ ಅಂತ ಕೇಳಿದರೆ ನರಕ ಅಂತ ಇದೆಯಲ್ಲ, ನರಕ ತಪ್ಸ್ಕೋಬೇಕು ಅಂತಿದ್ದರೆ ರಥ ಮಾಡಬೇಕು ಅಂತ. ಅದಕ್ಕೆ ಯಾವುದೋ ವೈಭವರಷ್ಟು ಯಾವ ಪುಸ್ತಕದಲ್ಲಿ ಎಲ್ಲೂ ಇರಬಾರ್ದು ಅಂತ ಮಾಡ್ತಿರ್ತಾರೆ ನಮ್ಮ ಜನ. ಸದ್ರಥಸ್ಥಾಹ, ಉತ್ತಮ ರಥವನ್ನು ಮಾಡಬೇಕು. ಸದಿತಿ ಪ್ರಾಣ, ಪ್ರಾಣದ ಹೇಳಿದ ರಥ ಮಾಡಬೇಕು. ಏಕಾದಶಿ ಆಗಿ ವ್ರತ ಮಾಡಬೇಕು ಅಂತ ಅರ್ಥ. ಯಾರು ಏಕಾದಶಿ ಕೃಷ್ಣಾಷ್ಟಮಿ ವ್ರತವನ್ನು ಮಾಡ್ತಾರೋ ಅಂಥ ಸ್ತ್ರೀಯರಿಗೆ ಎಂದೂ ಆಪತ್ತು ಬರೋದಿಲ್ಲ ಅಂತ ತೋರಿಸಿಕೊಡ್ತಾರೆ. ನರಕಾಸುರನಂಥವನು ಬ್ರಹ್ಮವರ ಇದ್ದವನು ಏನೂ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ವ್ರತಗಳಿಂದ ರಕ್ಷಣೆ ಪಡಿಬೇಕು ನಾವು. ಅದು ನಡಿ ಅದು ಭಗವಂತ ತೋರಿಸ್ತಾನೆ, ಅವರೆಲ್ಲ ಉದ್ಧಾರ ಮಾಡ್ತಾನೆ. ಅದು ಬೆಳದಿಂಗಳಿನ ಕಾಲ, ಬೆಳೆ ಚಂದ್ರೋದಯದ ಕಾಲ. ಅದಕ್ಕೇನೆ ಅವತ್ತು ಹೆಂಗಸರ ಕೈಲಿ ಆರತಿ ಮಾಡಿಕೊಳ್ಳೋ ಪದ್ಧತಿ ಇದೆ. ಬೆಳಗಿನ ಜಾವಕ್ಕೆ ನಾರೀಕೃತ ನಿರಾಜನ ಅಂತ ಕರೀತಾರೆ. ಯಾತಕ್ಕೆ ಅಭ್ಯಂಜನ ಮಾಡಿಕೊಳ್ಳೋದು? ನರಕಾಸುರನ ಕಾಟ ಹೋಯಿತು, ಶುದ್ಧರಾದಿ ಅಂತ ಅರ್ಥ. ಅದು ಪೂರ್ವಭಾವಿಯಾಗಿ ಸ್ತ್ರೀಯರಿಂದ ರಕ್ಷಣೆ, ಅವರಿಂದ ಆರತಿ ಹೆಚ್ಚಿಕೊಳ್ಳೋ ಉದ್ದೇಶ ಅಂದರೆ ಕೃಷ್ಣನಿಗೆ ಅವರು ಆರತಿ ಮಾಡ್ತಾರೆ. ಆದರೂ ಸಂಕೇತವಾಗಿ ಮಾಡಿಕೊಳ್ಳಿದ ಹೊರತು ಬೇರೆ ದೃಷ್ಟಿಯಿಂದ ಬಂದಿದ್ದಲ್ಲ. ಹೀಗೆ ಬೆಳಗಿನ ಅಭ್ಯಂಜನಕ್ಕೂ ಅರ್ಥ, ಆರತಿಗೂ ಅರ್ಥ, ಮತ್ತು ದೀಪಾವಳಿಗೂ ಅರ್ಥ. ಮೂರಕ್ಕೂ ಅರ್ಥ ಬರೋ ಪ್ರಸಂಗ ನಡೆದು ಕೃಷ್ಣ ಮುಂದೆ ಪಾರಿಜಾತವನ್ನು ತರೋದು. ಇಷ್ಟು ಜನ ಮದುವೆ ಆಗೋದು. ಆಮೇಲೆ ನಾಳೆ 2 ಕಲ್ಯಾಣ, 1 ಕೃಷ್ಣನ 16,100 ಮದುವೆಗಳು ಪ್ಲಸ್ ಸುಭದ್ರ ಕಲ್ಯಾಣ. ನಾಳೆ ಇಷ್ಟದಂತೆ ಆದಿಪರ್ವ ಮುಕ್ತಾಯ ಆಗಬೇಕು ನಾಳೆ. ಅಷ್ಟನ್ನು ನೋಡ್ತಾ ಪ್ರವಚನ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆ ಋಗ್ಭಾಷ್ಯದ ಪಾಠ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.